ோம்மாச்சமிமாம் பிரசுத்தாம் சஞ்சீவயசுலசக்திஹரஸ்வாம்னா அன்யாஹஸ்தரணவனீம் பிராணாம் நமோ பகவதே புருஷாய ஜெயதி ஹரிரச்சிந்தியேவைக்கமந்திய பரமகுருரபீஷ்டாவிதிரச்சனானோ நித்தருஷரசிஜநயனோசோ ஸ்ரீபதிருமான யஸ்மாந்திரருதிரதிதேவதானஸ்ஃபுர்த்தி சதா தஸ்மை ஹரே குரவே நம. வியாசாய பவநாசாய ஸ்ரீஷாய குணராசயே வித்யாய சுத்த வித்யாய மத்வாய ச நமோ நம. வசது ஸ்ரீமதானந்த சிஷ்டேந்திரனோ ஹிருதம்பரே யத்வச்சந்திரிகா ஸ்வாந்த சந்தாபம் மேதம் வாணிதே கரவாணியம்ப சரணம் ஹிருதி சர்வதா மத்வாக்கிய கரணி பூயா ஸ்ரீமதாச்சாரிய பாம் ஹராய பஜகாரிஷ்ட ஹராய புரவைரிணி பவாய பவதே பூயா சிவாய சிரசா நம. உமேஷாத்யா சுராவூகம் ஈடே சேதோபிமானினஹ யூயம் சர்வே பிரபுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஹயார்யஹ காமசுஸ்மிருதஹ சிந்தாமணிஸ்து வியாகார்யஹ முனித்ரயமுதாஹ்ருதம் வாதிராஜகுரும் வந்தே ரகோத்தமகுரும் ததா ராகவேந்திராம் ததா சர்வாம் சத்குரும் பிரணதோஸ்மி. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. ஸ்ரீமண்டலமியஸ்தாக பூர்ணபோதமதானுதாக விஷ்ணவா விஷ்ணுஹதயாக தன்னமஸ்தே குரு மம் ஸ்ரீகுருப்போ நம. நம ஸ்ரீபாதராஜாய நமஸ்தே வியாசயோகினே நம புரந்தராரியாய விஜயாரியாய தே நம. ஜலஜேஷ்டநிபாதாரம் ஜகதீஷபதாஸ்ரயம் ஜகதீசலவிஷ்ணாதம் ஜெகநாதகுரும் பஜே. தாசவரியம் தயாயுக்தம் பூரீகிருதுராசிஷம் ஹரிகதாமிருதவத்தாரம் ஜெகந்நாதகுரும் பஜே. ஹரிகதாமிருதசாரகுருகடகருணவிந்தாபனிது கேழுவே பரமபகவத் பக்தரிதநாதரதி கேழுவே. ஸ்ரீ ஹரிகதாமிருதசார ஸ்ரீ ஹரிதாச சாஹித்யவன்னு பிரதிநிதித்தக்கந்த மகோன்னதவாதந்த கிருதி. ஹரிதாச சாஹித்யத்தில் அத்தியந்த விஸ்தாரவாகிருத்தக்கந்த ஒரு சுதந்திர கிருதி என்று ஹரிகதாமிருத சாரவே என்பதனை கவனிச்சது. வியாசர சத்வசுவாலி ஸ்ரீ வாதிராஜ சுவாமிகள வைகுண்ட வர்ணனை ஸ்வப்னபத குண்டக்ரியை முதலாதந்த கிருதிகளு அந்த சுதந்திர கிருதிகளாதரே ஹரிகதாமிருத சார அத்தியந்த வியாபகவாகிருத்தக்கூடிய மத்து ஹரிதாச சாஹித்யத சார சர்வஸ்வன்ன 32 சந்திகளில் அதி சுந்தரவாக பரிணாமக்காரியாக நிரூபணை மாதிரி பாமினி ஷட்பதிய கிருதியில் 32 சந்திகளில் உபாசனைக்கு பேசாத அநேக விவரங்களும் அத்தியந்த அதிகிருதவாக சரசவாக அத்தியந்த மனோஜ்ஞவாத திருஷ்டாந்தங்கள பூர்வமாக நிரூபணை மாதிரி முதல் சந்தி நாந்தி சந்தி ஒட்டு 13 பத்தியங்களில் பகவந்தனன்னு ஆராதனை மாதிரி கிரமவன்னு தாரதமிய கிரமத்தில் தேவதோபாசனை மூலக தெரிவித்தா ஸ்ரீரமணி கர கமல பூஜித சாரு சரண சரோஜ பிரம்ம சமீர வாணி பதீந்திர வீந்திர பவேந்திர முக வினுத நீரஜ பவாண்டோதய ஸ்திதி காரணனே கைவல்யதாயக நாரசிம்மனை நமித்த கருணி புஜமகே மங்களவா. இது மங்கள பத்திய அல்லிந்த சமாதி தேவதைகள வர்ணனையன்னு மாடி வந்தனையன்னு மாடி முந்தே பரமாத்மன கருண படைவ முமுட்சு ஜீவரு பரம பாகவதரனு கொண்டாடுவது பிரதிதினம். நாவு பரமாத்மன கருணைக்கு பாத்திராகிறது. ದೇವರ ಎಲ್ಲಾ ವಿಚಾರಗಳನ್ನು ತಿಳಿದು ಅವರ ಅನುಗ್ರಹವೊಂದನ್ನು ಸಂಪಾದನೆ ಮಾಡದೆ ಹೋದರೆ ದೇವರನ್ನು ತಿಳಿದಿದ್ದೆಲ್ಲ ವ್ಯರ್ಥ. ಭಗವಂತನ ಕರುಣೆಯಿಂದನೇ ಮೋಕ್ಷ. ಜಿಜ್ಞಾಸಸ್ಥ ಜ್ಞಾನಜಾ ತತ್ಪ್ರಸಾದಾದೇವ ಮುಖ್ಯತೆ ಆಚಾರ್ಯರು ಹೇಳ್ತಾರೆ. ಹರಿಯ ಅನುಗ್ರಹದಿಂದ ನಮಗೆ ಮೋಕ್ಷನೆ ಹೊರತು ಬೇರೆ ಯಾವುದರಿಂದನೂ ಇಲ್ಲ. ಅಂತ ಹರಿಯ ಪರಮಾನುಗ್ರಹವನ್ನು ಸಂಪಾದನೆ ಮಾಡಬೇಕಾದರೆ ಭಗವದ್ಭಕ್ತರನ್ನು ಆರಾಧನೆ ಮಾಡಬೇಕು ಅಂತ ತಿಳಿಸಿ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನ. ಮುಂದೆ ಕರುಣಾ ಸಂಧಿ ಭಗವಂತನ ಕರುಣೆಯನ್ನು ಭಗವಂತನ ಅನಂತಾನಂದ ಗುಣಗಳು ಶುದ್ಧಾನಂದವರು ಸಂಧಿ ದ್ವಿಜಬಲ ಬಹುಲೌರಾರ್ಯ ವಿರ್ಯಾದಿ ದೇಹ ಜ್ಞಾನಾನಂದಾದಿ ಅನಂತಾನಂದ ಗುಣಪರಿಪೂರ್ಣ ಪರಮಾತ್ಮ. ಆ ಪರಮಾತ್ಮನ ಗುಣಗಳಲ್ಲಿ ಈ ಕರುಣೆಗೆ ಒತ್ತು ಕೊಟ್ಟು ಹೇಳ್ತಾರೆ. ದೇವರಲ್ಲಿ ಎಲ್ಲ ಗುಣಗಳಿದ್ದು ಕರುಣೆ ಒಂದಿಲ್ಲದೆ ಹೋಗಿದ್ದರೆ ನಮ್ಮ ಗತಿ ಏನಾಗ್ತಿತ್ತು ಯೋಚನೆ ಮಾಡಿದ್ರು. ಭಗವಂತನಿಗೂ ನಮಗೆ ಸಂಪರ್ಕ ಹುಟ್ಟಿಸ್ತಕ್ಕಂಥ ಬೇರೆ ಯಾವ ಸಾಧನೆಯೂ ಇಲ್ಲ. ಅವನು ಕರುಣಾಳವನ್ನು ಒಂದೇ ಕಾರಣಕ್ಕೆ ಅವನು ಅನುಗ್ರಹ ಮಾಡ್ತಾನೆ ಹೊರತು ಬೇರೆ ಯಾವ ದೃಷ್ಟಿಯಿಂದಲೂ ದೇವರನ್ನು ನಾವು ಅನುಸರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ದಾಸರ ಹರಿಕಥಾಮೃತ ಸಾರದಲ್ಲಿ ಆ ಕರುಣೆಗೆ ಒತ್ತು ಕೊಟ್ಟಿದ್ದು ಬಹಳಷ್ಟು ಮುಖ್ಯವಾದ ಮಾತು. ಆ ಹಿನ್ನೆಲೆಯಲ್ಲಿ ನಮ್ಮ ಸಾಧನೆಗೆ ಅರ್ಥ ಬರುತ್ತೆ, ಜೀವನಕ್ಕೆ ಅರ್ಥ ಬರುತ್ತೆ, ಉತ್ಸಾಹ ಬರುತ್ತೆ. ಶ್ರವಣ ಮನಕ ಆನಂದ ವೀವುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳ ಇಹಪರಂಗಳ ವಿತ್ತು ತಲಗುವುದು, ಭುವನ ಪಾವನ ವನಿಪ ಲಕ್ಷ್ಮೀ ಹವನ ಮಂಗಲ ಕಥೆಯ ಪರಮೋತ್ಸವದಿ ತಿಳಿಗೊಟ್ಟಾಡಿಬೋದು ಭೂಸುರರು ದಿನದಿನದಿ. ಇದು ಆ ದಾಸರು ಕೊಟ್ಟ ಸಂದೇಶ. ದೇವರ ಕರುಣೆ ಮೊದಲಾದ ಯಾವುದೇ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಅವನ ಕಥೆಯನ್ನು ನಾವು ಕೇಳಿದ್ವಿ, ಅವ್ರ ವಿಚಾರ ಸ್ವಲ್ಪ ಹೇಳ್ತೇವೆ ಕೇಳಿ ಅಂದ ತಕ್ಷಣ ಅವರ ಮುಖ್ಯ ಗುಣಗಳ ಬಗ್ಗೆ ಮನಸ್ಸು ಬರುತ್ತೆ. ಇವತ್ತು ದೇವರ ಬಗ್ಗೆ ನಮ್ಮ ಆಸಕ್ತಿ ಏನೇ ಹುಟ್ಟಬೇಕು ಅಂತಿದ್ರೆ ಅವನ ಕಥೆಯನ್ನು ಕೇಳಿದ್ವಿ. ಇವತ್ತಿನ ಜನಕ್ಕೆ ಅದು ತಿಳಿದಿಲ್ಲ ಅಂದರೆ ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತಿದ್ರೆ ಜೀವನದಲ್ಲಿ ಒಂದು ಬಾರಿಯೂ ಭಗವಂತನ ಕಥೆ ಕೇಳದೇ ಇರತಕ್ಕಂಥ ಜನಗಳಿದ್ದಾರೆ, ಅವರಿಗೆ ಇನ್ನೇನು ಮಹಿಮೆ ತಿಳಿದಿತ್ತು? ಸದಾ ಭಗವಂತನ ಸಂಪರ್ಕದಲ್ಲಿರಬೇಕು. ಸಂತತಂ ಚಿಂತ ಏನಂತ ಅಂತ ಕಾಲೇ ವಿಶೇಷತಃ. ಆ ದೃಷ್ಟಿಯಿಂದ ಪರಮಾತ್ಮನ ಕಥಾಶ್ರವಣವನ್ನು ಮಾಡಿ ಅಂತ ಹೇಳ್ತಾ ಮುಂದೆ ಮಳೆಯ ನೀರು ನೀರು ಬರೆಯಲು ಅಂತ ಹೇಳ್ತಾ ಅಹಂಕಾರ ಖಂಡನೆ ಮಾಡಿಕೊಂಡು ನಾನು ಅಹಂಕಾರದಿಂದ ಕೃತಿಯನ್ನು ಬರೀತಾ ಇಲ್ಲ, ಭಗವಂತನ ಸೇವಾರೂಪವಾಗಿ ಬರೀತೇನೆ ಅಂತ ಹೇಳ್ತಾ ಪರಮಾತ್ಮನ ಕರುಣೆಯನ್ನು ಪರಿಪರಿ ವರ್ಣನೆ ಮಾಡ್ತಾ ಮಲಗಿ ಪರಮಾದರದಿ ಪಾಡಲು ಕುಡಿತು ಕೇಳುವ, ಕುಡಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋ ಹರಿ ಅನ್ನವರನು ಅರೆಗಳಿಗೆ ಬಿಟ್ಟಗಳನು, ಪ್ರಮಾಧವ ನುಡಿಸಲರಿಯದೆ ಪಾಮರರು ಬಳರುವರು ಭವದೊಳಗೆ. ಅದರಲ್ಲಿ ದೇವರ ಕರುಣೆ ಎಷ್ಟು ವಿಶಾಲವಾದ, ಮಲಗಿದರೆ ಕೂತು, ಕೂತರೆ ನಿಂತು, ನಿಂತರೆ ಕುಣಿದು, ಕುಣಿದರೆ ಒಲಿದು ಅನುಗ್ರಹ ಮಾಡ್ತಕ್ಕಂಥ ಭಗವಂತನ ವಿಚಾರದ ಅರ್ಥ ಇಷ್ಟೇ. ನಾವು ಒಂದು ಹೆಜ್ಜೆ ದೇವರ ಕಡೆ ಹಾಕಿದರೆ ದೇವರು ನಮ್ಮ ಕಡೆ ಸಾವಿರ ಹೆಜ್ಜೆ ಹಾಕ್ತಾರೆ, ಅದು ಅವನ ಕರುಣೆ. ಮಗು ಅಮ್ಮ ಅಂತ ಒಂದು ಹೆಜ್ಜೆ ಮುಂದಿಟ್ಟರೆ ತಾಯಿ ಓಡಿ ಬಂದಿಟ್ಕೋತಾಳೆ, ಇದು ತಾಯಿಯ ಕರುಣೆ. ತಾಯಿ ಏನಾದರೂ ಅಲ್ಲೇ ಕೂತಿದ್ರೆ ಮಗುವಿಗೆ ಬರೋ ಸಾಧ್ಯತೆಯೇ ಇಲ್ಲ, ನಡಿಲಿಕ್ಕೆ ಬರೋದಿಲ್ಲ, ತಳ್ಳಲಿಕ್ಕೆ ಬರೋದಿಲ್ಲ, ಕೂಗೋದೊಂದೇ ಗೊತ್ತಾದಕ್ಕೆ. ಆ ಕೂಗಿನ ಧ್ವನಿಗೆ ತಾಯಿ ಹೋಗೊಟ್ಟು ಹೇಗೆ ಹತ್ತಿರ ಬರ್ತಾಳು, ಭಾವಿಸಿ ಬರ್ತಾಳೆ, ಮತ್ತೆ ಮೆಲ್ಲಗೆ ಬರೋದಿಲ್ಲ, ಭಾವಿಸಿ ಬರ್ತಾಳೆ. ಭಗವಂತ ತಾಯಿಗಿಂತ ಕರುಣಾಳು, ಆದ್ದರಿಂದ ಹರಿರೇವ ಜಗತ್ ಪಿತೃ ಮಾತೃ ಗತಿ, ಭಗವಂತ ಓಡಿ ಬರ್ತಾರೆ. ಮುಂದೆ ದೇವರು ಎಂಥೆಂಥವ್ರು ಉದ್ಧಾರ ಮಾಡಿದ್ದಾನೆ ಅಂತ ಹೇಳೋದಕ್ಕೋಸ್ಕರವಾಗಿ ಅನೇಕ ಇತ್ತಿಕಲ್ಲನ್ನು ಭಕ್ತಿಯಿಂದಲೇ ಕೊಡ್ತಾ ಒಂದು ಮಾತನ್ನು ಹೇಳ್ತಾರೆ. ದೇವರನ್ನು ನಾವು ಆರಾಧನೆ ಮಾಡಿದ್ದೇವೆ, ತಂದುಕೊಂಡವರಿಗೂ ಪರಮಾತ್ಮ ಒಲದಿಲ್ಲ ಅಂತ ಗೊತ್ತಿದೆ, ಯಾತಕ್ಕೆ ಏನಾದರೂ ಉತ್ತರ ಕೊಡ್ತಾರೆ? ಉಪಾಸನೆ ಸರಿ ಇಲ್ಲದ ಹೋದರೆ ಒಲಿಯೋದಿಲ್ಲ. ಎಲ್ಲ ಹಚ್ಚಿದ್ದಾನೆ, ಮಾಡಿ ಒಂದು ಕನೆಕ್ಷನ್ ಎಲ್ಲೋ ಬಿಟ್ಟು ಹೋಗಿದೆ, ಬೆಳಗ್ಗೆ ಬರದೇ ಇಲ್ಲ, ಎಲ್ಲೋ ಒಂದು ಕಡೆ ರಾಂಗ್ ಕನೆಕ್ಷನ್ ಇದೆ ಅಷ್ಟೇ. ಅದರಿಂದಾಗಿ ಎಲ್ಲ ಕರೆಂಟ್ ಒಂದು ಸ್ವಲ್ಪ ಮಾಡಿದ ತಕ್ಷಣ ಸರಿ ಹೋಗಿಬಿಡ. ಅದೇನದು ಸದುಪಾಸನೆ ಆಗಬೇಕು ಅಂತ, ಸದುಪಾಸನೆ ಆಗಬೇಕು, ಅಸದುಪಾಸನೆ ಆಗಬಾರ್ದು. ದುರ್ಯೋಧನ ಮಾಡಿದ್ದ ಅಸದುಪಾಸನೆ, ಅರ್ಜುನ ಮಾಡಿದ್ದ ಸದುಪಾಸನೆ, ಸದುಪಾಸನೆಯ ಫಲವಾಗಿ ಕೃಷ್ಣನನ್ನು ಸಾರಥಿಯನ್ನಾಗಿ ಪಡೆದು ಗೀತಾಮೃತವನ್ನು ಕೇಳಿ ಯಶಸ್ಸನ್ನು ಗಳಿಸಿ ಲೋಕಮಾನ್ಯನಾದ ಅರ್ಜುನ, ಅದೇ ದುರ್ಯೋಧನ ಕೃಷ್ಣನ ಹತ್ರ ಹೋಗಿ ದ್ವಾರಕೆ ಹೋಗಿ ಎಡೆ ನಿಂತ್ಕೊಂಡು ಎಲ್ಲ ಮಾಡಿದರೂ ಕೂಡ ಒಂದು ತಿಂಗಳೊಳಗೆ ವಂಶ ನಿರ್ವಂಶ ಮಾಡಿಕೊಂಡಾದ್ದರಿಂದ ದೇವರನ್ನು ಸದುಪಾಸನೆ ಮಾಡಬೇಕು, ಅಸದುಪಾಸನೆ ಮಾಡಬಾರ್ದು. ರಚರಸಂತ್ಯಹೋ ಅಸದುಪಾಸನೆಯ ಆತ್ಮಹನಃ, ಆತ್ಮಹನಃ ಅಸದುಪಾಸನೆ ಅಂದರೆ ಅದು ಆತ್ಮಘಾತ, ಸುಯಿಸೈಡಲ್ ಅಪ್ರೋಚ್ ಅಂತ ಕರೀತಾರೆ, ಅದು ಆತ್ಮಘಾತಕವಾದ ಪ್ರವೃತ್ತಿ. ಇವತ್ತು ಸದುಪಾಸನೆ ಮಾಡಬೇಕು ಅಂತಿದ್ರೆ ಸತ್ ಅಂದರೆ ಪ್ರಾಣ, ವಾಯುದೇವರಾದ್ದರಿಂದ ಆಚಾರ್ಯ ಹೇಳಿದ ಕ್ರಮದಲ್ಲಿ ಉಪಾಸನೆ ಮಾಡಿದರೆ ಸದುಪಾಸನೆ. ಅದೇನದು? ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕೃಷ್ಣ ಕರ್ಮಣಃ, ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ, ಅದು ಸದುಪಾಸನೆ. ಈಶ್ವರೋಹಂ ಮಹಂ ಭೋಗಿ ಅಂದರೆ ಅದು ಅಸದುಪಾಸನೆ. ದುರ್ಯೋಧನ ಹಾಗೆ ಮಾಡಿದ್ದಕ್ಕೆ ಅಸದುಪಾಸನೆಯಾಯಿತು, ಅರ್ಜುನ ಹೀಗೆ ಮಾಡಿದ್ದಕ್ಕೆ ಸದುಪಾಸನೆಯಾಯಿತು. ಇವತ್ತು ದಾಸ ಪಂಥದ ದೊಡ್ಡ ಅರ್ಥ ಮಾಡಿಕೊಂಡ್ರೆ ದಾಸ ಸಾಹಿತ್ಯ ಕನ್ನಡದಲ್ಲಿದೆ, ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯದ ಆಚಾರ್ಯ ಗ್ರಂಥಗಳು ದಾಸ ಸಾಹಿತ್ಯವೇ. ಪ್ರಪ್ರಥಮ ಹರಿದಾಸರು ಅಂದರೆ ಶ್ರೀಮದ್ ಆಚಾರ್ಯರೇ. ಪನ್ನಂಗ ಶಯನ ಶ್ರೀ ಹಯವದನ ದಾಸರಳು ನಿನ್ನ ಪೋಲು ಬರುಂಟೆ ಮಧ್ವ ಮುನಿ ರಾಯ, ಶ್ರೀ ವಾಜರಾಜ ಸ್ವಾಮಿಗಳು ಬರೀತಾರೆ. ಹಯವದನ ದಾಸರಳು ನಿನ್ನ ಪೋಲು ಬರುಂಟೆ ಮಧ್ವ ಮುನಿ ರಾಯ, ಅರ್ಥ ಹರಿಯನ್ನು ಸರ್ವೋತ್ತಮ ಅಂತ ಆರಾಧನೆ ಮಾಡಬೇಕು. ನಾವು ಅವನ ದಾಸರು ಅಂತ ಆರಾಧನೆ ಮಾಡಬೇಕು ಹೊರತು ಬೇರೆ ರೀತಿಯಲ್ಲಿ ಉಪಾಸನೆ ಮಾಡಿದರೆ ಅಸದುಪಾಸನೆಯಾಗುತ್ತೆ ಅಂತ. ಬೇರೆ ಎಲ್ಲ ಮತಗಳಲ್ಲೂ ಕೂಡ ಅಸದುಪಾಸನೆಯು, ಶ್ರೀಮದ್ ಆಚಾರ್ಯ ಮತದಲ್ಲಿ ಮಾತ್ರ ಸದುಪಾಸನೆ ಇದೆ ಎಂಬುದು ಭಾರಿ ವಿಶೇಷ. ಅದನ್ನು ಒತ್ತು ಕೊಟ್ಟು ದಾಸರು ಹೇಳುತ್ತಾರೆ. ಮುಂದೆ ಇಟ್ಟಿಕಲ್ಲನ್ನು ಮೊದಲಾದದರಲ್ಲಿ ಹೇಗೆ ಸುಧಾಮನನ್ನು ಮತ್ತು ಭೀಷ್ಮರನ್ನು ಶಿಶುಪಾಲನನ್ನು ಹೇಗೆ ಉದ್ಧಾರ ಮಾಡಿದ್ದಾರೆ ಭಗವಂತ ಅಂತ ತಿಳಿಸಿ, ಭಗವಂತನ ಉಪಾಸನೆಗೆ ಭಕ್ತಿ ಮುಖ್ಯವಾದದ್ದು. ಅದಕ್ಕೆ ಅವನು ಪ್ರತಿಯಾಗಿ ನಾವು ಭಕ್ತಿ ಮಾಡಿದರೆ ಭಗವಂತ ಕರುಣೆ ತೋರಿಸ್ತಾರೆ, ದ್ವೇಷ ಮಾಡಿದರೆ ಭಗವಂತ ಪ್ರದ್ವೇಷವನ್ನೇ ತೋರಿಸ್ತಾರೆ. ದುರ್ಯೋಧನಾದಿಗಳಿಗೆ ಭಗವಂತ ಅನುಗ್ರಹ ಮಾಡಲಿಲ್ಲ, ಶಿಶುಪಾಲಾದಿಗಳಿಗೆ ಮಾಡಿದ. ಕಾರಣ ಅವರಲ್ಲಿ ಒಳ್ಳೆಯ ಅಂಶ ಇತ್ತು, ಶಿಶುಪಾಲರೊಳಗೆ ಜಯ ಇದ್ದ, ಉದ್ಧಾರ ಮಾಡಿದ. ಆದರೆ ದುರ್ಯೋಧನರಲ್ಲಿ ಅಂತ ಯಾವ ಸಾತ್ವಿಕ ಅಂಶವೂ ಇರಲಿಲ್ಲ, ಅದರಿಂದಾಗಿ ಭಗವಂತ ನಾಶವನ್ನೇ ಮಾಡುತ್ತಾನೆ. ಹೀಗೆ ಸದುಪಾಸನೆ ಬಗ್ಗೆ ಒತ್ತು ಕೊಟ್ಟಿದ್ದರಿಂದ ತುಳಸಿ ಪೂಜೆ ಮಾಡಿದರೆ ತಾರತಮ್ಯನೇ ಗೊತ್ತಿಲ್ಲ, ಅದರಿಂದ ಅರ್ಥ ಆಗೋದಿಲ್ಲ. ಅದು ತಾರತಮ್ಯ ಜ್ಞಾನವಿಲ್ಲದೆ ಮಾಡ್ತಕ್ಕಂಥ ಉಪಾಸನೆಯೆಲ್ಲ ಸದುಪಾಸನೆಯೇ ಸರಿ. ಏಕಾಶಿ ಉಪವಾಸ ಇಲ್ಲ, ತಪ್ಪದೇ ಗುರುವಾರ ಮಾಡ್ತಾರೆ, ಇದು ಬಹಳ ಅಷ್ಟೇ. ರಾಯರೇ ಸಂತೋಷ ಪಡೋದಿಲ್ಲ ಮೊದಲು, ಈಗ ರಾಯರು ಏಕಾಶಿ ಮಾಡ್ತಾರೆ. ಆದ್ದರಿಂದ ಅವರು ಏಕಾಶಿ ಉಪವಾಸ ಕೊಟ್ಟಿರ್ತಾರೆ, ಇವರೊಳ್ಳೆ ಊಟ ಮಾಡಿಕೊಟ್ಟು ರಾಯರು ಏನು ಸಂತೋಷ ಪಡ್ತಾರೆ. ಏಕಾಶಿ ಗುರುವಾರಕ್ಕಿಂತ ಭಾರಿ ದೊಡ್ಡದು. ಗುರುವಾರ ಮಾಡಬೇಡಿ ಅಂತ ಅರ್ಥ ಅಲ್ಲ, ಏಕಾಶಿ ಉಪವಾಸ ಮಾಡಿ ಗುರುವಾರ ಮಾಡಿ. ಆದರೆ ಗುರುವಾರ ಏಕಾಶಿ ಉಪವಾಸ ಎರಡರ ಒಂದು ಮಾಡ್ತೇವೆ ಅಂದರೆ ಏಕಾಶಿ ಉಪವಾಸನೆ ಮಾಡಿ. ಕೆಲವು ಗುರುವಾರ ಗೊತ್ತೇನು, ರಾತ್ರಿ ಮನೆಯಲ್ಲಿ ಊಟ ಇಲ್ಲ, ಹೋಟೆಲ್ ಫಲಹಾರ ಅಷ್ಟೇ, ಇದು ಗುರುವಾರ. ಇದ್ರ ಬಂದು ಆರಾಮ ಮನೆಯಲ್ಲಿ ಊಟ ಮಾಡೋದು ಹೆಚ್ಚಿಕೊಂಡೇ ಬರ್ತದೆ. ಅದಕ್ಕೆ ರಾಯರು ಎಂದೂ ಸಂತೋಷ ಪಡೋದಿಲ್ಲ. ಅದು ಅಸದುಪ ನಮ್ಮಲ್ಲಿ ಆಗಿರೋದು ಹಾಗೆ, 90% ಆಸಕ್ತಿ ಇದೆ, ಅವರಿಗೆ ಸರಿಯಾದ ದಾರಿ ಗೊತ್ತಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವರ ಬಗ್ಗೆ ನಾವು ಅನುಕಂಪ ಪಡಬೇಕು. ಅದರ ಪರಿಣಾಮ ಏನಾಗುತ್ತೆ, ತುಂಬ ಉದ್ಧಾರವಾಗಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಮಾಡಿದ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ ಸಿಗುತ್ತೆ. ಅದರ ತಮಾಷೆ ಅಂದರೆ ಅವರಿಗೆ ಗೊತ್ತಿಲ್ಲದೆ ಮಾಡ್ತಾರೆ ಈ ತಪ್ಪನ್ನು. ಅವ್ರಿಗೆ ಫಲಹಾರ ಮಾಡಬೇಕು, ಹೋಟ್ಲಲ್ಲಿ ಮನೆಯನ್ನು, ಪಾಪ ಆ ಥರ ಯೋಚನೆ ಇದೆ. ಆದರೆ ನಿಜವಾಗಲೂ ಶಾಸ್ತ್ರ ಶ್ರವಣ ಮಾಡಿದಾಗ, ವಿಧಿ ನಿಷೇಧಗಳ ಪರಿಕಲ್ಪನೆ ಬಂದಾಗ ನಾವು ತಪ್ಪನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ಒತ್ತು ಕೊಡುವುದು ದಾಸರಾಯರ ವೈಶಿಷ್ಟ್ಯ. ಇನ್ನೂ ಮುಂದುವರಿಸಿ ಭಗವಂತನ ಕಾರುಣ್ಯವನ್ನು ಮತ್ತೆ ಅನೇಕ ರೀತಿಯಲ್ಲಿ ಹಿಡಿತಾ ನಿನ್ನೆ ಒಂದು ಘಟ್ಟ ನೋಡಿದ್ದೇವೆ. ಪಾಪಕರ್ಮ ಸಹಿಸುವಯ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈಪ ಯೋಜ ಭವಾಂಡದೊಳಗೆ ಆವಲ್ಲಿನ ಕಾಣೆ ಗೋಪ ಗುರುವಿನ ಮಡದಿ ಭುಗುನಗ ಜಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದನೆ ಕರುಣಾಸಮುದ್ರ ಹರಿ. ದೇವರನ್ನ ಕರುಣಾಳು, ಕರುಣಾಸಮುದ್ರ, ದಯಾಳು ಅನೇಕ ರೀತಿಯಲ್ಲಿ ಹೇಳುತ್ತಾರೆ. ಎಂಥ ಮಹಾಪಾಪಿಗಳನ್ನು ಕ್ಷಮಿಸಿದ್ದಾನೆ. ಬರೀ ಪಾಪಿಗಳಾಗಿದ್ದಕ್ಕೆ ಕ್ಷಮಿಸಿಲ್ಲ, ಮತ್ತೆ ಅತಿದ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದು ಕ್ಷಮಿಸಿದ್ದ. ಪಾಪಿಗಳನ್ನೇ ಕ್ಷಮಿಸೋದಾದರೆ ಇವತ್ತು ಜಗತ್ತಿನಲ್ಲಿ ಪರಮಾತ್ಮ ಎಲ್ಲರನ್ನೂ ಕ್ಷಮಿಸಬೇಕಾಗುತ್ತೆ. ಪಾಪಿಗಳಾದರೆ ಸಾಲದು, ಪಶ್ಚಾತ್ತಾಪ ಪಟ್ಟು ಭಗವಂತನ ಕರುಣೆಗೆ ಹಾತೊರೆದರೆ ಕ್ಷಮಿಸ್ತಾರೆ. ಅದಕ್ಕೆ ಗೋಪ ಗುರುವಿನ ಮರ ದೃಷ್ಟಾಂತವನ್ನು ಭೃಗು ಎಷ್ಟು ಪಶ್ಚಾತ್ತಾಪ ಪಟ್ಟು ಭೃಗುಮುನಿಗಳನ್ನು ಎಂಥ ಕೆಲಸ ಮಾಡಿದೆ ನಾನು ಅಂತ ಹೇಳಿ ಅನುತಾಪ ಪಟ್ಟು ಮುಂದೆ ಜರಾನಾಮಕ ಬೇಡನಾಗಿ ಹುಟ್ಟಿ ಕೃಷ್ಣನ ಪಾದಕ್ಕೆ ಹೊಡಿತಕ್ಕಂಥ ತಪ್ಪನ್ನು ಮಾಡಿ ಪಶ್ಚಾತ್ತಾಪ ಪಟ್ಟು ಅನುಗ್ರಹೀತರಾಗಿ ಸದ್ಗತಿಗೆ ಹೋಗ್ತಾರೆ. ಭಗವಂತನ ಪಾದಕ್ಕೇನೂ ಆಗೋದಿಲ್ಲ, ವಿಚಾರ ಬೇರೆ. ಅಂತೂ ಅವರಿಗೆ ಒಂದು ಪಶ್ಚಾತ್ತಾಪದ ಹಂತ ತಲುಪಿದರು, ಇಲ್ಲದೆ ಹೋದರೆ ಉದ್ಧಾರ ಮಾಡೋದಿಲ್ಲ. ಇನ್ನು ಭಗವಂತ ಪಾಪವನ್ನು ನಾಶ ಮಾಡ್ತಾನೆ ಅಂತ ಹೇಳಿದರೆ ಆ ಶಕ್ತಿ ಎಲ್ಲಿದೆ ಅವನಿಗೆ ಅಂತ ಕೇಳಿದರೆ ದೃಷ್ಟಾಂತ ಕೊಡ್ತಾರೆ. ಅಂಗೂಟಾಗ್ರದಿ ಜನಿಸಿದ ಅಮರ ತರಂಗಿಣಿಯು ಲೋಕತ್ರಯಗಳ ಹಿಂಗಿಸುವುದು ಅವ್ಯಾಕೃತ ಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯನ ಅಂಗೋಪಾಂಗಗಳಲ್ಲಿ ಇಪ್ಪ ಅಮಲ ಅನಂತ ಸುಮಂಗಳ ಪ್ರದ ನಾಮ ಪಾವನ ಮಾಡುವುದೇ ನರಿದು. ಸರಳವಾದ ದೃಷ್ಟಾಂತ. ಅಂಗೂಟಾಗ್ರತಿ ಜನಿಸಿದ ಅಮರ ತರಂಗಿಣಿಯು ಪರಮಾತ್ಮನ ಪಾದದ ಹೆಬ್ಬೆರಡನ್ನ ಬ್ರಹ್ಮದೇವರು ತೊಡೆದಾಗ ಹುಟ್ಟಿ ಬಂದಿದ್ದೆ ಗಂಗಾ ನದಿಯಾಗಿ ಬಂತ. ಎಷ್ಟು ಶಕ್ತಿ ಇದೆ ಗೊತ್ತ ಗಂಗಾ ನದಿಗೆ? ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಚತೈರತಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ನಾವು ಇಲ್ಲಿ ಬೆಂಗಳೂರಿನಲ್ಲಿದ್ದು ಗಂಗಾ ನದಿ ನಮಗೆ ಸಾವಿರಾರು ಮೈಲು ದೂರ. ಬರೀ ಗಂಗಾ ಗಂಗಾ ಅಂದರೆ ಸಾಕಂತೆ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಗಂಗಾದೇವಿಗೆ. ನೀನು ಅಲ್ಲೇ ಹೋಗಿ ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಸ್ಮರಣೆ ಮಾಡಿದರೆ ಭಾರಿ ಭಾರಿ ಪುಣ್ಯ. ಅದು ಪರಮಾತ್ಮನ ಪಾದೋದಕವಲ್ಲ, ಅಂಗೂಟಾಗ್ರದವನ್ನು ತೊಡೆದ ಉದಕ. ಅದಕ್ಕೆ ಶಕ್ತಿ ಇದ್ದಾಗ ಇಡೀ ಭಗವಂತನಿಗೆ ಶಕ್ತಿ ಇರಬೇಕು ಅಂತ ಹೇಳಿದ. ಅದು ಕೈಮುತ್ಯ ನ್ಯಾಯ. ಪಾದೋದಕವೇ ಪವಿತ್ರವಾಗಿದ್ದಾಗ ಇನ್ನು ಭಗವಂತನ ಒಟ್ಟು ಸಾಮರ್ಥ್ಯ ಎಷ್ಟು ದೊಡ್ಡದಿರಬೇಕು. ಎಷ್ಟು ಪ್ರಾಸಬದ್ಧವಾಗಿ ಹೇಳ್ತಾರೆ, ಅಂಗೂಟಾಗ್ರದಿ ಜನಿಸಿದ ಅಮರ ತರಂಗಿಣಿಯು ಲೋಕತ್ರಯಗಳ ಅಘ ಹಿಂಗಿಸುಗಳು ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯ. ಇಂಗಡಲು ಅಂದರೆ ಕ್ಷೀರಸಮುದ್ರ, ಕ್ಷೀರಸಮುದ್ರ ಮಗಳು ಮಹಾಲಕ್ಷ್ಮಿ, ಅವಳ ಒಡೆಯ ಅಂದರೆ ನಾರಾಯಣ. ಇಂಗಡಲ ಮಗಳೊಡೆಯನ ಅಂಗೋಪಾಂಗಗಳಲ್ಲಿಪ್ಪ ಅಮಲ ಅನಂತ ಸುಮಂಗಳಪ್ರದ ನಾಮ ಪಾವನ ಮಾಡುವುದೇನರು. ಇದು ಇದು ಪರಮಾತ್ಮನ ಮಹಿಮೆ. ಪರಮಾತ್ಮನ ಒಂದೊಂದು ನಾಮವೂ ಕೂಡ ಅವನಲ್ಲ, ಅವನು ಒಂದೊಂದು ನಾಮವೂ ಕೂಡ ನಮ್ಮ ಎಲ್ಲ ಪಾಪಗಳನ್ನು ತೆಗೆದುಹಾಕಲು ಸಮರ್ಥವಾಗಿದೆ. ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಒಂದು ಪುರಾಣ ವಾಕ್ಯವನ್ನು ಹೇಳುತ್ತಾರೆ. ಎಷ್ಟು ಚೆನ್ನಾಗಿದೆ ವಾಕ್ಯ ಅಂದರೆ, ದೇವರ ಎಷ್ಟು ನಾಮ ಉಚ್ಚಾರಣೆ ಮಾಡಬೇಕು ನಾವು ಪಾಪ ಕಳ್ಕೊಳ್ಳೋದಕ್ಕೆ ಅಂತ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ನಾಮನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನ. ಪರಮಾತ್ಮನ ಒಂದು ನಾಮಕ್ಕೆ ಎಷ್ಟು ಪಾಪ ಕಳಿತಕ್ಕಂಥ ಶಕ್ತಿ ಇದೆ ಅಂದರೆ, ಅಷ್ಟು ಪಾಪಗಳನ್ನು ಮಾಡಲಿಕ್ಕೆ ಎಂಥ ಪಾಪಿಗೂ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಉಪಯೋಗ ಮಾಡ್ಕೋಬೇಕಷ್ಟೆ. ಒಬ್ಬ ಸೂರ್ಯನಿಗೆ ಎಷ್ಟು ಶಕ್ತಿ ಇದೆ, ಜಗತ್ತಿನ ಕರ್ತವ್ಯ ಕರೀತಕ್ಕಂಥ ಶಕ್ತಿ. ಆ ಎಷ್ಟು ಕೋಟಿ ಮೇಣದ ಬತ್ತಿ ಹೆಚ್ಚಿದ್ರೆ ಮುಂದೆ ಏನು ಅಲ್ಲ. ಅನ್ಯ ದೇವತೆಗಳ ನಾಮಗಳೆಲ್ಲ ಮೇಣದ ಬತ್ತಿಗಳಂತೆ ಸ್ವಸ್ವಲ್ಪ ಬೆಳಕೊಡೋದು. ಆದರೆ ಭಗವಂತನ ನಾಮ ಸೂರ್ಯನಿಗಿಂತ ಮಿಗಿಲಾದ್ದರಿಂದ ಎಲ್ಲ ಕತ್ತಲೆಯನ್ನು ಕಡೆಯ ಹಾಗೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಅದನ್ನು ದಾಸರು ವರ್ಣನೆ ಮಾಡಿ. ಅದು ಹೇಗೆ ಅಂದರೆ ಮತ್ತೆ ದೃಷ್ಟಾಂತ ಕೊಡ್ತಾರೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳ ನೀವು ಬಲ್ಲದೆ ಸೇವೆ ಮಾಡಿಪರಿಗೆ ಶ್ರೀಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಪರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುವುದಿರುವುದು. ನಾವು ಸಾಮಾನ್ಯವಾಗಿ ಕೇಳಿದ್ದು ಕೊಡುತ್ತೆ ಕೇಳಿದ್ದು ಕೊಡುತ್ತೆ ಅಂದ ತಕ್ಷಣ ಕಾಮಧೇನು ಕಲ್ಪವೃಕ್ಷ ನೆನಪಾಗುತ್ತೆ ಸಾಮಾನ್ಯವಾಗಿ. ಅದಕ್ಕೆ ರಾಯರ ಬಗ್ಗೆ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ. ನಮಗೆ ಕಲ್ಪವೃಕ್ಷನೂ ನೋಡಿಲ್ಲ ನಾವು, ರಾಯರನ್ನೇ ಜಾಸ್ತಿ ನೋಡಿರೋದು. ಕಾಮಧೇನವನ್ನು ನೋಡಿದ ರಾಯರನ್ನೇ ನೋಡಿರೋದು. ಆದರೆ ಕೇಳಿರೋದು ಜಾಸ್ತಿ ಕಾಮಧೇನು ಕಲ್ಪವೃಕ್ಷದ ಬಗ್ಗೆ. ರಾಯರು ಹೇಗಿದ್ದಾರೆ ಅಂದರೆ ಅವರ ಸೇವೆ ಮಾಡುವವರಿಗೆ ಕಲ್ಪವೃಕ್ಷ ಕಾಮಧೇನು ಅಂತ ಇದ್ದಾರೆ, ಅರ್ಥ ಆಗಿಬಿಡುತ್ತೆ. ಈಗ ದೇವರು ರಾಯರೇ ಕಾಮಧೇನು ಕಲ್ಪವೃಕ್ಷವಾಗಿದ್ದರೆ ದೇವರು ಹೇಗಿರಬೇಕು ಲೆಕ್ಕ ಹಾಕಿ ಒಂದು ವ್ಯತ್ಯಾಸವನ್ನು ಹೇಳ್ತಾರೆ. ರಾಮ ರಾಯರು ಕಾಮಧೇನು ಕಲ್ಪವೃಕ್ಷದಂತೆ ಇದ್ದಾರೆ. ಇನ್ನು ಕಾಮಧೇನು ಕಲ್ಪವೃಕ್ಷ ಹೇಗಿದೆ? ಅವು ಕೇಳಿದ್ದನ್ನು ಕೊಡುತ್ತೆ, ಕಾಮಧೇನು ಕಾಮಿಸಿದ್ದನ್ನು ಕೊಡತಕ್ಕಂಥ ಧೇನು ಕಲ್ಪವೃಕ್ಷ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನು ಕೊಡತಕ್ಕಂಥ ವೃಕ್ಷ. ಚಿಂತಾಮಣಿ ಚಿಂತಿತವಾದ ಮಣಿ ಅಂದ್ಕೊಂಡಿರಲಿಕ್ಕೆ ಕೊಡತಕ್ಕಂಥ ಮಣಿ. ಇವೆಲ್ಲ ಏನವು? ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ. ಅವರು ಉದ್ಯೋಗ ತಗೊಳ್ಬೇಕು ಅಂತಿದ್ರೆ ಮೊದಲು ಸ್ವರ್ಗಕ್ಕೆ ಹೋಗ್ಬೇಕು ನಾವು ಫಸ್ಟು. ಅಂದರೆ ಬದುಕಿದಾಗಂತೂ ಸಾಧ್ಯ ಇಲ್ಲ, ಸತ್ತ ಮೇಲೆ ಸಿಗೋದು ಎಲ್ಲ ಇದ್ದಾಗ. ಸತ್ತ ಮೇಲೆ ಬರುತ್ತೆ ಬದುಕಿದಾಗಿಲ್ಲ ಅಂತ ಹೇಳ್ತೀವಲ್ಲ ಆ ಟೈಮ್. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಸ್ವರ್ಗಲೋಕಕ್ಕೆ ಹೋಗಬೇಕು ಅಂದರೆ ಪಾಪಿಗಳಿಗೆ ಅವಕಾಶನೇ ಇಲ್ಲ. ಫಸ್ಟ್ ಆಫ್ ಆಲ್ ಸ್ವರ್ಗಲೋಕಕ್ಕೆ ಹೋಗಬೇಕು, ಅಲ್ಲಿ ಅವು ಸಿಗಬೇಕು, ಕೇಳಿದ್ದನ್ನು ಕೊಡುತ್ತಷ್ಟೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳನ್ನು ಇವುವಲ್ಲದೆ ಸೇವೆ ಮಾಡ್ತಾರೀಗ. ಮತ್ತೆ ಅಲ್ಲಿ ಹೋಗಿ ಸೇವೆ ಮಾಡಿದರೆ ಕೇಳಿದ್ದು ಕೊಡುತ್ತಷ್ಟೆ. ಆದರೆ ಇದು ಹಾಗಲ್ಲ. ಶ್ರೀಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಪರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿರುವುದು. ಪರಮಾತ್ಮನ ನಾಮ ಎಷ್ಟು ದೊಡ್ಡದು ಅಂದರೆ ಸ್ವರ್ಗದಲ್ಲಿದ್ದವರು ಕೂಡ ದೊಡ್ಡದಲ್ಲ, ನರಕದಲ್ಲಿದ್ದವರು ಉದ್ಧಾರ ಮಾಡಿದ್ದು ಭಗವಂತನ ನಾಮ ಅಂತ ಹೇಳಿದ್ದಾರೆ. ಆ ವಿಚಾರ ಮಾಘ ಮಾಸದ ವಾಯುಪುರಾಣದಲ್ಲಿ ಬರುತ್ತೆ. ಮಾಘ ಮಾಸ ವಾಯುಪುರಾಣದಲ್ಲಿ ಹೇಳುತ್ತಾರೆ. ಒಮ್ಮೆ ನಾರದರು ಸಂದರ್ಶನ ಮಾಡ್ತಾ ನರಕಕ್ಕೆ ಹೋಗಿದ್ದ ಕಾಲಕ್ಕೆ ಅಲ್ಲಿಯ ಜನಗಳ ದುಃಖವನ್ನು ಕಂಡು ಹರಿನಾಮದ ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶ ಮಾಡ್ತಿರ್ಲಿಕ್ಕೇನೆ ಎಲ್ಲರೂ ಅಲ್ಲಿಂದ ವೈಕುಂಠ ಶಿಫ್ಟ್ ಆಗಿಬಿಟ್ಟರು. ನರಕಸ್ಥರನ್ನು ಸಲಹಿತು ಬಹಳ ಮುಖ್ಯ ಅಂತ ಹೇಳ್ತಾರೆ. ಬಹಳ ಬುದ್ಧಿವಂತರಿ ಪಾಠ ಹೇಳೋ ಭಾರಿ ದೊಡ್ಡದಲ್ಲ, ಬಹಳ ದಡ್ಡರನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ತೊಗೊಂಡು ರ್ಯಾಂಕ್ ತರಿಸ್ಬಿಟ್ಟು ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಇವತ್ತು ದೇವರು ನರಕಸ್ಥರನ್ನು ಸಲಹಿತು, ಅವನ ನಾಮ ನರಕದಲ್ಲಿದ್ದವರನ್ನೂ ಪಾಲಿಸ್ತಾ ಇದೆ. ಅಂದಮೇಲೆ ಎಲ್ಲಿಯ ಕಾಮಧೇನು, ಎಲ್ಲಿಯ ಚಿಂತಾಮಣಿಗಳು, ಎಲ್ಲಿಯ ಭಗವಂತನ ನಾಮ ಅಂದರೆ ಕಾಮಧೇನು ಕಲ್ಪವೃಕ್ಷಾದಿಗಳು ಭಗವಂತನ ಹೆಸರಿನ ಮುಂದೆ ಏನೂ ಅಲ್ಲ. ಅದನ್ನು ಹೇಳೋದಕ್ಕೆ ಆದರೆ ನಮಗೆ ಒಳ್ಳೆ ಸಂಧ್ಯಾವನ್ನೇ ಮಾಡಿಕೊಳ್ಳೆ ಧೈರ್ಯ ಬರುತ್ತೆ. ನಮೋ ಬ್ರಹ್ಮಣ್ಯ ದೇವಾಯ ಓ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮೋಸ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ತಿರೂರು ಬಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿ ಯುವಧಾರಿಣೇ ನಮಃ. ಸಂಧ್ಯಾವನ್ನೇ ಹೇಳಬೇಕಾದ ಮಂತ್ರಗಳು ಇವೆಲ್ಲ ಕೂಡ. ಆಗ ನಮಗೆ ಒಂದೊಂದು ನಾಮೋಚ್ಚಾರಣೆ ಮಾಡಿದಾಗ ನಮ್ಮ ಮಕ್ಕಳ ಬಗ್ಗೆ ಪೂರ್ಣ ಭದ್ರತೆ ಬರುತ್ತೆ. ಇವತ್ತು ಯಾರಿಗೂ ಭದ್ರತೆ ಇದೆ ಅಂತ ಗ್ಯಾರಂಟಿ ಇಲ್ಲ. ಎಂತೆಂಥ ಕಡೆ ಒಂದಷ್ಟು ಕೊಂದಾಗ್ತಿದ್ದಾರೆ. ಜೀವನಗಳಿಗಾದರೆ ಅಲ್ಲಿ ಬ್ಲಾಸ್ಟ್ ಆಯಿತು, ಇಲ್ಲಿ ಬ್ಲಾಸ್ಟ್ ಆಯಿತು, ನಮಗೆ ಗಾಬರಿ ಆಗುತ್ತೆ. ನಮಗತ್ತೆ ಏನು ಅಂತ ಯೋಚನೆ ಮಾಡಿದರೆ ಯೋಚನೆ ಮಾಡಬೇಡಿ. ಭಗವಂತನ ನಾಮೋಚ್ಚಾರಣೆ ಮಾಡಿದವರು ಯಾವ ಸಮಸ್ಯೆಯೂ ಬರೋದಿಲ್ಲ. ಇವತ್ತು ಬಹಳ ಆಶ್ಚರ್ಯ ಗಮನಿಸಬೇಕು ನಾವು. ಎಂದೂ ಕೂಡ ಈವರೆಗೂ ಭಗವದ್ಭಕ್ತರಿಗೆ ತೊಂದರೆ ಆಗಿದ್ದ ನಾವು ಕಾಣೋದಿಲ್ಲ. ಯೋಗಕ್ಷೇಮಂ ಮಹಾಮ್ಯಹಂ, ಭಗವಂತ ಕಾಪಾಡ್ತಾನಾದ್ರಿಂದ ಆ ಎಚ್ಚರ ನಮಗೆ ಬರಬೇಕು. ಮಕ್ಕಳಿಗೆ ಮನೆ ಕಟ್ಕೊಟ್ರೆ ಸೇಫ್ಟಿ ಅಲ್ಲ, ಭಗವಂತನ ನಾಮ ಉಪದೇಶ ಮಾಡಿದರೆ ಸೇಫ್ಟಿ. ಅನ್ನ ತಪ್ಪದೆ ಸಂಧ್ಯಾವನ್ನೆ ಮಾಡಿದಾಗಾದ, ದೇವ್ರಪೂಜೆ ಮಾಡಿದಾಗಾದ, ಏಕಾದಶಿ ಉಪವಾಸ ಮಾಡಿದಾಗ ಇನ್ನೂ ಗ್ಯಾರಂಟಿ ಬದುಕ್ತಾನೆ ಅಂತ. ಮತ್ತು ಆಕ್ಸಿಜನ್ನಲ್ಲಿ ಬದುಕಿದ್ರೆ ಬದುಕಿದಲೆಕ್ಕಲ್ಲ, ಆ ತೆಗೆದಲ್ಲಿ ಉಸಿರಾಡಿದರೆ ಇನ್ನು ಬದುಕ್ತಾನೆ ಅಂತ. ಇದೆಲ್ಲ ಲೌಕಿಕದಲ್ಲಿ ಬದುಕು ಬದುಕಲ್ಲ, ಅದಕ್ಕೆ ಕೊನೆ ಇದೆ. ಮತ್ತು ಜಗತ್ತಿನಲ್ಲಿ ಸುಭದ್ರತೆ ಎಂಬುದು ಯಾರಿಗೆ ಪಾರ್ಲಿಮೆಂಟ್ ಭವನಿಗೆ ಇವರು ಗುಂಡಿಟ್ಟು ಹೊಡ್ಲಕ್ಕೆ ಹೋದಾಗ ಇನ್ನೆಲ್ಲಿ ಸೇಫ್ಟಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದು ಸಾಧ್ಯ ಇಲ್ಲ. ಭಗವಂತನನ್ನು ನಂಬಿ ನಾವು ಬದುಕಬೇಕೇ ಹೊರತು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಆ ಹಿನ್ನೆಲೆಯಲ್ಲಿ ಕಾಮಧೇನು ಸುಕಲ್ಪತರು ಮೊದಲಾದ ಎಲ್ಲವುಗಳ ಮೇಲೆ ಭಗವಂತ ಇದ್ದಾರೆ. ಮುಂದೆ ಹೇಳ್ತಾರೆ, ದೇವರ ಆರಾಧನೆ ಬಹಳ ಕಷ್ಟ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಕೇಳಿದ್ದೇವೆ. ಸುಧಾಮ ಕೊಟ್ಟಿದ್ದೆ ನಮಗೆ ಗೊತ್ತಿದೆ, ಅವಲಕ್ಕಿ ಆತ ಇಟ್ಟಿಗೆ ಎಲ್ಲ ಕೊಟ್ಟು ಮಾಡಿದ್ದಾರೆ. ನಮಗೆ ಅಷ್ಟೂ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರೆ ಒಂದು ಪರಿಸ್ಥಿತಿ ಬರಬಹುದು. ಒಂದು ಹೂ ಕೊಡೋ ಸ್ಥಿತಿಯಲ್ಲೂ ನಾವಿಲ್ಲ, ಒಂದು ಹನಿ ನೀರು ಹಾಕೋ ಸ್ಥಿತಿಯಲ್ಲೂ ನಾವಿಲ್ಲ. ಬೆಡ್ರಿಡನ್ ಏನು ಮಾಡ್ತಾನೆ ಸಮಯದೊಳಗೆ? ಏನು ಭಗವದ್ ಆರಾಧನೆ ಮಾಡಬಹುದು ಅಂದರೆ ದಾಸರು ಹೇಳ್ತಾರೆ, ಯೋಚನೆ ಮಾಡಬೇಡಿ. ಮನದೊಳಗೆ ಸುಂದರ ಪದಾರ್ಥವ ನೆನೆದುಕೊಳ್ಳಿ, ಕೈಗೊಂಡು ಬಲು ನೂತನ ಸುಶೋಭಿತ ಸುಗಂಧ ಪುರಸೋಪೇತ ಫಲ ರಾಶಿ ಯುವತಿ ನದಿ ದಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವರ ಅಘವತದಿವನು ಅನಘನಿಂದಿನಿ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಹೊರಗೇನಿಲ್ಲ ಅದನ್ನು ಮನಸ್ಸಿನ ಅನ್ಕೊಬಿಡಿ ಸಾಕಷ್ಟೇ. ದೇವರಿಗೆ ನಾನು ಇವತ್ತು ಅಭಿಷೇಕ ಮಾಡ್ತಿದ್ದೇನೆ ಮನಸ್ಸಿನ ಅನ್ಕೊಳ್ಳಿ, ನಾವು ಅನ್ಕೊಳ್ಳೋದು ಮನಸ್ಸಿನೊಳಗೆ, ದೇವರು ಮನಸ್ಸನ್ನು ಅನ್ಕೊಳ್ಳೋದಿಲ್ಲ. ಎಚ್ಚರಿ ಕೊಟ್ಟುಬಿಡ್ತಾನೆ, ಎಷ್ಟು ವ್ಯತ್ಯಾಸ ಇದೆ ನಮಗೂ ದೇವರು. ಇವತ್ತೇನೋ ಮನಸ್ಸಲ್ಲಿ ಯಾರೋ ಮನೆ ಬಂದಿರ್ತಾರೆ, ಮನಸ್ಸಲ್ಲೇ ಕಾಫಿ ಕೊಟ್ಟು ಅನ್ಕೊಂಬಿಡಿ, ಎಷ್ಟು ಇಟ್ಟು ಬರುತ್ತೆ ಗೊತ್ತಾ ಅವರಿಗೆ. ಮನಸ್ಸಲ್ಲೇ ಬೇಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಮನಸ್ಸಲ್ಲೇ ಕೊಟ್ಟು ಮನಸ್ಸಲ್ಲೇ ಊಟಕ್ಕೆ ಹಾಕಿದ್ದಾರೆ, ಮನಸ್ಸಲ್ಲೇ ಅನ್ಕೊಂಬಿಡಿ, ಚಾಪ ಹಾಕ್ತಾರೆ. ಈ ಮನಸ್ಸು ತಗೊಂಡು ನಾವೇನು ಮಾಡಬಾರ್ದು, ಏನಾದರೂ ಕೊಡಿ ಅಂತ ಕೇಳುತ್ತೆ. ದೇವ್ರು ಹಾಗಲ್ಲ, ಇದು ದೇವರಿಗೂ ಉಳಿದವರಿಗೂ ವ್ಯತ್ಯಾಸ ಇದೆ. ಆದರೆ ಮಾನಸ ಪೂಜೆ ಅಂತ ಕರೀತಾರೆ, ಮನಸ್ಸಿನೊಳಗೆ ಅನ್ಕೊಂಡು ಕೊಡೋದನ್ನೇ ಮಾನಸ ಪೂಜೆ ಅಂತ ಕರೀತಾರೆ. ಮನಸ್ಸಿನೊಳಗೆ ಅನ್ಕೊಂಡ್ಕೊಳ್ಳಿ, ಓಂ ನಮೋ ನಾರಾಯಣಾಯ ಸುವರ್ಣ ಮಂಟಪಂ ಸಮರ್ಪಯ. ಮುಗಿದು ಏನಿಲ್ಲೇ ಇಲ್ಲ, ಮಂಟಪ ಎಲ್ಲ ಯಾವುದಿಲ್ಲ, ಸುವರ್ಣ ಮಂಟಪ ಕೊಡ್ತೇನೆ ಅಂದರೆ ಮನಸ್ಸಿಗೆ ನಮಗೆ ಕೊಡಬೇಕು ಅಂತ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ತುಂಬ ವ್ಯಕ್ತಿಗೆ ತನಗೆ ಅಂತ್ಯಕಾಲ, ಪಕ್ಕದಲ್ಲಿ ಔಷಧಿ ಇಟ್ಟಿದ್ದಾರೆ, ಕೊಡೋರು ಯಾರೂ ಇಲ್ಲ, ತೊಗೊಳಕ್ಕೆ ಬರ್ತಾ ಇಲ್ಲ ಅವನಿಗೆ, ಏನು ಮಾಡೋಕ್ಕೆ ಬರ್ತಾ ಇಲ್ಲ. ಎಂಥ ಸ್ಥಿತಿ ಇಲ್ಲ, ಯೋಚನೆ ಮಾಡಿ. ಮನಸ್ಸನ್ನು ಅಂದ್ಕೊಂಡ್ರೆ ಬರೋದಿಲ್ಲ, ಆದರೆ ದೇವರು ಮಾತ್ರ ಕೊಡ್ತಾರೆ. ದೇವರಿಗೆ ಕೊಡಬೇಕು ಅಂದ್ಕೊಂಡು ಅವನು ಪದಾರ್ಥ ಇದೆ, ಯಾರು ಕೊಡಬೇಕು ಅಂದ್ಕೊಂಡು ಎದ್ದು ಕೊಡಕ್ಕೆ ಬರ್ತಾ ಇಲ್ಲ, ಬಾಯಿ ಬರ್ತಾ ಇಲ್ಲ ಇವನಿಗೆ, ಬಾಯಿ ನಿಂತೋಗಿಬಿಟ್ಟಿದೆ, ಕೈಯಂತೂ ಇಲ್ಲೇ ಇಲ್ಲ. ಕೊಡಬೇಕಂತ ಮನಸ್ಸಿದೆ, ಯೋಚನೆ ಮಾಡಬೇಡಿ. ಮನದೊಳಗೆ ಸುಂದರ ಪದಾರ್ಥವಾದೇನಾದರೂ ಕೊಡೆ ಕೈಗೊಂಡು ತಕ್ಷಣ ತಗೊಂಡ್ಬಿಡ್ತಾನೆ. ಒಂದು ನೂತನ ಸುಶೋಭಿತ ಸುಗಂಧ ಸುರಸೋಪೇತ ಫಲ ರಾಶಿ. ನಾವು ಕೊಡೋದು ಸಾಮಾನ್ಯ ವಸ್ತು, ಭಗವಂತ ಕೊಡೋದು ಮಾತ್ರ ಅತ್ಯುತ್ತಮವಾದ ವಸ್ತು. ಸುಧಾಮ ಕೊಟ್ಟಿದ್ದು ಬರೀ ಅವಲಕ್ಕಿ, ದೇವರು ಕೊಟ್ಟಿದ್ದು ಏನದಕ್ಕೆ, ಇಂಥದ್ದು ಕೊಡಲಿಲ್ಲ ಅಂತ ಇಲ್ಲೇ ಇಲ್ಲ. ಸುಧಾಮ ನೋಡ್ತಾನೆ, ಕೊಡ್ತೀನಿ ಅಂತ ಹೇಳಲಿಲ್ಲ, ಕೊಡೋದು ಬಾಕಿ ಉಳಿಸಿಲ್ಲ. ಏನು ದೇವರು ಎಷ್ಟು ದೊಡ್ಡವರು, ಇದು ನಿಜವಾದ ಅರ್ಥ ಇದೆ. ಅದಕ್ಕೆ ದೇವ್ರ ಪೂಜೆ ಕಾಲಕ್ಕೆ ಏನೇ ಬಿಟ್ಟಿರಲಿ ಮನಸ್ಸಲ್ಲಿ ಅನ್ಕೊಳ್ಳಿ, ಕೊನೆ ಪಟ್ಟ ಸೌವರ್ಣೈ ಥಾಳಿಯವರಿಯೈಹಿ ಮಣಿಗಣ ಕಚಿತೈಹಿ ಇದೆಲ್ಲ ಹೇಳಬೇಕಾದ್ರೆ ಎಲ್ಲ ಇಟ್ಟಿದ್ದೇವೆ, ಇದೆಲ್ಲ ಬಂಗಾರದ ಪಾತ್ರೆ ಇಟ್ಟಿದ್ದೇವೆ ಅನ್ಕೋಬೇಕು. ಇಟ್ಟಿರೋದೇ ತಾಪಕರ ಸ್ಟೀಲೋ ಬೆಳ್ಳಿನೋ ಇಟ್ಟು ಪುಣ್ಯ ಹಿತ್ತಾಳೆ ಪದಾಮ್ರ ಮನಸ್ಸಲ್ಲಿ ಅನ್ಕೊಳ್ಳಿ, ಕೊನೆ ಪಟ್ಟ ಮನಸ್ಸಿಗೇನಾಗಿದೆ ಅಷ್ಟು ಅಂದ್ಕೊಳ್ಳೋಕ್ಕೂ ಸಂಸ್ಕಾರ ಬೇಕು ಅಂತ ಅರ್ಥ. ಮನಸ್ಸೊಳಗೆ ಮನಸ್ಸಿಗೂ ಹೊರಗಿನ ವ್ಯತ್ಯಾಸ ಅಂತ ಕೇಳಿದರೆ, ಮನಸ್ಸಲ್ಲಿದ್ದಾಗ ಮಾತ್ರ ಹೊರಗೆ ಮಾಡಲಿಕ್ಕೆ ಸಾಧ್ಯ, ಎಲ್ಲರೂ ಮಾಡಲಿಕ್ಕೆ ಬರೋದಿಲ್ಲ. ಮನಸ್ಸು ಎಂಬುದು ಮುಖ್ಯ, ಹೊರಗಿನ ಪದಾರ್ಥ ಕೊಡಬೇಕಾದ್ರೆ ಮನಸ್ಸಿರಬೇಕು ಫಸ್ಟ್. ಆದರೆ ಮನಸ್ಸಲ್ಲೇ ಇನ್ನೊಂದು ಅಪಾರ್ಥ ಮಾಡ್ಕೋಬಾರ್ದು. ಆ ದೇವ್ರ ಪೂಜೆ ಮನಸ್ಸಲ್ಲೇ ಮಾಡ್ಕೊಂಬಿಟ್ಟು ಹಾಕಿದ್ರೆ, ಏನೋ ಕಷ್ಟಪಟ್ಟು ಅನ್ನವನ್ನು ನೈವೇದ್ಯ ಮಾಡ್ತಿದ್ದೀವಿ ಇವರಿಗೂ, ಅದನ್ನು ಕ್ಯಾನ್ಸಲ್ ಮಾಡಿಬಿಡೋದ. ಈಗ ಪೂರ್ತಿ ನೈವೇದ್ಯ ಮಾಡೋದು ಸಿಗೋದು ಭಾರಿ ಕಷ್ಟ. ದೇವರಿಗೆ ಅನ್ನ ಇವರಿಗೆ ಮಾತ್ರ ಎಲ್ಲ ಆಗಿರೆ, ಇವರ ಅಡಿಗೆ ಸಂಪೂರ್ಣ ಆಗಿರೆ. ಒಂಚೂರು ಒಗ್ಗರಣೆ ಕೊಡ್ತಲ್ಲ ಅಂತ ಕಾಯಿ ತಂದು ಬಿಡೋದಿಲ್ಲ, ದೇವರಿಗೆ ಮಾತ್ರ ಅತಿ ಬಿಸಿ ಆಗಿರ್ತಾರೆ. ಅದನ್ನು ಕ್ಯಾನ್ಸಲ್ ಮಾಡಿ ಮನಸ್ಸಲ್ಲಿ ಅನ್ಕೊಬಿಟ್ರೆ ಏನು ಮಾಡ್ಬೇಕು ಆಮೇಲೆ? ಅದಕ್ಕೆ ಹೇಳ್ತಾರೆ, ಆಚಾರ್ಯರು ಕೊಟ್ಟ ವಾಕ್ಯನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅರ್ಥ ಆಗೋದಿಲ್ಲ. ಕೃಷ್ಣಾಮೃತ ವಾಹನದಲ್ಲಿ ಆಚಾರ್ಯ ಹೇಳ್ತಾರೆ, ಇದೆಲ್ಲ ಯಾವಾಗ ದ್ರವ್ಯಾನಾಮಪ್ಯಭಾವೇತು ಶರೀರೇನಾಪಿ ಪೂಜಿತ ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯಾ ಕಿಮ್ನ ಪೂಜಿತ. ಮನೆಯಲ್ಲಿ ಏನೂ ಇಲ್ಲ ಆಗಲೂ ಸುಮ್ಮನೆ ಕೊಡಬೇಡಿ, ಮನಸ್ಸೆಲ್ಲರೂ ಅನ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಮನೆ ಹೊರಗಿದ್ದು ಮಾಡೋದು ಉತ್ತಮ ಪಕ್ಷ, ಎರಡು ಮಾಡಿದರೆ ಭಾರಿ ಶ್ರೇಷ್ಠ. ಆದರೆ ಹೊರಗಿನ ಪದಾರ್ಥ ಇದ್ದಾಗಲೂ ಕೂಡ ಮನಸ್ಸಲ್ಲೇ ಮಾಡ್ತೀವಿ ಅಂದರೆ ದೇವರು ಒಪ್ಪೋದಿಲ್ಲ. ಹೊರಗಿನ ಪದಾರ್ಥ ಇದ್ದಾಗ ತುಳಸಿ ಇದೆ, ತುಳಸಿ ಓಂ ನಾರಾಯಣ ತುಳಸಿ ಸಮರ್ಪಾಯ. ತುಳಸಿ ಇಲ್ಲವೇ ಇಲ್ಲ, ಭಾರಿ ಕಷ್ಟ ಇದೆ. ಆಗ ವಿಜಯದಾಸ ಹೇಳ್ತಾರೆ, ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲಜಾಕ್ಷ ನರ್ತಿಸಿರಿ ಅಯ್ಯ, ಓಂ ನಮೋ ನಾರಾಯಣಾಯ ತುಳಸಿ ಸಮರ್ಪಯಾಮಿ. ಅನ್ಯ ಕೊನೆ ಪಕ್ಷ ಇದ್ದು ಬರೀ ಅಂದರೆ ಪ್ರಯೋಜನ ಇದೆ. ಆದಷ್ಟು ಪದಾರ್ಥ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದು ಅಸಾಧ್ಯವಾದಾಗ ಮನಸ್ಸಿನಲ್ಲಾದರೂ ಪೂಜೆ ಮಾಡಿ, ಅದು ಭಾರಿ ದೊಡ್ಡದು. ಮಾನಸ ಪೂಜೆ ಅನ್ನೋದಕ್ಕೆ ವಿಶೇಷ ಮಹತ್ವ ಕೊಡ್ತಾರೆ. ಆದರೆ ದೇವರು ಕೊಡೋದು ಮಾತ್ರ ಮನಸ್ಸಿನಿಂದ ಕೊಡೋದಿಲ್ಲ, ವಾಸ್ತವವಾಗಿಯೇ ಕೊಡ್ತಾನೆ, ವಸ್ತುಸ್ಥಿತಿ ಅಂತಲೇ ಕೊಡ್ತಾನೆ. ಸುಧಾಮ ದೊಡ್ಡ ದೃಷ್ಟಾಂತ ಅದಕ್ಕೆ ಅನ್ನೋದನ್ನು ತಿಳಿಸ್ತಾರೆ. ಜ್ಯುನದಿ ನಿವಹಗಳಂತೆ ಕೊಟ್ಟು, ಸ್ವಲ್ಪ ಕೊಡೋದಿಲ್ಲ. ಜ್ಯುನದಿ ಅಂದರೆ ಗಂಗಾ ನದಿ, ಗಂಗಾ ಪ್ರವಾಹದಂತೆ ಕೊಡ್ತಾರೆ ಅಂತ ಹೇಳ್ತಾರೆ. ದೇವರು ಕೊಡ್ಲಿಕ್ಕೆ ಹೋದಾಗ ನಮಗೆ ಆಶ್ಚರ್ಯ ಆಗುತ್ತೆ, ನಿವೇಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಗೊತ್ತಾ, ಅನಂತ ಕೈಗಳಿಂದ ಭಗವಂತ ಕೊಡ್ತಾರೆ. ಮನುಷ್ಯರು ಎಷ್ಟು ಕೊಟ್ಟರು ಕೂಡ ಎರಡು ಕೈ, ದೇವತೆಗಳು ನಾಲ್ಕು ಕೈ, ಆ ರೀತಿ ಕೊಡ್ಬೋದಷ್ಟೇ. ಆದರೆ ಭಗವಂತ ಅನಂತ ಕೈ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ. ಆದ್ದರಿಂದ ನಮ್ಮದು ಎಡೆ ಕೈ ಅಷ್ಟೇ, ಇಸ್ಕೊಳ್ಳೋಕ್ಕಾಗೋದಿಲ್ಲ ಎಡೆ, ಅಷ್ಟು ಕೊಡ್ತಾನೆ ಭಗವಂತ. ಆ ಎಚ್ಚರ ಇದ್ದರೆ ದೇವ್ರ ಪೂಜೆ ಗಮನ ಮನುಷ್ಯ ಪೂರ್ತಿ ಗಮನ ಕೊಡ್ತಾರೆ. ಗೊತ್ತಾ, ನಮಗೆ ಅರ್ಥವಾಗಿಲ್ಲ ಆದ್ದರಿಂದ ಮಾಡೋದಿಲ್ಲ. ಮಾಡಿದರೂ ಹಸಿವ್ಯಾಯಿತೇಳು ದೇವರ ತೊಡಿ ಎಂಬರು, ಮನಮುಟ್ಟಿ ಪೂಜೆಯ ಮಾಡರು. ಏನೋ ನಿರ್ವಾಹ ಇಲ್ಲ, ಹಿಂದೋರು ಮಾಡಿದ್ದಾರೆ ಮಾಡ್ತಾನೆ, ಆವಿತಿ ಬೇರೆ. ಮನಃಪೂರ್ವಕ ಮಾಡಬೇಕಾದ್ರೆ ದೇವರ ಮಹಿಮೆ ತಿಳ್ಕೊಳ್ಬೇಕು. ದ್ಯುನದಿ ನಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು, ಬರೀ ಕೊಡೋದಿಲ್ಲ ಮನಸ್ಸು ತೃಪ್ತಿ ಕೊಡ್ತಾನೆ ಅಂತ ಹೇಳಿದ್ದಾರೆ. ಇದು ಮತ್ತೊಂದು ವಿಚಾರ, ತೃಪ್ತಿ ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ, ದೇವರಿಗೆ ಮಾತ್ರ ಉಂಟು. ತೃಪ್ತಿ ನಮಗೇ ಇಲ್ಲ, ಇನ್ನೊಬ್ಬರಿಗೆ ಕೊಡೋದೇನು ಬಂತು? ತೃಪ್ತಿ ಎಂಬುದು ದೊಡ್ಡ ಲಕ್ಷಣ. ಒಂದು ಸಂಪತ್ತು ಬೇರೆ, ತೃಪ್ತಿ ಬೇರೆ. ತೃಪ್ತಿ ಅನ್ನೋದು ಒಳಗಿಂದ ಬರ್ತಕ್ಕಂಥ ಪದ, ಹೊರಗಿಂದ ಕೊಡ್ತಕ್ಕಂಥ ಪದ, ಯಾವ ಅಂಗಡಿಯಲ್ಲೂ ಇಲ್ಲಿ ತೃಪ್ತಿ ಸಿಗಲಾಗುತ್ತದೆ ಅಂತ ಹಾಕೋದಿಲ್ಲ, ಕೊಡಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಆದರೆ ತೃಪ್ತಿ ದೇವರು ಕೊಡು, ಒಳಗಿನಿಂದ ಬರಬೇಕಾದ ಭಾವನೆ ಇಂತ ಅರ್ಥ ಮಾಡಿಕೊಂಡ್ರೆ ಆ ಸುಖ ಸಂತೋಷ ತೃಪ್ತಿ ಎಲ್ಲ ಕೊಡ್ತಕ್ಕಂಥವನು ಭಗವಂತನಾದ್ದರಿಂದ ಅವನ ಆರಾಧನೆ ಮಾಡ್ತಕ್ಕಂಥವರಿಗಿರೋ ಒಂದು ಆನಂದ ಅವನು ಬಿಟ್ಟವರಿಗೆ ಎಂದೂ ಬರಲಾರದು. ಇನ್ನು ಮುಂದುವರಿಸಿ, ಚೇತನ ಚೇತನ ವಿಲಕ್ಷಣ ಜಗದೊಳಗೆ ನೂತನಕ್ಕೆ ನೂತನ, ಪ್ರತಿಯೊಂದು ಭಗವಂತ ಸುಂದರಕ್ಕೆ ಸುಂದರ, ರಸಕ್ಕೆ ರಸ ರೂಪ. ಪರಮಾತ್ಮ ಚೇತನ ಅಚೇತನ ವಿಲಕ್ಷಣ, ಎಲ್ಲ ಚೇತನಗಳಿಂದ ವಿಲಕ್ಷಣ, ಅಚೇತನಕ್ಕಿಂತ ವಿಲಕ್ಷಣ. ಅದೇ ದ್ವಾಮಿಮ ಪುರುಷೋಲೋಕೆ ಶರಶ್ಚಾಕ್ಷರ ಏವಚ ಶರಸ್ಸರ್ವಾಣಿ ಭೂತಾನಿ ಭೂತಸ್ಥೋ ಅಕ್ಷರ ಉಚ್ಯತೆ. ಪುರುಷೋತ್ತಮ ಅಂತ ಅದಕ್ಕೆ ಹೆಸರು. ಈ ಮಾಸದ ಅಭಿಮಾನದ ರೂಪ ನಿಯಾಮಕ ರೂಪ ಪುರುಷೋತ್ತಮ ಅಂತಾನೆ. ಅಧಿಕ ಮಾಸಕ್ಕೆ ಪುರುಷೋತ್ತಮ ರೂಪದಿಂದ ಭಗವಂತ ನಿಯಾಮಕನಾಗಿದ್ದ. ಇದಕ್ಕೆ ಅಧಿಕ ಮಾಸ ಅಂತಲೂ ಕರೀತಾರೆ, ಮನಮಾಸ ಅಂತಾರೆ, ಮರಿಮೃಚ ಮಾಸ ಅಂತಾರೆ, ಜೊತೆಗೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಪುರುಷೋತ್ತಮನೇ ನಿಯಾಮಕನಾಗಿರ್ತಕ್ಕಂಥ ಮಾಸ ಇದು. ಚೇತನಾಚೇತನ ವಿಲಕ್ಷಣ ಅಂದರೂ ಬಂದೆ, ಪುರುಷೋತ್ತಮ ಅಂದರೂ ಬಂದೇನೆ, ಎಲ್ಲ ಪುರುಷರಲ್ಲೂ ಕೂಡ ಸರ್ವೋತ್ತಮ ಅಂತ ಅದಕ್ಕೆ ಅರ್ಥ. ಆ ವಿಶೇಷ ಅರ್ಥಕ್ಕೆ ಹೊತ್ತಿಲ್ಲ. ಪುರುಷೋತ್ತಮ ಮಾಸಕ್ಕೆ ವಿಶೇಷವಾದ ರೂಪ ನಿಯಾಮಕ ರೂಪ ಇದು. ಜಗದೊಳ ಸುಂದರಕ್ಕೆ ಸುಂದರ, ಸಾಕ್ಷಾನ್ ಮನ್ಮಥ ಮನ್ಮಥ, ಈ ಪರಿಯ ಸೊಬಗಾವ ದೇವರೊಡು ನಾ ಕಾಣೆ ಗೋಪೀ ಜನಪ್ರಿಯ ಗೋಪಾಲ ಗಂಧದಲೆ. ಆ ಒಂದು ದಾಸರ ಮಾತನ್ನು ಇಟ್ಟುಕೊಂಡ್ರೆ ದೇವರು ಎಲ್ಲರಲ್ಲೂ ಅತ್ಯಂತ ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠ. ನೂತನಕ್ಕೆ ನೂತನ ಅಷ್ಟೇ ಅಲ್ಲ, ಅತ್ಯಂತ ವಿಲಕ್ಷಣ. ರಸಕ್ಕೆ ರಸರೂಪ, ರಸೋಹಂ ಅಪ್ಸು ಕೌಂತೇಯ ಭಗವದ್ಗೀತೆ ಮಾತುಗಳು. ಒಂದೊಂದು ಪದ್ಯ ಸರಿಯಾಗಿ ಹೇಳಿ ಒಂದೊಂದು ದಿವಸ ಆದರೂ ಮುಗಿಯೋದಿಲ್ಲ ಅವೆಲ್ಲ ಕೂಡ. ಇವತ್ತು ಮುಗಿಸಲೇಬೇಕು ಅಂತ ಹೇಳಿ ಇನ್ನೂ ಎಷ್ಟೋ ಪದ್ಯಗಳಿರೋದ್ರಿಂದ ಹೇಳ್ತಿರೋದು. ರಸಕ್ಕೆ ರಸರೂಪ, ನೀರಿದ ಮಾತ್ರಕ್ಕೆ ಆ ನೀರಿಗೆ ರುಚಿ ಇರಬೇಕು ಅಂತೇನೂ ಇಲ್ಲ, ಎಲ್ಲ ಕಷ್ಟಪಟ್ಟು ಬೋರ್ ಹಾಕ್ತಾ ಉಪ್ಪು ನೀರು ಬಂತು, ಏನು ಮಾಡ್ತೀರಿ ಅದಕ್ಕೆ? ಆಮೇಲೆ ಒಂಥರ ಕಹಿ ಬೇರೆ ಕೆಲವು, ಉಪ್ಪು ಅಂದರೆ ಪುಣ್ಯ, ಕಹಿ ನೀರು ಬರುತ್ತೆ, ಯಾರ ಕೈಯಲ್ಲೂ ಇಲ್ಲ, ಭಗವಂತ ಕೊಡಬೇಕು ಬರಬೇಕಷ್ಟೇ. ಆ ನೀರಿಗೆ ರಸವನ್ನು ಕೊಡೋನು ಭಗವಂತ, ರಸಕ್ಕೆ ಅನುಭವ ತಂದುಕೊಡೋ ಮತ್ತೆ ಭಗವಂತ. ಒಳಗಿದ್ದು ಸ್ವೀಕಾರ ಮಾಡೋನವನೇ, ಹೊರಗಿದ್ದು ಕೊಡಬೋನವನೇ, ಏನು ಮ್ಯಾಜಿಕ್ ದೇವರು. ರಸಕ್ಕೆ ರಸ ರೂಪ ಅಷ್ಟೇ ಅಲ್ಲ, ವಿಷ್ಣು ದೊಡ್ಡವನು ಪರಮಾತ್ಮ ಅಂದರೆ ಭವಾದ್ಯರುಳು ಆತತ ಪ್ರತಿಮ ಪ್ರಭಾವ ನಮ್ಮ ಧರಾತಳದೊಡೆಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಭವಾದ್ಯರುಳು ಆತತ ಪ್ರತಿಮ ಪ್ರಭಾವ, ಭವ ಅಂದರೆ ರುದ್ರದೇವರು, ಅವರೇ ಮೊದಲಾದರೊಳಗೆ ಆತತ ಅಂದರೆ ವ್ಯಾಪ್ತನಾದವರು, ಬ್ರಹ್ಮದೇವರೊಳಗೆ ಬ್ರಹ್ಮರೂಪದಿಂದ, ರುದ್ರದೇವರೊಳಗೆ ರುದ್ರರೂಪದಿಂದ ವ್ಯಾಪಿಸಿದ್ದಾನೆ ಭಗವಂತ. ಅಪ್ರತಿಮ ಪ್ರಭಾವ, ಅವನ ಹಿರಿಮೆಯನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾರು ಹೋಲಿಸ್ಬೋದು ಯಾರಿಗಾದರೂ ಕೂಡ, ಆದರೆ ದೇವರನ್ನ ಹೋಲಿಸೋಕ್ಕೆ ಬರೋದೇ ಇಲ್ಲ. ಆಕಾಶ ಹೇಗಿದೆ ಅಂತ ಹೇಳಬೇಕು, ಇನ್ನೊಂದು ಆಕಾಶ ಇದ್ರೆ ತಾನೇ ಹೇಳಬೇಕು. ಆಕಾಶ ಆಕಾಶ ಇದ್ದಾಗಿದೆ, ಸಮುದ್ರ ಸಮುದ್ರ ಇದ್ದಾಗಿದೆ, ದೇವರು ದೇವರಿದ್ದಾಗಿದ್ದಾನೆ ಅಷ್ಟೇ, ಇನ್ನೊಂದು ಒಳ್ಳೆ ಕೊಂಡಕ್ಕೆ ಬರೋದಿಲ್ಲ. ಅದಕ್ಕೆ ಅನನ್ವಯ ಅಂತದ್ದು ಚೇತನ. ಅಪ್ರತಿಮ ಪ್ರಭಾವ, ಇಂಥ ದೊಡ್ಡ ವ್ಯಕ್ತಿ ಧರಾ ತಳಗಳು ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಇವತ್ತು ಕಾಲೇಜ್ ಹುಡುಗರು ಹೈಸ್ಕೂಲ್ ಜೊತೆ ಆಡಕ್ಕೆ ಇಷ್ಟಪಡೋದಿಲ್ಲ, ನಾವು ಮೇಲಿದ್ದೇವೆ ಅಂತ ಭಾವನೆ ಬರುತ್ತಾಗ. ನೆಕ್ಸ್ಟ್ ಕ್ಲಾಸ್ ನೋಡಿದ್ರೆ ಕಡಿಮೆ ಕ್ಲಾಸ್ ಜೊತೆ ಆಡಕ್ಕೆ ಇಷ್ಟಪಡೋದಿಲ್ಲ, ನಾವು ಮೇಲಿದ್ದೇವೆ ಅಂತ ಹೇಳ್ತಾರೆ. ದೇವರು ಎಷ್ಟು ಮೇಲಿದ್ದಾನು ಗೊತ್ತಾ, ಅಂತೂ ನಮ್ಮ ಜೊತೆಗೆ ಆಡ್ತಾನಲ್ಲ, ಏನು ಆಶ್ಚರ್ಯ. ಇಮ್ಯಾಜಿನ್ ಮಾಡಕ್ಕೆ ಅಸಾಧ್ಯವಾದಂಥ ಕರುಣೆ ಪರಮಾತ್ಮ. ಆಡಿಸ್ತೇ ಹೋದರೆ ಯಾರು ಆಡಲಿಕ್ಕೆ ಸಾಕ್ತಿರಲಿ, ಭಗವಂತ ಆಡಿಸ್ಬೇಕು, ಜೀವರು ಆಡಬೇಕಷ್ಟೇ. ಆ ಹಿನ್ನೆಲೆಯಲ್ಲಿ ದೇವರ ಹಿರಿಮೆಯನ್ನು ಯೋಚನೆ ಮಾಡಿದಷ್ಟು ಅದ್ಭುತವಾಗಿ ಕಾಣುತ್ತಾನೆ. ಒಬ್ಬನಲ್ಲಿ ನಿಂದ ಆಡುವನು ಅಂತ ಹೇಳಿದರಲ್ಲ, ಆ ಆಡುವ ಶಕ್ತಿ ಇನ್ನೊಬ್ಬರಿಗೆ ಕೊಡೋದು ಭಗವಂತನೇ. ಅಷ್ಟು ದೊಡ್ಡವನು ಹತ್ರ ಬರ್ತಾನೆ ಅಂದರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ ಮಹಾರಾಜನ ಪಕ್ಕ ನೆಲದ ಮೇಲೆ ಕೊಡ್ತಾರೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಭಗವಂತ ಸಲೀಸ ನಿಮಗೆ ವ್ಯವಹಾರ ಮಾಡ್ತಾನೆ. ಅಪ್ರ ಧರಾತಳದೊಡೆ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಪರಮಾತ್ಮ ಎಲ್ಲರಿಗೂ ಕೂಡ ಹರಿರೇವ ಜಗತ್ ಪಿತೃ ಮಾತೃಗತಿ, ಅದಕ್ಕೆ ನಮ್ಮಪ್ಪ ಎಲ್ಲರಿಗೂ ತಂದೆಯಾದ್ದರಿಂದ ದೇವರು ಅಪ್ಪನೂ ಹೌದು, ತಾತನೂ ಹೌದು, ಮುತ್ತಾತನೂ ಹೌದು, ಏನು ಹೇಳಿದ್ರು ಎಲ್ಲವೂ ಹೌದು. ಪರಮಾತ್ಮ ಎಲ್ಲರೊಳಗೆ ಅವನೇ ಇರೋದರಿಂದ ಆ ರೀತಿ ಇದ್ದ. ಮುಂದುವರಿಸಿ ಹೇಳಿದ್ದಾರೆ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿರುವುದನ್ನು ಇತ್ತು ಆಧರಿಸು ಬಂದದಿ ಲಕುಮಿ ವಲ್ಲಭನು. ಒಳ್ಳೆ ದೃಷ್ಟಾಂತ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿರುವುದನ್ನಿತ್ತು ಆಧರಿಸು ಬಂದದಲ್ಲಿ ಲಕುಮಿ ವಲ್ಲಭನು. ತಂದೆ ತಾಯಿಗಳು ತಮ್ಮ ಮಗನಿಗೆ ಏನು ಬೇಕು ಎಂಬುದನ್ನು ಕೇಳಿ ಹತ್ತಿರ ಕರೆದು ಕೇಳಿದ್ದನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಳ್ಳ ಹಾಗೆ ಹಿಂದೆ ಮುಂದೆಡ ಬಲದಿ ಒಳ ಹೊರ ಹಿಂದಿರೇಶನು ತನ್ನವರ ನೆಂದೆಂದು ಸಲಹುವನು ಆಗ ಸದವೋ ಲೆತ್ತ ನೋಡಿದರು. ದೇವರು ಎಷ್ಟು ಕಡೆ ರಕ್ಷಣೆ ಮಾಡ್ತಾನೆ, ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋ ಲೆತ್ತ ನೋಡಿದರು. ಹಿಂದೆ ಸಲ್ಲುತ್ತಾನೆ, ಮುಂದೆ ಸಲ್ಲಿಸ್ತಾನೆ, ಎಡಕ್ಕೆ ಬಲಕ್ಕೆ ಎಲ್ಲ ಕಡೆ ಭಗವಂತ ಕಾಪಾಡ್ತಾನೆ. ಅಗ್ರತೋ ನರಸಿಂಹಸ್ಯ ಪೃಷ್ಠತೋ ಗೋಪಿನಂದನಃ, ಉಭಯೋ ಪಾರ್ಶ್ವಯೋ ರಾಷ್ಟ್ರಾಮ್ ಸಶರವು ರಾಮಲಕ್ಷ್ಮಣರು, ಮುಂದೆನಲ್ಲಿ ನರಸಿಂಹ, ಹಿಂದೆನಲ್ಲಿ ಕೃಷ್ಣ, ಎರಬರದಲ್ಲಿ ರಾಮಲಕ್ಷ್ಮಣರಾಗಿ ಪರಮಾತ್ಮ ಕಾಪಾಡ್ತಾರೆ. ಲಕ್ಷ್ಮಣರಿಗೆ ಭಗವಂತನ ಸನ್ನಿಧಾನ, ರಾಮ ಸಾಕ್ಷಾತ್ ನಾರಾಯಣ. ಅದು ಅರ್ಥ ಮಾಡಿಕೊಂಡ್ರೆ ನಾರಾಯಣ ಕಳಿಸ್ತಾರೆ ಅವೆಲ್ಲ ಬರುತ್ತೆ, ಹಿಂದೆ ಮುಂದೆ ಎಡ ಬಲದಿ. ಮತ್ತು ಹಿಂದಿನಿಂದ ಯಾಕೆ ಹೊಡೆದ್ರೆ ಭಗವಂತ ಹಿಂದಿನಿಂದ ಕಾಪಾಡ್ತಾರೆ, ಮುಂದೆ ಡೈರೆಕ್ಟ್ ಹೆಡ್ ಹೆಡ್ ಕೊಲಿಷನ್ ಅಂತಾರೆ. ಆ ರೀತಿ ಆಗದೆ ಇರಬೇಕಾದ್ರೆ ಮುಂದಿನಿಂದ ಕಾಪಾಡ್ಬೇಕು. ಸೈಡ್ ಹೊಡ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತೀನಿ, ಎಡಕ್ಕೆ ಹೊಡ್ಕೊಂಡು ಹೋಗಿ ಬಲಕ್ಕೆ ಹೊಡ್ಕೊಂಡ್ರು ಆಯ್ತು, ಮೇಲಿಂದ ಬಿದ್ದರೂ ಆಯ್ತು, ಒಳ ಹೊರಗೆ. ಹಿರಣ್ಯಕಶಿಪುನ ಯಾವ ರೀತಿ ಎಷ್ಟೆಲ್ಲ ಮಾಡಿ ಭಗವಂತ ಕೊಲ್ಲಬೇಕು, ಕೊಂದೇ ಕೊಂದ, ಉಳಿಸ್ಬೇಕು ಉಳಿಸೇ ಉಳಿಸ್ತಾರೆ. ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು, ಎಲ್ಲರನ್ನ ಕಾಪಾಡೋದಿಲ್ಲ ತನ್ನವರನು. ಭಗವಂತನಿಗೆ ಯಾರ ತಮ್ಮನ್ನು ಒಪ್ಪಿಸ್ಕೊಂಡಿರ್ತಾರೆ ದಾಸೋಹಂ ಅಂತ ಹೇಳಿಬಿಟ್ಟು ಅಂಥವರನ್ನ ಸಲಹಿಸ್ತಾನೆ. ಇದಕ್ಕೆ ದೃಷ್ಟಾಂತ ಬೇಕಲ್ಲ, ಹಿಂದೆ ಹಿಂದಿದ್ರೆ ಮುಂದಿರೋದಿಲ್ಲ, ಮುಂದಿದ್ರೆ ಹಿಂದಿರೋದಿಲ್ಲ, ಮೇಲಿದ್ರೆ ಕೆಳಗಿರೋದಿಲ್ಲ, ಕೆಳಗಿದ್ರೆ ಮೇಲಿರೋದಿಲ್ಲ, ಎಲ್ಲ ಕಡೆ ಹೇಗಿರ್ತಾನೆ ಅಂದರೆ ಸಿಂಪಲ್ ಎಕ್ಸಾಂಪಲ್, ಆಗಸದ ಓಲಿ ಅಂತ ನೋಡಿದರು ಆಕಾಶ ಎಲ್ಲಿದೆ, ಮೇಲೆ ಕೆಳಗೆ ಹಿಂಗಿದ್ರು ನಾವು ಕ್ರಶ್ ಆಗಿ ಹೋಗ್ಬಿಡ್ತೀವಿ, ಆಕಾಶ ಇಲ್ಲದೆ ಹೋಗಿ ನಮ್ಮ ವ್ಯವಸ್ಥೆ ಏನಾಗ್ತಿತ್ತು. ಅವಕಾಶ ಪ್ರದ ಅಂತಾನೆ ಆಕಾಶ ಅಂತ ಅನ್ಸುತ್ತೆ. ಆಕಾಶ ಹೇಗಿದೆ ನೋಡಿ, ಆಕಾಶ ವಿಷ್ಣು ಪಾದ ಅಂದರೆ ಭಗವಂತ ನಮ್ಮನ್ನು ಎಷ್ಟು ಪರ್ಯಾಯ ಕಾಪಾಡ್ತಾನೆ, ಎಲ್ಲಿ ರೀತಿ ಕಾಪಾಡ್ತಾನೆ ಗೊತ್ತು. ಯಾರು ನಮ್ಮನ್ನು ಕಾಪಾಡ್ತಿರೋ ದೇವರಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಗೊತ್ತು. ನಾವು ಕೂತಿದ್ದೇವೆ ಅಂದರೆ ದೇವರು ಕುಡಿಸಿದ್ದಾನೆ ಅಷ್ಟೇನೆ, ಮಾತು ದೇವರು ಕೊಡ್ತಾನೆ. ಯೌಂತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತ, ಮಾತಾಡೋದು ಎಷ್ಟು ಕಷ್ಟ, ನಿಲ್ಲಿಸೋದು ಎಷ್ಟು ಕಷ್ಟ, ಕೂಡೋದು ಎಷ್ಟು ಕಷ್ಟ, ಓಡಾಡೋದು ಎಷ್ಟು ಕಷ್ಟ. ನೀನು ಆಡಿಸೋದೆಲ್ಲೂ ಜಡ ಒರೆಕೆಯ ಗೊಂಬೆ ಅಂತ ಹೇಳ್ತಾರೆ. ನಾನು ಜಡಕ್ಕೂ ನಮಗೆ ಏನು ವ್ಯತ್ಯಾಸ ಇರೋದಿಲ್ಲ, ಡೆಡ್ ಬಾಡಿ ನೋಡಿದರೆ ಆಶ್ಚರ್ಯ ಆಗಿಬಿಡುತ್ತಾನೆ. ಏನು ಹಾರಾಡ್ತಿದ್ದ ಮನುಷ್ಯ ನೋಡಿ, ಏನಿಲ್ಲ ಅದರೊಳಗೆ ಬಾಯ್ದ ಕೊಡು ಬಿದ್ದಿದ್ರೆ ಸತ್ತು ಜಿರಡೆ ನೋಡ್ತೀವಲ್ಲ ಆ ಥರ ಒಂಥರ ಇದಾದಾಗ ಕಟ್ಕೊಂಡು ಹೋಗಿಬಿಡುತ್ತೆ ಬಾಡಿ. ಆಶ್ಚರ್ಯದ ಆಶ್ಚರ್ಯ ನಮ್ಮ ದೇಹ ಅಂತದ್ದೆ, ಎಲ್ಲರ ಹಣೆ ಬರೋಣ ಅಷ್ಟೇನೆ, ಇಷ್ಟೆಲ್ಲ ಆಡುತ್ತೆ ಅಂದರೆ ದೇವರು ಆಡಿಸ್ತಾ ಇದ್ದಾರೆ. ತೇನ ವಿನಾ ತೃಣಮಪಿ ನ ಚಲತಿ, ಇದು ತಿಳ್ಕೊಂಡಷ್ಟು ಕೂಡ ನಮ್ಮ ಜೀವನದ ಬಗ್ಗೆ ನಶ್ವರತೆ ಅರ್ಥವಾಗ್ತದೆ. ನಾವು ನಿರಾಶರಾಗಬಾರದು, ಉತ್ಸಾಹ ಹೊಂದಬೇಕು. ಯಾಕೆ ಇಂಥ ದೇಹ ಕೊಟ್ಟೆ ಭಗವಂತ ನಮಗೆ ಸೇವೆಗೆ ಅವಕಾಶ ಕೊಟ್ಟಿದ್ದಾನಲ್ಲ, ಏನು ಕರುಣಾಳು ಆ ಕಡೆಗೆ ಯೋಚನೆ ಮಾಡಬೇಕೇ ಹೊರತು ನಾವು ನೆಗೆಟಿವ್ ಸೈಡ್ ಥಿಂಕ್ ಮಾಡಬಾರ್ದು, ಪಾಸಿಟಿವಾಗಿ ಯೋಚನೆ ಮಾಡಬೇಕು. ಅದನ್ನು ಹೇಳೋದಕ್ಕೆ ದಾಸರು ಹಿಂದೆ ಮುಂದೆ ಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದೂ ಸಲಹುವನು ಆಗಸದವೋ ಎತ್ತ ನೋಡಿದರು. ಮತ್ತು ಲೈಟ್ ಬಿಲ್ ಎಷ್ಟು ಕೊಡ್ತೀವಿ ನಾವು, ವಾಟರ್ ಬಿಲ್ ಎಷ್ಟು ಕೊಡ್ತೀವಿ, ಆ ಥರ ದೇವರ ಬಿಲ್ ಮಾಡಿದ್ರೆ ನಮ್ಮ ಕತೆ ಮುಗಿದೋಯ್ತು, ಎಲ್ಲ ಕಷ್ಟ ಆಗೋಗುತ್ತೆ, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಮತ್ತು ಲೆಕ್ಕ ಹಾಕಿ ಹೇಳ್ತಾರೆ, ನಾವು ಲೈಟ್ ಬಿಲ್ ಕೊಡೋ ರೀತಿಯಲ್ಲಿ ವಾಟರ್ ಬಿಲ್ ಕೊಡೋ ರೀತಿಯಲ್ಲಿ ಅಕಸ್ಮಾತ್ ಏನಾದರೂ ಸೂರ್ಯನಿಗೆ ಬೆಳಕು ಕೊಡ್ತಾನಲ್ಲ ಮಧ್ಯಾಹ್ನ, ಬಿಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ತಾ. ಇವರೆಲ್ಲ 40 ಕ್ಯಾಂಡ್ಸು 60 ವ್ಯಾಟ್ಸು ಇಷ್ಟೇ ಜಾಸ್ತಿ ಕೊಡೋದಿಲ್ಲ, ಇಷ್ಟಕ್ಕೇನೆ ವರ್ಷ ಗಾಬರಿ ಆಗಿಬಿಟ್ಟು ಆಗಲೇ ಆರಿಸ್ತಿರ್ತಾರೆ, ಇದಾರಿಸೋ ಆಧಾರಿಸೋ ಯೋಚನೆ ಮಾಡ್ತಿರ್ತಾನೆ. ಆ ಸೂರ್ಯನ ಲೆಕ್ಕಾಗಿ ಎಷ್ಟು ಬೆಳಕು ಗೊತ್ತಾಗುದು, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಬೆಳಕಿಗೆ ನಾವು ದಿವಸಕ್ಕೆ 100,000 ರೂಪಾಯಿ ಕೊಡಬೇಕಾಗಿ ತಗೊಳ್ಳಿ, ದಿವಸಕ್ಕೆ 100,000 ಲಕ್ಷಾಂತರ ಕೊಡಬೇಡಿ, 3 ಅರ್ಘ್ಯ ಕೊಡಿ ಸಾಕು ಅಂತ ಹೇಳಿದ್ದಾರೆ. ಲಕ್ಷಾಂತರ ಕೊಡಬೇಡಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬರೀ ನೀರು, ಮತ್ತೆ ಅದರ ಕಾಯಿನ ಹಾಕಬೇಡಿ, ಅದರಲ್ಲಿ ಏನು ಒಂದು ಪೈಸೆ ಕೂಡ ಹಾಕಬೇಡಿ, ಬರೀ ನೀರು. ಭೂರ್ಭುವ ಸೈಡ್ ಕೊಟ್ಟುಬಿಟ್ರೆ ಇಷ್ಟು ಸಿಂಪಲ್ ಆಗಿರೋ KV ಕೊಟ್ಟರೆ ಗೋವಿಂದ ಹೊಡೆದು ಬಿಡ್ತಾರೆ ಅಷ್ಟೇ, ಒಂದಿಷ್ಟು ಅದಕ್ಕೆ ಸರ್ಪಣ ಕೊಟ್ಟುಬಿಟ್ರೆ ಹೋಗಿಬಿಟ್ಟು ಆಫೀಸ್ ಬಂದು ಹೋಗಿ ಭೂರ್ಭುವ ಸ್ವಾತಿ ಅಂದರೆ ಓಡಿಸಿಬಿಡ್ತಾರೆ. ಅರೆ ಭಗವಂತ ಎಷ್ಟು ಕರುಣಾಳು, ಇಷ್ಟು ಈ ಪರಮಾನುಗ್ರಹ ಮಾಡಿ ಎಷ್ಟು ಸರಳ ಮತ್ತೆ ಇಷ್ಟನ್ನೇ ಸಾಕು. ಅದು ಆಗೋದಿಲ್ಲ ಹೌದಲ್ಲೋ, ತೀರಾ ಆಪತ್ಕಾಲ ಬಂತ ಹೌದಲ್ಲೋ, ಮಲಗಿ ಪರಮಾದರಲ್ಲಿ ಪಾಡಲು ಕುಡಿತು ಕೇಳುವ. ಈ ರೀತಿ ಯೋಚನೆ ಮಾಡ್ತಾ ಹೋದಂತೆ ನಮಗೆಲ್ಲ ಒಂದು ಯೋಚನೆ, ದೇವ್ರ ಪೂಜೆ ಭಾರಿ ಕಷ್ಟ ಅದಲ್ಲ, ಅರಿತವರಿಗದೆ ಸುಲಭ ಶ್ರೀಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯ ತರ ಲೋಕದೊಳಗೆ. ಜಗನ್ನಾಥದಾಸರ ಮಾತಾಡುವುದು, ಅರಿತವರಿಗದೆ ಸುಲಭ ಶ್ರೀಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯ ತರ ಲೋಕದೊಳಗೆ. ಅರ್ಥ ಮಾಡಿಕೊಂಡವನಿಗೆ ಭಾರಿ ಸುಲಭ. ಗೊತ್ತು, ಮಗುವಿಗೆ ತಾಯಿ ಎಷ್ಟೆಲ್ಲ ಅಡಿ ಮಾಡಿಕೊಡ್ತಾಳೆ, ಸ್ವಲ್ಪ ಬೇಜಾರು ಅನ್ಸೋದೇ ಇಲ್ಲ. ಮಗು ಸುಮ್ಮನೆ ತಗೊಳ್ಳೋದಿಲ್ಲ, ಮೈ ಮೇಲೆ ಗಲೀಜು ಮಾಡಿಬಿಡುತ್ತೆ, ಎಷ್ಟೋ ಸಲ ವಾಂತಿ ಮಾಡ್ಕೊಂಡ್ಬಿಡುತ್ತೆ, ತಾಯಿ ಸಹಿಸ್ಕೊತಾಳೆ, ಅದು ಬಹಳ ಉತ್ಸಾಹದಿಂದ ಮಾಡ್ತಾಳೆ. ಇದೆಲ್ಲದಕ್ಕೇನು ಕಾರಣ, ನನ್ನ ಮಗು ಅನ್ನೋ ಪ್ರೀತಿ ಇದೆ ಅಷ್ಟೇ. ತನ್ನ ಮಗು ಅನ್ನೋ ಪ್ರೀತಿ ಇರೋದಕ್ಕೆ ಎಷ್ಟೆಲ್ಲ ತ್ಯಾಗ ಮಾಡ್ತಾಳೆ ಗೊತ್ತಾ, ಬೇಗ ಇಡುತ್ತಾಳೆ, ನಿಧಾನ ಮಲಗ್ತಾಳೆ, ಅದರ ಕೊಳೆ ತೊಡಿತಾಳೆ, ಬಾಯಲ್ಲಿ ಇಡುತ್ತಾಳೆ, ಕೈ ತೊಡಿಸ್ತಾಳೆ, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ, ಪ್ರೀತಿ ಒಂದೇ ಕಾರಣ ಅದು. ಇದನ್ನು ಅರ್ಥ ಮಾಡಿಕೊಂಡ್ರೆ ತಾಯಿ ತನ್ನ ಮಗುವಿಗೆ ಪ್ರೀತಿ ಇಡ್ತಾಳಲ್ಲ, ನಾವು ದೇವರಲ್ಲಿ ಎಷ್ಟು ಪ್ರೀತಿ ಇಡಬೇಕು. ಲೆಕ್ಕ ಸಾಲಿಗ್ರಾಮ ಹೊರಸಿದ್ರೆ ಬೈಕೋತ ಹೊರಸಿರ್ತಾನೆ, ಅಯ್ಯೋ ಎಂದಾರು ಬೆಳಗ್ಗೆ ಆಗೋದಿಲ್ಲ ದರಿದ್ರೆ ಸಾಲಿಗ್ರಾಮ ಅನ್ಕೊಂಡು, ಎಷ್ಟು ಭಕ್ತಿ ಇರಬೇಕು, ಅದು ಹಿಡ್ಕೊಳ್ಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಸಾಲಿಗ್ರಾಮ ಶಿಲಾ ಸ್ಪರ್ಶ್ಯಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶ್ಯಂ ತೇಷಾಂ ದೇವಾತ್ಮ ವಾಸವಾಹ. ಟಿ ವಿ ಇದೆ ಮನೆಯಲ್ಲಿ ಪುಣ್ಯಾತ್ರ ಕರೆಯೋ ಕಾಲ, ಟಿ ವಿ ಇದೆ ಪುಣ್ಯಾತ್ರರು, ಡಿಶ್ ಇದೆ ಭಾರಿ ಪುಣ್ಯಾತ್ರರು. ಆದರೆ ಸಾಲಿಗ್ರಾಮ ಇದೆ ಅಂದರೆ ಅಯ್ಯೋ ಅದು ಬೇರೆ ಇಟ್ಕೊಂಡಿದ್ದೀರಾ ಅಂತ ಕೇಳೋ ಕಾಲ ಇದೆ. ಅದು ಇಲ್ಲದೆ ಹೋದರೆ ಮನೆ ಮನೆಯಲ್ಲ, ಅದೊಂದು ಸ್ಮಶಾನ ಇದ್ದ ಹಾಗೆ ಅಂತ ಹೇಳಿದ್ದ. ಅದೊಂದು ಮನೆ ಅಲ್ಲ, ವಾಸ ಮಾಡೋಕ್ಕೆ ಅಯೋಗ್ಯ ಸ್ಥಳ. ತುಂಬ ಜನ ಸಾಲಿಗ್ರಾಮಗಳೇ ಇಲ್ಲೇ ಬರ್ತೇನೆ ದಿವಸ, ಹಿಂದವರು ಇದ್ದರೆ ಮಾರಿ ಹಾಕ್ಬಿಟ್ಟಿದ್ದಾರೆ ಇವರಾಗಲೇ. ಎಷ್ಟೋ ದಿನ ಆತ ಯಾರೋ ಹೊತ್ಕೊಂಡು ಹೋಗಿರ್ತಾರೆ. ಎಷ್ಟು ತಪ್ಪದು. ನಮ್ಮ ಜೀವಾಳ ಅಂದರೆ ಭಗವಂತನನ್ನು ಹೊರಗೆ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಯಂವ್ಯಕ್ತ ಸ್ಥಳದಲ್ಲಿ ಕಾಣ್ತೇವಂತೆ. ಅಂದರೆ ತಾಯಿ ತನ್ನ ಮಗುವಿಗೆ ಮಾಡೋದನ್ನು ಅರ್ಥ ಮಾಡಿಕೊಂಡ್ರೆ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ಆಪತ್ತು ಬರೋದು ಸೊಳ್ಳೆ ಕಚ್ಚಬಾರ್ದು. ಮಗು ಪರದೆ ಕಟ್ಕೊಳ್ಳೋಕೆ ಬರುತ್ತಾ? ಹೇಗೆ ಪರದೆ ಕಟ್ತಾರೆ? ಅದಕ್ಕೆ ಹಾಸಿಗೆ ಹಾಸಿಗೊಳ್ಳೋಕೆ ಬರುತ್ತಾ? ಹೊದ್ಕೊಳ್ಳೋದಕ್ಕೆ ಬರುತ್ತಾ? ಎಷ್ಟು ವ್ಯವಸ್ಥೆ ಮಾಡ್ತಾರೆ. ನಿಜ ಬಂದಿರದಿ ಬೇಡಿದುದ ನಿತ್ತು ಆಧರಿಸು ಬಂದದ ಲಕುಮಿ ವಲ್ಲಭನು. ದೇವರೇನಪ್ಪ ಗದ್ದಿದ ಲಕುಮಿ ವಲ್ಲಭ, ಮತ್ತೆ ಸಾಕ್ಷಾತ್ ಲಕ್ಷ್ಮೀಪತಿ. ಇಷ್ಟು ಸರಳ. ಹಿಂದೆ ಮುಂದೆಡ ಬಲದಿ ಒಳ ಹೊರ ಇಂದಿರೇಶನು, ತನ್ನವರನು ಅರೆಗಡಿಗೆ ಬಿಟ್ಟಗಲನು. ಹಿಂದೆ ಮುಂದೆ ಎಲ್ಲ ಕಡೆಯೂ ಭಗವಂತ ಕಾಪಾಡ್ತಾನೆ. ಆಗಸದವೋ ಎತ್ತಾರು ಓಡಿದರು, ಆಕಾಶದಂತೆ ಎಲ್ಲಿ ನೋಡಿದರೂ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಅದನ್ನು ನಾವು ಮತ್ತೊಬ್ಬರ ಜೀವನದಲ್ಲಿ ಕಾಣದೆ ನಮ್ಮ ಜೀವನದಲ್ಲೇ ಕಂಡುಕೊಂಡು ಬಿಟ್ಟರೆ ಎಷ್ಟು ಸರತಿ ಅನಿಸುತ್ತೆ ನಮಗೆ. ಹಬ್ಬ ಇವತ್ತು ಒಂದು ಉಸಿರು ಬಿಡ್ತೇವಲ್ಲ, ಎಷ್ಟು ಪುಣ್ಯ ಮಾಡಿರಬೇಕು ಗೊತ್ತಾ? ಅದು ನಮ್ಮ ಕೈಯಲ್ಲಿಲ್ಲ, ಉಸಿರು ಎಳ್ಕೋಬೇಕಲ್ಲ. ಮತ್ತೆ ಬಿಟ್ಟಿದ್ರೆ ಎಳ್ಕೊಳ್ಳಿಲ್ಲ ಅಂದ್ರೆ ಲಾಸ್ಟ್ ಬ್ರೆತ್ ಅಂತ ಅರ್ಥ, ಗಾನ್ ಅಂತ ಲೈಫ್ ಹೊರಟೋಯ್ತು. ಉಸಿರು ಬಿಡೋದು, ಉಸಿರು ಎಳ್ಕೊಳ್ಳೋದು ಯಾವುದೋ ನಮ್ಮ ಕೈಯಲ್ಲಿಲ್ಲ. ನೀವು ಅಂತ್ಯಕಾಲದ ಜನಗಳನ್ನು ನೋಡಬೇಕು, ಅವರ ಜೀವನ ಉಸಿರನ್ನು ಹಾಗು ಕಷ್ಟಪಡ್ತಿರ್ತಾರೆ ನೋಡಿಬಿಟ್ರೆ ಪರಮಾಶ್ಚರ್ಯವಾಗಿಬಿಡುತ್ತೆ. ಇಷ್ಟು ಸಲೀಸಾಗಿ ಉಸಿರಾಡ್ತಿದ್ದು ನಾವು ಅದು ಅನಿಸಿಬಿಡುತ್ತೆ. ನಾವು ಉಸಿರಾಡ್ತೇವಲ್ಲ, ಮಲಗಿದಾಗ ಉಸಿರಾಡ್ತೇವಲ್ಲ, ಏನು ಆಶ್ಚರ್ಯ? ಮಲಗಿದಾಗ ಉಸಿರಿಂದ ಗತಿ ಏನಾಗ್ತಿತ್ತು ನಮ್ಮದು? ಆಗ ಆಡ್ಸೋದಾರೆ, ನಮಗಂತೂ ಎಚ್ಚರ ಇಲ್ಲ, ಅಪ್ಪ ಅಮ್ಮಗೆ ಎಚ್ಚರ ಇಲ್ಲ, ಅವರು ಮಲಗಿಬಿಟ್ಟಿದ್ದಾರೆ. ಯಾರು ಆಡಿಸ್ತಾರೆ? ವಾಯುದೇವರು ಆಡಿಸ್ತಾರೆ. ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಡ ಮೂರು ದಿವಸ ಜೀವರೊಳಗ ಅಬ್ಜಜ ಕಲ್ಪ ಪರ್ಯಂತ ತಾರಸಿಸಿ ಸತ್ವರಿಗೆ ಸುಖ ಸಂಸಾರ ಮಿತ್ರರಿಗೆ ಅಥವ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಅವರೊಳಗೆ ನಿಂತು ಮಾಡಿಸೋದಾರು ಸಾಕ್ಷಾತ್ ನಾರಾಯಣ. ಯೋಚನೆ ಮಾಡಿದರೆ ಪ್ರತಿ ಕ್ಷಣದಲ್ಲಿ ದೇವರು ಮುಂದೇನು ಉಪಕಾರ ಮಾಡ್ತಾನೆ ನಮಗೆ ಬೇಡ, ಹಿಂದೇನು ಮಾಡಿದ್ದಾನೆ ಬೇಡ, ಈಗೆಷ್ಟು ಮಾಡ್ತಾನೆ ಈಗಿನ ಯೋಚನೆ ಮಾಡೋಣ ಮೊದಲು. ಆ ಹಿನ್ನೆಲೆಯಲ್ಲಿ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಅನ್ನಲೇಬೇಕು. ಅಷ್ಟು ಶ್ರೇಷ್ಠವಾದ ಸಿದ್ಧಾಂತವನ್ನು ಹೇಳ್ತಾರೆ. ಮುಂದೆ ಹೇಳ್ತಾರೆ ದೇವರು ನಮ್ಮನ್ನು ಹ್ಯಾ ಕಾಪಾಡ್ತಾನೆ, ಎಷ್ಟು ಹೇಳಿದರೂ ದಾಸರಿಗೆ ಸಾಲದು. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು, ಒಂದರ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತ ಊಹಗಳ ಕಾಬದ ಕೊಡುವ ಸಕಲಿಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ. ಎಂಥ ಪ್ರಾಸ! ಒಡಲ ನೆಳಲಂದದ ಹರಿ ನಮ್ಮೊಡನೆ ತಿರುಗುವನು, ಒಂದರ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತ ಉಗಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ. ಒಳ್ಳೆ ದೃಷ್ಟಾಂತ, ಉಪನಿಷತ್ತಿನ ದೃಷ್ಟಾಂತ. ನಮ್ಮಿಂದ ದೇವರು ಹೇಗೆ ಓಡಾಡ್ತಾನೆ, ಎಲ್ಲ ಕಡೆ ಇರ್ತಾನೆ ಅಂತ ಹೇಳಿ ಹೇಗಿರ್ತಾನೆ ಅಂದರೆ, ಒಡವ ನೆಳಲಂದದಲ್ಲಿ ನಮ್ಮ ದೇಹದ ನೆರಳಿದೆ ಹೇಗಿರುತ್ತೆ ನಮ್ಮ ಹಿಂದೆ? ಸದಾ ಜೊತೆಗಿರುತ್ತೆ, ಸದಾ ಫಾಲೋ ಮಾಡ್ತಾನೆ ಇರುತ್ತೆ. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು. ಇದು ಯಾರು ದೃಷ್ಟಾಂತ ಕೊಟ್ಟರು ಕೂಡ ಹಿಂದೆ ಗ್ಯಾರಂಟಿ ಇಲ್ಲ. ಈ ಕಡೆ ಬರ್ತಿ ಹೋಗ್ರೆ ಆ ಕಡೆ ಹೋಗಿಬಿಟ್ಟಿರ್ತಾರೆ, ಇವೆಲ್ಲ ಆ ಕಡೆ ನಂಬಿಕೊಟ್ಟರು ಗ್ಯಾರಂಟಿ ಇರೋದಿಲ್ಲ. ಆದರೆ ತಾಯಿಗೆ ಆಗೋದಿಲ್ಲ, ಎಷ್ಟೋ ಸಲ ಬೇಸರವಾಗಿ ಹೋಗಿನೇ ಅಂತ ಹೇಳ್ಬಿಡ್ತಾರೆ. ಆದರೆ ಭಗವಂತ ನಮ್ಮ ಹಿಂದೆ ಬರ್ತಾನೆ, ಒಡದ ನೆಳಲೇನಂತೆ ಬರ್ತಾನೆ. ನಮ್ಮೊಡನೆ ತಿರುಗುವನು, ಒಂದರೆ ಕ್ಷಣ ಬಿಡದೆ, ನೆರಳು ಪ್ರಾಕ್ಷಣ ಸೆಕೆಂಡ್ ನಮ್ಮ ಬಿಟ್ಟಿರೋದಿಲ್ಲ, ನಮ್ಮನ್ನು ಫಾಲೋ ಮಾಡ್ತಾನೆ ಇರ್ತಾನೆ. ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ, ನೆರಳು ಸುಮ್ಮನೆ ಬರುತ್ತಷ್ಟೇ, ಪರಮಾತ್ಮ ಸುಮ್ಮನೆ ಬರೋದಿಲ್ಲ. ಬೆಂಬಲನಾಗಿ, ಬೆಂಬಲ ಅಂದ್ರೇನು? ಬೆನ್ನಿಗೆ ಬಲ, ಬೆಂಬಲ. ನಮ್ಮ ಹಿಂದೆ ರಕ್ಷಣೆ ಕೊಡ್ತಾನೆ ಅಂತ, ನಮ್ಮ ಹಿಂದೆ ರಕ್ಷಣೆ ಕೊಡ್ತಾನೆ. ಬೆಂಬಲ ಶಬ್ದಕ್ಕೆ ಹಿಂದಿದ್ದು ಕಾಪಾಡುವವನು ಅಂತ. ಅದಕ್ಕೆ ಇನ್ನೊಂದು ಅರ್ಥ, ಹಿಂದಿದ್ದು ಕಾಪಾಡ್ತಾನೆ ಅಂದರೆ ನಮಗೆ ಕಾಣದೆ ಕಾಪಾಡ್ತಾನೆ. ಕಾಣದ ಕೈ ಅಂತಾರಲ್ಲ, ನಮಗೆ ಕಾಣದೆಲ್ಲ ಕಾಪಾಡ್ತಾರೆ, ಅದಕ್ಕೆ ಪರೋಕ್ಷ ಅಂತ. ಎದುರಿಗಿದ್ರೆ ಅಪರೋಕ್ಷ, ಹಿಂದಿದ್ರೆ ಪರೋಕ್ಷ. ನಮ್ಮ ಕಣ್ಣಿಗೆ ಕಾಣದಂತೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ, ಹಿಂದಿರೋದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ, ನೆರಳು ಮತ್ತು ದೇವರು ಕಾಪಾಡ್ತಾನೆ. ನಮಗೊಂದು ಪ್ರಶ್ನೆಗೆ ಉತ್ತರ ಬೇಕು, ನಾ ದೇವರು ನಮ್ಗೆ ಯಾತಕ್ಕೆ ಕಾಣೋದಿಲ್ಲ ಹಾಗಿದ್ರೆ? ಇದೇ ಪ್ರಶ್ನೆ. ಒಡನಂತ ವೃತ್ತಾಂತ ಕೊಟ್ಬಿಟ್ರೆ ದೇವರು ಯಾತಕ್ಕೆ ಕಾಣೋದಿಲ್ಲ? ಬಹಳ ಸುಲಭ, ನೆರಳು ಯಾವಾಗ ಕಾಣುತ್ತೆ? ಬೆಳಕಿದ್ರೆ ಮಾತ್ರ ನೆರಳು ಕಾಣೋದಿಲ್ಲ. ಹೊರ ಬೆಳಕಿದ್ರೆ ಮಾತ್ರ ನೆರಳು ಕಾಣೋದು, ಕತ್ಲಲ್ಲಿ ನೆರಳು ಕಾಣೋದಿಲ್ಲ. ಬೆಳಕು ಅಂದ್ರೇನು? ಜ್ಞಾನ ಇದ್ದವ್ರಿಗೆ ಮಾತ್ರ ದೇವರು ಕಾಣ್ತಾರೆ, ಬೇರೆಯವರು ಕಾಣೋದಿಲ್ಲ ಅಂತ. ಕತ್ಲಲ್ಲಿ ನೆರಳು ಹುಡುಕಿರೋದು ಅಡ್ಡ ಅಂತ ಕರೀತಾರೆ. ಬೆಳಕಿನ ನೆರಳು ಹೇಗೆ ಕಾಣುತ್ತೋ, ಜ್ಞಾನ ಇದ್ದವರಿಗೆ ದೇವರು ಕಾಣಿಸ್ತಾರೆ, ಜ್ಞಾನಿಗಳಿಗೆ ಭಗವಂತ ಕಾಣಿಸ್ತಾರೆ. ಆ ಸೂರ್ಯನ ಬೆಳಕಿಗಂತೂ ನೆರಳು ಸ್ಪಷ್ಟ ಕಾಣೋ ಹಾಗೆ, ತತ್ವಜ್ಞಾನದ ಬೆಳಕಿನಲ್ಲಿ ಭಗವಂತ ನಮ್ಮ ಹಿರಿಯೋದು ನಾವು ಗಮನಿಸಬಹುದು. ಒಡದ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು, ಒಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಹೀನನೆಂದೆನಿಸಿ. ಹಿಂದಿದ್ದಾನ ದೇವರು, ದೇವರು ನಮ್ಗೆ ಯಾತಕ್ಕೆ ಕಾಣೋದಿಲ್ಲ ಅಂತ ಉತ್ತರ ಕೊಟ್ಟರು. ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ದೇವರು ನಮ್ಮ ಹಿಂದಿರೋದ್ರಿಂದ ಮುಂದೆ ನೋಡಿದ್ರೆ ಕಾಣೋದಿಲ್ಲ ಅಂತ. ನಾವು ಬುದ್ಧಿವಂತರು. ಹಾಗಿದ್ದ ಹಿಂದಿ ತಿಳಿಸಿದ್ರೆ ಕಾಣಬೇಕಲ್ಲ ದೇವ್ರು. ಹಿಂದಿದ್ದವ್ರು ಏನು ಮಾಡ್ತಾರೆ, ನಾವು ಹಿಂದಿ ತಿಳಿದ್ರೆ ಕಾಣ್ತಾರಲ್ಲಿ ದೇವ್ರು ನಮ್ಮ ಹಿಂದೆ ಇರೋದ್ರಿಂದ ಹಿಂದಿ ತಿಳಿದ್ರೆ ಕಾಣಬೇಕಲ್ಲ ಅಂತ ಕೇಳಿದರೆ ಎಷ್ಟು ಸುಲಭ ಅದು. ದೇವ್ರು ನಮ್ಮ ಹಿಂದೆ ಇದ್ದಾನೆ, ಆ ಹಿಂದಕ್ಕೆ ತಿರುಗ್ತೇವಲ್ಲ ಮತ್ತೆ ಹಿಂದಕ್ಕೆ ಬಂದಿರ್ತಾನಷ್ಟೇ. ಆ ಹಿಂದಕ್ಕೆ ತಿರುಗ್ತಾನೆ ಇರ್ತಾನೆ, ಆದ್ರಿಂದ ಮುಂದೆ ಕಾಣಿಸೋದೇನ ಬೆನ್ನು ನೋಡಿಕೊಳ್ಳಿ ಟ್ರೈ ಮಾಡಿ ನೋಡೋಣಂತಾಗಿದ್ರೆ ನಮ್ಮ ಬೆನ್ನೇ ನಮಗೆ ಕಾಣೋದಿಲ್ಲ, ಬೆನ್ನಿನಿಂದ ಭಗವಂತ ಯಾಕೆ ಕಾಣ್ತಾನೆ ಹಾಕಿದ್ರೆ. ಹಿಂದೆ ತಿರುಗ್ತಾನೆ ಇರ್ತಾನೆ ಭಗವಂತ, ಕಾಣೋದಿಲ್ಲ. ನಮಗೆ ಹಿಂದಿನವ್ರು ಕಾಣಬೇಕಾದ್ರೆ ಎರಡು ಬೇಕು. ಬಹಳ ಸುಲಭ ಹಿಂದಿನವ್ರು ಕಾಣಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ನಾವು ಹಿಂದಕ್ಕೆ ತಿರುಗಬಾರ್ದು. ಮುಂದೆ ದೊಡ್ಡ ಕನ್ನಡಿ ಇಟ್ಕೊಂಡು ಹಿಂದಿನವ್ರು ಕಾಣ್ತಾರೆ, ಮುಂದೆ ದೊಡ್ಡ ಕನ್ನಡಿ ಇಟ್ಕೊಂಡ್ಬಿಟ್ರೆ ನಾವು ಕಾಣ್ತೇವೆ ಹಿಂದಿನವರು ಕಾಣ್ತಾರೆ. ಆ ದೊಡ್ಡ ಕನ್ನಡಿ ಎಂದಿರಾವುದು ಶಾಸ್ತ್ರ ಯೋನಿಸುವ, ಶಾಸ್ತ್ರದ ಮುಂದೆ ನಿಂತ್ಕೊಂಡ್ರೆ ಹಿಂದಿನ ಭಗವಂತನೂ ಕಾಣ್ತಾನೆ. ಇವತ್ತು ಶಾಸ್ತ್ರ ನೋಡದಿದ್ದವರಿಗೆ ಏನು ತಮ್ಮ ಕನೇ ಕಾಣೋದಿಲ್ಲ, ಭಗವಂತ ಏನು ಕಾಣ್ತಾನೆ ಅವರಿಗೆ. ಇವತ್ತು ಎಷ್ಟ ಬುದ್ಧಿವಂತನಲ್ಲಿ ತನ್ನ ಫೇಸನ್ನು ತಾನೇ ನೋಡ್ಕೊತಾನೆ, ಅವನಿಗೆ ಕನ್ನಡಿ ಬೇಕೇ ಬೇಕು. ದೇವರು ನಮ್ಗೆ ಎರಡು ಕಾಣದಿದ್ದವಾಗಿಬಿಟ್ಟಿದ್ದಾರೆ, ಮುಂದಿನ ಮುಖ ಕಾಣೋದು, ಹಿಂದಿನ ಬೆನ್ನು ಕಾಣೋದಿಲ್ಲ. ಹಾರಾಡಿದ್ದೆ ಹಾರಾಡಿದ್ದೆ ನನ್ನ ಸಮಯ ಇಲ್ಲ ಅಂತ ಹೇಳಿಬಿಟ್ಟು ಕಂಡವ್ರ ಮುಖ ಯೋಚನೆ ಮಾಡ್ತಾನೆ. ನಿನ್ನ ಮುಖನೇ ಕಾಣೋದಿಲ್ವಲ್ಲ ಏನು ಮಾಡ್ತೀಯ, ನಿನ್ನ ಬೆನ್ನೇ ಕಾಣೋದಿಲ್ಲ ಏನು ಮಾಡ್ತೀಯ. ದೇವರು ಜ್ಞಾನದ ಮಧ್ಯೆ ಎಂಥ ಅಜ್ಞಾನ ನಮಗೆ ಇಟ್ಟಿದ್ದಾನೆ, ಎಷ್ಟು ಜ್ಞಾನ ಕೊಟ್ಟಿದ್ದಾನೆ ಅಷ್ಟೇ ಅಜ್ಞಾನನೂ ಇಟ್ಟಿದ್ದಾನೆ, ಎಚ್ಚರಿಸ್ತಾನೆ. ಮುಖದ ನೀನು ಕಾಣೋದಿಲ್ಲ, ಅದೇ ರೀತಿಯಲ್ಲಿ ನಿನ್ನ ತಪ್ಪು ನಿನಗೂ ಗೊತ್ತಾಗೋದಿಲ್ಲ. ಹಿಂದಿನ ಬೆನ್ನು ಕಾಣೋದಿಲ್ಲ, ಬೆಂಗಾವಲಾದ ಭಗವಂತನೂ ಕಾಣೋದಿಲ್ಲ ಅಂತ ಬಿಡಬೇಕಾಗಿಲ್ಲ. ನೋಡೋದು ಒಂದು ಉಪಾಯ ಇದೆ, ಅದು ಇಟ್ಕೊಂಡ್ರೆ ಸಾಕು. ಭಕ್ತಾಧೀನ ನಿಂದೆನಿಸಿ ತಡೆವ ದುರಿತ ಮುಖಗಳ, ನಮಗೆ ಆಪತ್ತು ಬರದಂತೆ ಕಾಪಾಡ್ತಾನೆ ಭಗವಂತ. ಆಪತ್ತು ಬರದಂತೆ ಕಾಪಾಡ್ತಾನೆ. ಮೊದಲು ಪ್ರಹ್ಲಾದನ ಕಥೆ ನೋಡಿದರೆ ಎಂಥ ಆಪತ್ತು ಪ್ರಹ್ಲಾದನಿಗೆ, ಅಷ್ಟು ಆಪತ್ತು ಜಗತ್ತಲ್ಲಿ ಯಾರಿಗೂ ಬಂದಿರಲಿಕ್ಕಿಲ್ಲ. ಏನು ಹಾವಿನ ಗೇಡಿ ಕಚ್ಚೋದೇನು, ಕೈಕಾಲು ಕಟ್ಟಿ ಬೆಂಕಿಯಲ್ಲಿ ಹಾಕೋದೇನು, ಆನೆ ಕಾಲಿಗೆ ತುಳಿಸೋದೇನು, ವಿಷ ಕುಡಿಸೋದೇನು, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮರ್ಮಸ್ಥಾನಕ್ಕೆ ಚುಚ್ಚೋದೇನು, ಇಷ್ಟಾದರೂ ಭಗವಂತ ಏನು ಮಾಡಿದ್ದಾನೆ, ಪ್ರಹ್ಲಾದನ ಕೂದಲು ಕೊಂಕರಿಲ್ಲ ಹಾಕಿ ಕಾಪಾಡಿದ್ದ. ತಡೆವ ದುರಿತ ಊಹಗಳ, ಕಾಮದ ಕೊಡುವ ಸಕಲೇಷ್ಟಗಳ, ಬೇಕಾದಷ್ಟು ಕೇಳಿದ್ದೆಲ್ಲ ಕೊಡ್ತಾನೆ ಭಗವಂತ. ಅಂದ್ಕೊಂಡ್ರೆ ಸಾಕು, ಯಾಕೆ ರಾಯರು ಹೇಳಿದ ಮುಂದೆ ಅಂದ್ಕೊಂಡ್ರಾಗುತ್ತಂತೆ. ಕತೆ ಕಡಿತು ಯಾರು ಜ್ಯೋತಿಷಿಗರು ಹೋಗಿದ್ದಾರೆ, ಮೂರು ಜನ ಮಾತಾಡ್ಕೊತಾ ಇದ್ದಾರೆ, ನನಗೆ ಇದು ಬೇಕು ಇದು ಬೇಕು ಅಂತ. ಊಟಕ್ಕೆ ಕುದುರೆ ಅವ್ರಿಗೆ ಅಂದ್ಕೊಂಡಿದ್ದೆ ಹಾಕಿದ್ದಾರೆ, ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನೇ ಮಾಡ್ತಿದ್ದಾರೆ. ರಾಯರಿಗೆ ಶಕ್ತಿ ಇದ್ದಾಗ ರಾಯರಿಗಿಂತ ಅನಂತ ಅನಂತ ಕೊಟ್ಟ ದೊಡ್ಡ ಭಗವಂತನಿಗೆ ಸಾಮರ್ಥ್ಯ ಇರಬೇಕು, ಅಷ್ಟು ಅನುಗ್ರಹ ಮಾಡ್ತಾನೆ. ಕಾಮದ ಕೊಟ್ಟು ಕಾವನು ಊಟ ಹಾಕಿಬಿಡ್ತಾರೆ, ಸೀರಿಯಸ್ ಆಯ್ತು ಆಸ್ಪತ್ರೆಗೆ ಹೋದ್ರೆ ಕೈ ಬಂದು ಬಿಡ್ತಾರೆ ಅಷ್ಟೇ. ಎಷ್ಟೋ ಜನ ಬಿಸಿ ಊಟ ಉಂಡು ಆಸ್ಪತ್ರೆಗೆ ಅಂತೀನಿ. ದೇವ್ರು ಹಾಗಲ್ಲ, ಕೊಡ್ತಾನೆ ನಮ್ಮನ್ನು ಕಾಪಾಡ್ತಾನೆ, ಆ ಜವಾಬ್ದಾರಿ ದೇವ್ರದೇ. ಕೊಟ್ಟು ಕಾವನು ಸಕಲ ಸೌಖ್ಯವನ್ನು ಇಹ ಪರಂಗಳಲ್ಲಿ, ಸಕಲ ಸೌಖ್ಯವನ್ನು, ಸಕಲ ಸೌಖ್ಯವನ್ನು ಕೊಡೋದು ಭಗವಂತನಿಗೆ ಮಾತ್ರ ಸಾಧ್ಯ. ಸಕಲ ಸುಖ ಅವನಿಗೆ ಮಾತ್ರ ಇರೋದ್ರಿಂದ ಸಕಲ ಸೌಖ್ಯವನ್ನು ಇಹ ಪರಂಗಳಲ್ಲಿ. ಇದು ದೇವರ ಹಿರಿಮೆಯ ಮತ್ತೊಂದು ಮುಖ. ಮುಂದೆ ಹೇಳ್ತಾರೆ, ಇಂಥ ದೇವರನ್ನು ಹಿಡಿದೆ ಬಿಟ್ಟರೆ ಏನಾಗುತ್ತೆ, ಇಂಥ ಮಹಾಮಹಿಮನಾದ ಶ್ರೀಹರಿಯನ್ನು ಹಿಡಿದೆ ಬಿಟ್ಟರೆ ಏನಾಗುತ್ತೆ. ಒಂದು ರೈಲು ತಪ್ಪಿಸ್ಕೊಂಡ್ರೆ ಏನಾಗುತ್ತೆ, ಒಂದು ಬಸ್ ತಪ್ಪಿಸ್ಕೊಂಡ್ರೆ ಏನಾಗುತ್ತೆ, ಒಂದು ಇಂಟರ್ವ್ಯೂ ಮಿಸ್ ಆದರೆ ಏನಾಗುತ್ತೆ, ದೇವರು ಮಿಸ್ ಮಾಡ್ಕೊಂಡು ಏನಾಗುತ್ತೆ. ಬಿಟ್ಟವರ ಭವ ಪಾಶದಿಂದಲಿ ಕಟ್ಟುವನು ಬಹು ಕಠಿಣ ನೀವ ಶಿಷ್ಟೇಷ್ಟನೆಂದರಿ ಧನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ನಿಹಪರಂಗಳಲ್ಲಿ. ಸ್ವಲ್ಪ ಯೋಚನೆ ಮಾಡಿ, ಬಿಟ್ಟವರ ಭವ ಪಾಶದಿಂದಲಿ ಕಟ್ಟುವನು, ಯಾರು ತನ್ನನ್ನು ಬಿಡ್ತಾರೆ ಅವರನ್ನು ಕಟ್ಟಿಬಿಡ್ತಾನೆ. ದುರ್ಯೋಧನ ಬಿಟ್ಟ ಅವನು ಕಟ್ಟಿ ಹಾಕಿ, ತನ್ನನ್ನು ಬಿಟ್ಟವರನ್ನು ಕಟ್ತಾನೆ. ಕಟ್ಟುವರ ಭವ ಕಟ್ಟು ಬಿಡಿಸುವನು, ತನ್ನನ್ನು ಯಾರು ಕಟ್ತಾರೋ ಅವ್ರನ್ನ ಬಿಡಿಸ್ತಾನೆ. ಒಗಟದವನು ಬಿಟ್ಟವರನ್ನು ಕಟ್ತಾನೆ, ಕಟ್ಟದವ್ರನ್ನ ತಾನು ಕಟ್ಟವರು ಬಿಡಿ ಕಟ್ಟನ್ನು ಬಿಡಿಸಿಬಿಡ್ತಾನೆ. ಸಿಟ್ಟಿನವ ನೀವನಲ್ಲ, ದೇವರು ಬಹಳ ಸರಳ. ಆದರೆ ದೇವರ ಸಿಟ್ಟಿನ ಇಮ್ಯಾಜಿನ್ ಮಾಡಲಿಕ್ಕೆ ಬರೋದಿಲ್ಲ. ಹಿರಣ್ಯಕಶಿಪನು ಕೊಲ್ಲಬೇಕಾದ್ರೆ ದೇವರನ್ನು ನೋಡಿಬಿಟ್ರೆ ಜಗತ್ತು ಗಡಗಡ ನಡೆಹೋಗಿದ್ರು. ಸಂಭೋಡಿ ತಿಷ್ಟರಕ ಸಂಭೇತಿ ಚೇಂದ್ರಯಿತು ಕುಂಭೀಂದ್ರ ಪಾಹಿ ಕೃಪಯ ಸಂಭಾರ್ಧಕ ಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ ಅಂಭೋಜಿ ಜಾನುಸರಣ ಅಂಭೋಜ ಭೂಭವನ ಕುಂಭೀನ ಶೇಷ ಖಗರ ಕುಂಭೀಂದ್ರ ಕೃತ್ತಿಸರ ಜಂಭಾರಿ ಷಣ್ಮುಖ ಮುಖಾಂಭೋರು ಆಭಿನುತಮಾಂ. ಜಗತ್ತು ನಡೆಗೋಯ್ತು, ಪ್ರಹ್ಲಾದನಿಗೆ ಶಾಂತವಾಗಿದ್ದಾನೆ ಭಗವಂತ. ಅಂದರೆ ಸಿಟ್ಟಿನವನಿವನಲ್ಲ, ತನ್ನ ಭಕ್ತರಿಗೆ ಬಹಳ ಸರಳ, ಆದರೆ ದ್ವೇಷಿಗಳಿಗೆ ಅತ್ಯುಗ್ರ ನರಸಿಂಹನೇ ಆಗಿದ್ದಾನೆ. ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ನಿಹಪರಂಗಳಲ್ಲಿ. ಇವತ್ತು ನಾವು ದೇವರನ್ನು ಬಿಟ್ಟು ಬಂಧನಕ್ಕೊಳಗಾಗಬಾರದು, ದೇವರನ್ನು ಕಟ್ಟಿ ಬಂಧನದಿಂದ ದೂರ ಆಗಬೇಕು. ಅದು ದಾಸರ ಸಂದೇಶ. ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು, ಇವತ್ತು ನಡೀತಿರೋದು ಅದೇನೆ. ಅವರಿವರನ್ನು ಮಕ್ಕಳೇ ಬಿಡೋ ಸ್ಥಿತಿಯಲ್ಲಿದ್ದಾರೆ ದೇವರನ್ನು. ಎಷ್ಟೋ ಜನ ನೋಡ್ತೇವೆ, ಬಹಳ ದುಃಖ ಆಗುತ್ತೆ. ಸ್ಕೂಟರ್ ಕೊಡೋದಿಲ್ಲ, ಕಾರು ಕೊಡೋದಿಲ್ಲ, ಅಂದರೆ ಸರುಮೂಲ ಯಾರೋ ತಾತ ಕಾಲದಿರುತ್ತೆ, ಬೇಕಾದ್ರೆ ತೊಗೊಂಡೋಗಿ ಹಿಡಿದು ಕೊಟ್ಬಿಡ್ತಾರೆ ಅಂತ ಅಷ್ಟೇ. ತೊಗೊಂಡು ಗದ್ದೆ ಪೀಡೆ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಮೊದಲು ಪೀಡೆ ಹೋಗಲಿಲ್ಲ, ಮನೆ ಪ್ರಾಣದೇವರೇ ಮನೆಯಿಂದ ಹೋದರು ಅಂತ. ಸಾಲಿಗ್ರಾಮ ಹೋದರೆ, ಸರ್ವಮೂಲ ಗ್ರಂಥಗಳು ಮನೆಗೆ ಹೋದ ಮನೆಯಿಂದ ಹೋದರೆ ಅದು ಪ್ರಾಣ ಹೋದಂತೆ, ಬಂದರೆ ಪ್ರಾಣವೇ ಬಂದಂತೆ. ಪ್ರಾಣ ಬಂದ ಮನೆಗೆ ಮುಖ್ಯ, ಪ್ರಾಣ ಬಂದ ಅಂತ ಹೇಳ್ತಾರಲ್ಲ, ಅವು ಗ್ರಂಥಗಳಲ್ಲ, ವಾಯುದೇವರ ರೂಪಗಳು. ರೂಪವನ್ಯದೇವ ಧನ್ಯಮಾತ್ಮನಃ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ದೇವರನ್ನು ಎಲ್ಲಿ ಕಾಣಬೇಕು, ವಾಯುದೇವರನ್ನು ಎಲ್ಲಿ ಕಾಣಬೇಕು ಅಂತ ನಿದರ್ಶನ. ಕಟ್ಟುವರ ಭವ ಕಟ್ಟು ಬಿಡಿಸುವನು. ಎಲ್ಲಿ ಕಟ್ಟಬೇಕು ದೇವರನ್ನು ಅಂತ ಪ್ರಶ್ನೆ ಇಲ್ಲ. ದೇವರನ್ನು ಕಟ್ಟೋದು ಹೇಗೆ? ಯಶೋದೆಯನ್ನು ಕಟ್ಟಿ ಹಾಕಿಬಿಟ್ಲು ಪಾಪ. ನಾವೆಲ್ಲಿ ಕಟ್ಟಬೇಕು ಅಂದರೆ ದಿವಸ ದೇವ್ರ ಪೂಜೆ ಮುಗಿದ ಮೇಲೆ ದೇವ್ರ ಪೆಟ್ಟಿಗೆಲಿ ಎಷ್ಟು ಕಟ್ತಾನಲ್ಲ, ಆ ರೀತಿ ಕಟ್ಟೋ ಅಭ್ಯಾಸ ಮಾಡಬೇಕು. ನಾವು ಬಿಚ್ಚಿದ್ರೆ ತಾನೇ ಕಟ್ಟೋದಕ್ಕೆ ಯೋಚನೆಯೇ ಇದೆ. ಒಂದು ಬಿಚ್ಚೆ ಇಲ್ಲ ಅದನ್ನು ಕಟ್ಟೋ ಪ್ರಸಂಗನೇ ಬರೋದು. ಒಮ್ಮೆ ಕಟ್ಟಿ ನೋಡಿ ದೇವ್ರು ಹೇಗೆ ಬಿಚ್ಚುತ್ತಾನೆ ಅಂತ ಹೇಳಿದ. ಇಲ್ಲಿ ಕಟ್ಟಿದಾಗೆಲ್ಲ ಬಿಚ್ಚಾ ಇರ್ತಾನೆ, ಇಲ್ಲಿ ಬಿಚ್ಚಿದ್ರೆ ಅವಳು ಕಟ್ಟಾಗ್ತಾ ಇರ್ತಾನೆ. ಇದೇ ಒಗತಿರುವ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಕಟ್ಟುವರ ಇನ್ನು ಕಟ್ಟು ಹಿಟ್ಟು ತಿನ್ನುವರ ಭವ ಕಟ್ಟು ಬಿಡಿಸುವರು, ಅದು ಬೇರೆ. ರಥ ಬರುತ್ತಲ್ಲ, ದೇವರಿಗೆ ಕಟ್ಟು ಇಟ್ಟು ಕೊಡ್ತೀವಲ್ಲ, ನಮ್ಮನ್ನು ಕಟ್ಟಿ ಹಾಕ್ತಾನೆ ಅಷ್ಟೇ ಪರಮಾತ್ಮ. ನಾವು ಕಟ್ಟು ಇಟ್ಟು ತಿನ್ನಲಿಕ್ಕೆಂದು ದೇವ್ರು ಹೇಳಿದ್ದಾನೆ. ದೇವ್ರು ಏನು ಮಾಡಿದ್ದಾನೆ ತಗೊಂಡು, ದೇವ್ರು ಏನು ಬೇಕಾಗಿದೆ ನಮ್ಮದು? ಆದರೆ ದೇವ್ರು ಎಷ್ಟು ಸರಳ ಗೊತ್ತಾ, ನಮಗೇನು ಹೇಳಬೇಕಾಗಿತ್ತು ದೇವ್ರು ಗೊತ್ತಾ? ರಥದಲ್ಲಿ ನನಗೆ ಮಾತ್ರ ಎಲ್ಲ ಅಡುಗೆ ಮಾಡಿ ಹಾಕಿ, ನೀವು ಕಟ್ಟು ಇಟ್ಟು ತಿನ್ನಿ ಅಂತ ಹೇಳಬೇಕಾಗಿತ್ತು ದೇವರು. ಹಾಗೆ ಹೇಳಿದ್ರೆ ಏನು ಮಾಡೋಕ್ಕಾಗ್ತಿದ್ದಿಲ್ಲ, ತಪ್ಪು ಮಾಡಬೇಕಿತ್ತು ನಾವು. ದೇವ್ರು ಹಾಗೆ ಮಾಡ್ತಾ ಇಲ್ಲ, ಕಟ್ಟು ಇಟ್ಟು ನೀವು ತಿನ್ನಿ, ನಾನು ಅದನ್ನೇ ತಿಂತೀನಿ. ಇದು ದೇವರ ಕರುಣೆ. ಇಲ್ಲದ್ರೆ ನನಗೆ ನನಗೇನು ಸಂಬಂಧ ಇಲ್ಲ, ಏನಾಗೆಲ್ಲ ಮಾಡಿ ಹಾಕಿ. ಮಗು ಮನೆಯಲ್ಲಿ ಕಾಮಾಲೆ ರೋಗ ಬಂದುಬಿಟ್ಟಿದೆ ಹೇಳಿದ್ದಾರೆ, ಅವಳಿಗೆ ಕರೆ ತಿಂಡಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಎರಡು ಮೂರು ತಿಂಗಳಾಗಿ ಮೊದಲು ತಡ್ಕೊಂಡ್ಬಿಡ್ತಾರೆ, ಆಮೇಲೆ ಬಾಕಿಯವ್ರು ತಡ್ಕೊಳ್ಳೋಕ್ಕಾಗೋದಿಲ್ಲ. ಮಗು ಕೇಳಿದರೆ ಮಗು ನೋಡಿದ್ರೆ ಕೇಳುತ್ತೆ ಅಂತೇಳಿ ಗೊತ್ತಾಗದ ಮಗಳು ತಿಂದುಬಿಡ್ತಾರೆ. ಬನ್ನಿ ಎಷ್ಟು ಬಿಡಲಿಕ್ಕಾಗುತ್ತೆ ನಮ್ಮ ಕೈಯಲ್ಲಿ ಅಂತ ಯೋಚನೆ ಮಾಡ್ತಾರೆ. ದೇವ್ರು ಹಾಗಲ್ಲ, ನಾವು ತಿನ್ನೋದನ್ನು ತಾವು ತಿಂತಾನಂತೆ. ಎಷ್ಟು ಕರುಣಾಳು, ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ಈರುಳ್ಳಿ ಬೆಳ್ಳಿ ತಿನ್ನಬಾರ್ದು ಅಷ್ಟೇ, ದೇವರು ಅನ್ನೇ ತಿನ್ಕೊಂಡು ಹೋಗ್ರಿ. ಅದನ್ನು ತಿಮ್ಮ ನಿಷಿದ್ಧ ಪದಾರ್ಥ ದೇವರು ಸ್ವೀಕಾರ ಮಾಡೋದಿಲ್ಲ. ಅದರಿಂದಾಗಿಯೇ ವಿಹಿತ ಪದಾರ್ಥವನ್ನು ಬರೀ ಗಂಜಿ ಕೊಡಿ, ಬರೀ ನೀರು ಕೊಡಿ, ಏನಿಲ್ಲ ಹೌದಲ್ಲೋ. ದ್ರವ್ಯಾನಾಮ ವ್ಯಭಾವೇತು ಸಲೀಲೇನಾತಿ ಪೂಜಿತ ಯೋ ದದಾತಿ ಶತಂ ಸ್ಥಾನಂ ಸತ್ವಯ ಕಿಂನ ಪೂಜಿತ. ಎಷ್ಟು ಸರಳ ಅಂತ ಹೇಳಿದರೆ, ಪರಮಾತ್ಮ ಅಡುಗೆಯಲ್ಲಿ ಉಳಿದವರಿಗೆಲ್ಲ ಟೈಮಿಂಗ್ಸ್ ಬೇಕು, ದೇವರಿಗೆ ಟೈಮಿಂಗ್ಸೇ ಇಲ್ಲ. ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಾ, ಬೇಗ ನೈವೇದ್ಯ ಜನ ಓಕೆ ಅಂತ ಹೇಳ್ತಾರೆ. ತಡವಾಗಿ ರೈಲು ಬಂದುಬಿಡ್ತೆ ಆದರೂ ಹೇಳಿದ ಪರಮಾತ್ಮ, ಬೇಗನೂ ರೆಡಿ ತಡವಾಗಿಯೂ ರೆಡಿ. ಅರ್ಜೆಂಟ್ ನೈವೇದ್ಯ ಮಾಡಬೇಕಾ, ಭೂಗೋತ್ಸವ ಹಾಕಿ ಕೃಷ್ಣಾರ್ಪಣ ಅಂತ ದೇವ್ರು ತೊಗೊಂಡ್ಬಿಡ್ತಾನೆ. ಉಳಿದವ್ರಿಗೆ ಬಡಿಸಿ ಎದ್ದೇ ಬೇಕು ಅಂತ ಸಿಕ್ಕೊಂಡ್ಬಿಡುತ್ತೆ ಅಷ್ಟೇ. ಈ ಸಂಪತ್ತಿ ಕೂಡಿಸಿದ್ರೆ ಯಾಕೆ ಅಂತ ಕೇಳ್ತಾನೆ. ಬಡಿಸಿದ್ದಷ್ಟೇ ಎದ್ದೇ ಅಂತ ಕೇಳಿದ್ರೆ ಯಾವನೂ ಹೇಳೋದಿಲ್ಲ. ದೇವ್ರು ಹಾಗಲ್ಲ, ಒಂದು ಕ್ಷಣದಲ್ಲಿ ಊಟನಾ ಮುಗಿದೋಯ್ತು, ಲೇಟಾಗಿ ಊಟನಾ ಓಕೆ, ಮೊದಲೇನ ಅದು ಸರಿನೇ ಅಂತೂ ಹಾಕಿ ಅಷ್ಟೇ. ಒಂದು ಕಾರ ನೀರು ತಿನ್ನೋದಕ್ಕಿಂತ ಮುಂಚೆ ಹಾಕಿ ಅಷ್ಟೇ, ನಮಗೆ ಅದೇ ಸಂತ ಆಗೋದು. ಸೊ ಎಂದಾರು ಒಂದಿವಸ ಹಾಕೋಣಂತ ನಾವು ಹಾಗಿರ್ತೀವಿ ಹಾಕಿ. ಎಂದಾರು ಒಂದಿವಸ ನಾವು ತಿನ್ನೋದಾದ್ರೆ ದೇವ್ರಿಗೆ ಒಂದಿವಸ ಮಾಡ್ಬೋದಂತೆ. ನಾವು ದಿವಸ ಪೂರ್ವ ತಿನ್ನಬೇಕು, ದೇವರಿಗೆ ಎಂದೋ ಒಂದಿವಸ ಹಾಕಿದ್ರೆ ಹೇಗಾಗತ್ತೆ? ಸಾಧ್ಯ ಇಲ್ಲ. ದೇವರಿಗೆ ಹಾಕೋದು ಯಾವುದಕ್ಕೆ ಗೊತ್ತಾ? ದೇವರಿಗೆ ಬೇಕು ಅಂತಲ್ಲ, ನಮಗೆ ಬರಲಿಕ್ಕೆ ದೇವ್ರ ಮೂಲಕ ಬರಬೇಕು. ರಿಲೀಸ್ ಆಗಬೇಕಾದ್ರೆ ಅಲ್ಲಿಂದ ಬರಬೇಕು. ಡ್ರಾಫ್ಟ್ ತಿನ್ನಕ್ಕೆ ಬರೋದಿಲ್ಲ, ಬ್ಯಾಂಕಿಗೆ ಹಾಗೆ ಅಲ್ಲಿಂದ ತೊಗೋಬೇಕು ನಾವು. ಫಸ್ಟ್ ಚೆಕ್ನ ಡ್ರಾಫ್ಟ್ನ ಮನೇಲಿ ಇಟ್ಕೊಂಡ್ರೆ ಹಾಗೆ ಹೋಗಿಬಿಡುತ್ತೆ ಅಷ್ಟೇ. ಅದು ಬ್ಯಾಂಕಿಗೆ ಹಾಗೆ ಎನ್ಕ್ಯಾಶ್ ಮಾಡ್ಕೋಬೇಕು. ಯಾವುದೇ ಪದಾರ್ಥ ಡೈರೆಕ್ಟ್ ತಿನ್ನಕ್ಕೆ ನಮಗೆ ಬರೋದಿಲ್ಲ, ದೇವರಿಗೆ ಕೊಡ್ತೇವಲ್ಲ ಆಗ ನಮಗೆ ಬರುತ್ತೆ. ಓಂ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯಾಮಿ, ನಮಗೆ ನೀರು ಕುಡಿಲಕ್ಕೆ ಬರುತ್ತೆ. ಓಂ ನಮೋ ನಾರಾಯಣಾಯ ನೈವೇದ್ಯಂ ಸಮರ್ಪಯಾಮಿ, ಆಗ ನಮಗೆ ಅನ್ನ ಸಿಗುತ್ತೆ ಅಂದರೆ ಆಗ ಡ್ರಾ ಮಾಡಬೇಕು ನಾವು. ಹೇಗೆ ಬ್ಯಾಂಕ್ ಚೆಕ್ಗಳನ್ನು ಬ್ಯಾಂಕ್ ನಾವು ಚೆಕ್ ಡ್ರಾಫ್ಟ್ಗಳನ್ನು ಬ್ಯಾಂಕ್ ಬಿಟ್ಟು ಕ್ಯಾಶ್ ಮಾಡೋಕ್ಕೆ ಬರೋದಿಲ್ವೋ, ಇವತ್ತು ಯಾವುದೇ ಪದಾರ್ಥವನ್ನು ದೇವರಿಗೆ ಕೊಡದೆ ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೆ ನೈವೇದ್ಯ, ಅದಕ್ಕೆ ನಾವು ಅಭಿಷೇಕ ಅಂತ ಕರೆದಿರೋದು. ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು ಬಹು ಕಠಿಣ ನೀವ ಶಿಷ್ಟೇಷ್ಠನೆಂದರಿ ಧನವರದ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಸಿಟ್ಟಿನವ ನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ನಿಹಪರಂಗಳಲ್ಲಿ. ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಭಗವಂತನ ಕಟ್ಟಬೇಕಾದ್ರೆ ಹಗ್ಗ ಹುಡುಕೋದ ಕೊಡಬೇಡಿ, ಭಕ್ತಿಯೇ ಪರಮಾತ್ಮ ಕಟ್ಟತಕ್ಕಂಥ ಹಗ್ಗ. ಭಕ್ತಿಯ ಹಗ್ಗದಿಂದ ಕಟ್ಟಿದರೆ ನಮ್ಮನ್ನು ಬಿಡಿಸ್ತಾನೆ, ಅದು ದ್ವೇಷದಿಂದ ಮಾಡಲಿಕ್ಕೆ ಹೋದರೆ ಕಟ್ಟೆ ಆಗ್ತದೆ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಯಶೋದೆ ಹೆಂಗಸು, ಅವಳು ಕಟ್ಟಿದರೆ ಭಗವಂತ ಸಿಕ್ಕಾಕೊಂಡ. ದುರ್ಯೋಧನ ಗಂಡಸು, ಕಟ್ಟಕ್ಕೆ ಹೋದರೆ ಅವನೇ ಸಿಕ್ಕಾಕೊಂಡ, ಬಿಡಿಸ ಸಿಗಲೇ ಇಲ್ಲ. ದುರ್ಯೋಧನ ಗಂಡಸು, ಅವನ ಕೈಯಲ್ಲಿ ಕಟ್ಟಲಿಕ್ಕಾಗಲಿಲ್ಲ. ಯಶೋದೆ ಹೆಂಗಸು, ಅವಕಾಗಿ ಕಟ್ಟಲಿಕ್ಕಾಯ್ತು. ನಮ್ಮ ಜನ ಹೊಸ ಅರ್ಥ ಮಾಡಬಾರ್ದು ಅಂದರೆ ಗಂಡಸರಿಗೆ ಕಟ್ಟಕ್ಕೆ ಬರೋ ಹೆಂಗಸರಿಗೆ ಸಾಧ್ಯ ಅಂತ. ಇದು ಒತ್ತಿ ಹೇಳಿಬಿಟ್ರೆ ಗಂಡಸರು ದೇವ್ರ ಪೂಜೆ ಬಿಟ್ಟು ದೇವೇ ಮಾಡಿಕೊಡಿ ಅಂತ ಹೋಗಿಬಿಡ್ತಾರೆ ಅಷ್ಟೇ. ಹಾಗೆಲ್ಲ ಮಾಡಾಗಿಲ್ಲ, ಭಕ್ತಿ ಹೇಳ್ತಿದ್ರು. ಗಂಡಸು ಹೆಂಗಸು ಮುಖ್ಯ ಅಲ್ಲ, ಅವನು ಗಂಡಸಾದರೂ ಭಕ್ತಿ ಇಲ್ಲದಕ್ಕೆ ದೇವರು ಸಿಗಲಿಲ್ಲ, ಹೆಂಗಸಾದರೂ ಭಕ್ತಿ ಇದ್ದಕ್ಕೆ ದೇವರು ಸಿಕ್ಕ. ಅಂದರೆ ಭಕ್ತಿ ಇಂಪಾರ್ಟೆಂಟೇ ಹೊರತು ಹೆಂಗಸು ಅಂತೂ ಮುಖ್ಯ ಅಲ್ಲ. ಸದ್ಭಕ್ತಿ ಪಾಶದಲ್ಲಿ ಯಾವುದೋ ಭಕ್ತಿ ಆಗಬಾರ್ದು. ಮತ್ತೆ ಸದ್ಭಕ್ತಿ, ಸದಿತಿ ಪ್ರಾಣ, ಮಧ್ವಾಚಾರ್ಯ ಹೇಳಿದ ಭಕ್ತಿ ಅದನ್ನು ಮಾಡಬೇಕು ಅಂತ ಹೇಳಿದ್ದ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯತ. ಅಂಥ ಭಕ್ತಿಯನ್ನು ಮಾಡಿದರೆ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಬಿಟ್ಟವರ ಭವ ಪಾಚದಿಂದಲೇ ಕಟ್ಟುವನು ಬಹು ಕಚನನಿವ ಶಿಷ್ಟೇಷ್ಠನೆಂದರೆ ಧನವರಸ ಸದ್ಭಕ್ತಿ ಪಾಚದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ಪರಂಗಳಲ್ಲಿ ಇಹ ಪರದಲ್ಲಿ ಎಲ್ಲವನ್ನೂ ಕೊಟ್ಟು ನಿಲ್ತಾನೆ. ದೇವ್ರ ಮುಂದೊಂದು ಕೂತ್ಕೊಳ್ಳಿ, ಎಲ್ಲೂ ಕ್ಯೂ ನಿಲ್ಲೋ ಪ್ರಸಂಗನೇ ಬರಬೇಕು. ದೇವ್ರ ಮುಂದೊಂದು ಕೂತ ಅಂದರೆ ಕೂತಲ್ಲೇ ಕೆಲಸ ಆಯಿತು ಅಂತ ಅರ್ಥ. ದೇವ್ರ ಮುಂದೆ ಕೂಡಲಿಲ್ಲ ಹೋದ್ರೆ ಎಲ್ಲದಕ್ಕೂ ಕ್ಯೂ, ಸತ್ತ ಮೇಲೆ ಸುಳ್ಳಕ್ಕೂ ಕ್ಯೂ ಬೇಕು, ಮನೆ ಸುಲಭವಾಗಿ ಸಂಸ್ಕಾರ ಕೂಡ ಆಗೋದಿಲ್ಲ. ಲೆಕ್ಕ ಇಟ್ಕೋಬೇಕು, ದೇವ್ರ ಮುಂದೆ ಒಂದು ಕೂತ್ರೆ ಎಲ್ಲ ಕೆಲಸ ಹೂವೆತ್ತಿದಾಗುತ್ತೆ. ನಾ ದೇವ್ರ ಮುಂದೆ ಕೂಡೋದಕ್ಕೆ ಅರ್ಧ ಗಂಟೆ ಕೂಡೋದಕ್ಕೆ ಗೋಳಾಡ್ತೇವಲ್ಲ, ಎಲ್ಲ ಕಡೆ ಕಾಯ್ಬೇಕು, ಹೋದಲ್ಲೆಲ್ಲ ಕಾಯ್ಬೇಕು. ಕೊನೆ ಈ ಕಾಯೋ ಪ್ರಸಂಗ ಬರಬಾರದು ಅಂತಿದ್ರೆ ದೇವ್ರ ಮುಂದೆ ಒಂದು ಕೂತ್ ಬಿಡಿತ, ಮುಖ್ಯ ಆಫೀಸರ್ ಮುಂದೆ ಕೂತಿರ್ತೀವಿ ಎಲ್ಲ ಫೈಲ್ ಅಲ್ಲೇ ತರಿಸ್ತಾರೆ, ಬೇರೆ ಕಡೆ ಕೂತ್ರೆ ಬರಲಿಕ್ಕಾಗೋದಿಲ್ಲ. ದೇವ್ರ ಮುಂದೆ ಕೂತ್ರೆ ಎಲ್ಲ ಕೆಲಸ ಆಯಿತು ಅಂತ. ದೇವ್ರ ಮುಂದೆ ನಾವು ಕೂತ ಪ್ರತಿ ಕ್ಷಣವೂ ನಮ್ಮ ಜೀವನದ ಪರಮ ಸಾರ್ಥಕದ ಕ್ಷಣ. ಎಕ್ಸಾಮ್ ಆದಮೇಲೆ ಕೂತಾಗ ಕೂಡೋದಕ್ಕೆ ಎಷ್ಟು ಬೆಲೆ ಇದೆ ನೋಡಿದ್ರ, ಅಲ್ಲಿ ಕೂತಿದ್ದಕ್ಕೆ ಎಷ್ಟು ಬೆಲೆ ಇದೆ, ದೇವ್ರ ಮುಂದೆ ಕೂತ್ರೆ ಅದಕ್ಕಿಂತ ಕೋಟಿ ಕೋಟಿ ಪಾಲು ಹೆಚ್ಚು ಬೆಲೆ ಇದೆ. ಮುಂದೆ ಅವರು ಹೇಳುತ್ತಾರೆ ದೇವರು ಎಷ್ಟು ಕರುಣಾಳು ಅಂತ ವರ್ಣನೆ ಮಾಡ್ತಾ. ಕಣ್ಣಿಗೆವೆ ಎಂದದಲ್ಲಿ ಕೈ ಮೈತಿನ್ನಿಗೊದಗುವ ತೆರದಿ ಫಲ್ಗಳು ಕಣ್ಣು ಫಲಗಳ ನೆಗೆದು ಜಿತ್ತೆಗೆ ರಸವನೀವಂತೆ ಪುಣ್ಯ ಫಲವಿ ಬಂದದಲ್ಲಿ ನುಡಿವೆಣ್ಣಿ ನಾಣ್ಮಾಂಡದೋಡು ಲಕ್ಷ್ಮಣ ನನ್ನ ನೊದಗುವನು ಭಕುತರವಸರ ಕಮರಗಣ ಸಹಿತ. ದೇವರು ಕಾಪಾಡ್ತಾನೆ ಅಂತ ಹೇಳಿದ್ರಲ್ಲ, ಹೇಗೆ ಕಾಪಾಡ್ತಾನೆ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಕಣ್ಣಿಗೆವೆ ಎಂದದಲ್ಲಿ ಕಣ್ಣಿಗೆ ರೆಪ್ಪೆ ಹೇಗೆ ಕಾಪಾಡುತ್ತೆ ನೋಡಿದ್ರ, ಆ ರೀತಿ ಕಾಪಾಡ್ತಾನೆ. ಕೈ ಮೈ ತಿನ್ನಿಗೊದಗುವ ತೆರದಿ ಸೊಳ್ಳೆ ಕಡಿತು ಕಾಲಿಗೆ ಕಷ್ಟ ಕೈ ಹೋಗುತ್ತೆ, ಕಾಲುಗಳು ನಾನೇನು ಮಾಡಿದ್ರೆ ಕೈ ಸುಮ್ಮನೆ ಕೂತ್ರೆ ಗತಿ ಏನಾಗ್ತದೆ, ಕಾಲಿನ ಕೆಲಸ ಕಾಲಿಗೆ ಕೈ ಕೆಲಸ ಕಲಿಗೆ ಅಂತ ಕೂತ್ರೆ ಗೋವಿಂದ ಕಷ್ಟ ಹೋಗುತ್ತೆ, ಮಾತಾಡ್ತಾ ಮಾತಾಡ್ತಾ ಹೊಡ್ಕೊಂಡ್ಬಿಟ್ಟಿರ್ತಾರೆ ಆಗಲಿ. ಹೇಗೆ ಕೈ ಮೈ ತಿನ್ನಿಗೊದಗುವ ತೆರದಿ ಹೊಲ್ಗಳು ಕಣ್ಣು ಫಲಗಳ ನೆಗೆದು ಜಿಸ್ಬೇಗೆ ರಸವ ನೀವಂತೆ. ಹಲ್ಲುಗಡಿವೆ, ಹಲ್ಲುಗಳು ನಾವು ಅಯ್ಯೋದಿಲ್ಲ, ನಮಗೇನು ಬರುತ್ತೆ ಹಾಗಾದ್ರೆ, ನುಂಗೋದು ನಾಲಿಗೆ, ಅದೇ ಅಳ್ಕೊಳ್ಳಿ ಅಂತ ಕೇಳಿದ್ರೆ ನಾಳೆ ನಾಲಿಗೆ ಕಡ್ಕೋಬೇಕಷ್ಟೆ. ಆದರೆ ಹಲ್ಲುಗಳು ಕಳ್ಕೊಳ್ಳುತ್ತೆ, ಕಚ್ಚುತ್ತೆ, ಹಣ್ಣನ್ನು ನುಂಗಕ್ಕೆ ಅನುಕೂಲ ಮಾಡಿಕೊಡುತ್ತೆ, ತಾನು ಮಾತ್ರ ತಿನ್ನೋದೇ ಇಲ್ಲ. ಕಣ್ಣು ಫಲಗಳ ನೆಗೆದು ಜಿಸ್ಬೇಗೆ ರಸವ ನೀವಂತೆ. ಮೂರನೇ ದೃಷ್ಟಾಂತ, ಪುಣ್ಯ ಫಲವಿ ಬಂದದಲ್ಲಿ ಪುಣ್ಯ ಹೇಗೆ ಫಲ ಕೊಡುತ್ತಲ್ಲ ಹಾಗೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಲಕ್ಷ್ಮಣ ನನ್ನ ನೊದಗುವನು ಭಕುತರವಸರ ಕಮರಗಣ ಸಹಿತ. ಎಲ್ಲಿ ನುಡಿವೆಣ್ಣಿ ನಾನು ಮಾಂಡದೋಡು, ನುಡಿವೆಣ್ಣು, ನುಡಿ ಅಂದರೆ ವಾಕ್, ವೆಣ್ಣು ಅಂದರೆ ಅಭಿಮಾನಿ ದೇವತೆ, ನುಡಿವೆಣ್ಣು ಅಂದರೆ ಸರಸ್ವತಿ ದೇವಿ, ನುಡಿವೆಣ್ಣಿ ನಾಣ್ಮ ಅಂದರೆ ಸರಸ್ವತಿಯ ಕಂಡ ಬ್ರಹ್ಮದೇವರು, ನುಡಿವೆಣ್ಣಿ ನಾಣ್ಮಾಂಡ ಅಂದರೆ ಬ್ರಹ್ಮಾಂಡ, ಬ್ರಹ್ಮಾಂಡದೊಳಗೆ ಇಡೀ ಬ್ರಹ್ಮಾಂಡದೊಳಗೆ. ಬೆಂಗಳೂರು ಬರ್ತಾನೆ, ಅಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನಲ್ಲ, ಬ್ರಹ್ಮಾಂಡದ ಎಲ್ಲಿ ಬೇಕಾದರೂ ಇರಲಿ ಅಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಕೆಲವು ಮೊಬೈಲ್ಗಳಿಗೆ ಅದು ನೆಟ್ ಇರುತ್ತೆ, ನೆಟ್ವರ್ಕ್ ಇಲ್ಲದೆ ಹೋದರೆ ಯಾರು ಫಂಕ್ಷನ್ ಮಾಡೋದಿಲ್ಲ. ಭಗವಂತನ ಎಂಟೈರ್ ಯೂನಿವರ್ಸಲ್ಲೇ ನೆಟ್ವರ್ಕ್, ಅಲ್ಲಿಗೆ ಇಲ್ಲ, ಇಲ್ಲಿ ಇಲ್ಲ, ಅದು ಎಲ್ಲೇ ಇಲ್ಲ. ಅಂತ ದೇವ್ರ ಬಿಟ್ಟು ಎಲ್ಲೆಲ್ಲೋ ಒದ್ದಾಡ್ತಾನೆ ಮನುಷ್ಯ. ಇವತ್ತು ಕನೆಕ್ಷನ್ ಸಿಗೋದಿಲ್ಲ, ಅದಿಲ್ಲ, ಇದಿಲ್ಲ, ಅಲ್ಲ ಚಾರ್ಜ್ ಇಲ್ಲ, ಅದಿಲ್ಲ, ಏನಿಲ್ಲ, ದೇವ್ರು ಆಲ್ವೇಸ್ ಅವೈಲಬಲ್. ನಾವೇನು ಮಾಡ್ಕೊಳ್ಳೋದಿಲ್ಲ, ಅವ್ರು ನಮ್ಮ ತಪ್ಪೇ ಹೊರತು ದೇವ್ರು ಯಾವಾಗಲೂ ಸಿಗ್ತಾರೆ. ನಾಲ್ಕು ದೃಷ್ಟಾದ ಸುಮ್ಮನೆ ಕೊಡಲಿಲ್ಲ ದಾಸರು, ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ. ಮೊದಲನೇದು ಕಣ್ಣಿಗೆವೆ ಎಂದದಲ್ಲಿ ಕಣ್ಣು ರೆಪ್ಪೆ ಹೇಗಿವೆ, ಅವು ಜೊತೆಗೇ ಇವೆ, ಕಣ್ಣು ರೆಪ್ಪೆ ಜೊತೆಗೇ ಇವೆ. ದೇವ್ರು ಯಾವಾಗಲೂ ಜೊತೆಗೇ ಇರ್ತಾರೆ. ದ್ವಾಸುಪರ್ಣ ಸರಿಜಾ ಸಖಾಯ, ಅದ ಮೇಲೆ ರೆಪ್ಪೆ ಮರ್ತು ಬಂದಿದ್ದೀನಿ ಅಂತ ಯಾರು ಹೇಳಾಗಿಲ್ಲ, ರೆಪ್ಪೆ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟೆ ಅರ್ಜೆಂಟಿಗೆ ಅಂತ ಯಾರು ಹೇಳಾಗಿಲ್ಲ, ಅಟ್ಯಾಚ್ಡ್ ಅವು. ಕಣ್ಣಿಗೆವೆ ಎಂದದಲ್ಲಿ ಇನ್ನು ಬಿಲ್ಟ್, ದೇವ್ರು ಹೇಗೆ ಮಾಡಿದ್ದಾರೆ ಇನ್ನು ಬಿಲ್ಟ್ ಅಂತ ಕಾನ್ಸೆಪ್ಟ್ ನಮಗೆ ಗೊತ್ತಿದ್ರೆ ಈ ಎರಡು ಜೊತೆ ಸಿಕ್ಬಿಟ್ಟಿದ್ದಾರೆ ಪರಮಾತ್ಮ. ಆಟೋಮೆಟಿಕ್ ಮುಚ್ಕೋತಾ ಇರಬೇಕು, ಅಡುಗೆ ಮಾಡ್ತಿರ್ತಾರೆ ಕಿಡಿ ಬರುತ್ತೆ, ಅದು ಅಡುಗೆ ಇದರಲ್ಲಿ ಮಾಡೋರಿಗೆ ಗ್ಯಾಸಲ್ಲಿ ಮಾಡೋದು ಯೋಚನೆ ಇಲ್ಲ, ಅದಕ್ಕೆ ಗ್ಯಾಸ್ ಮಾಡಿಬಿಟ್ರೆ ದೃಷ್ಟಾಂತನೇ ಅರ್ಥ ಆಗಲ್ಲ ಬಿಡಿ ಅಂದ್ಬಿಡಿ. ಹಿಂಡು ಬೇರೆ ತಕ್ಷಣ ಕಣ್ಣು ಮುಚ್ಕೊಳ್ಳುತ್ತೆ, ನಾವು ಮುಚ್ಕೊಳ್ಳೋದು ಅದೇ ಮುಚ್ಕೊಂಡ್ಬಿಡುತ್ತೆ, ಎಷ್ಟು ಮ್ಯಾಜಿಕ್ ಗೊತ್ತಾ, ಹಾಗಾದ್ರೆ ಕಣ್ಣು ಹೋಗ್ಬಿಡುತ್ತೆ ತಿಳಿದಿದ್ರೆ ತಕ್ಷಣ ಮುಚ್ಕೊಳ್ಳು. ದೇವ್ರು ಎಂಥ ವ್ಯವಸ್ಥೆ ಮಾಡಿದ್ದಾನೆ ಮ್ಯಾಜಿಕ್. ಕಣ್ಣಿಗೆವೆ ಎಂದದಲ್ಲಿ ಕೈ ಮೈ ತಿನ್ನಿಗೊದಗುವ ತೆರದಿ ಕಣ್ಣಿನ ರೆಪ್ಪೆ ಜೊತೆಗೆದ್ದು ಕಾಪಾಡುತ್ತೆ. ಕಾಲು ಎಲ್ಲೋ ಇದೆ, ಕೈ ಎಲ್ಲೋ ಇಲ್ಲ, ತಕ್ಷಣ ಬಂದು ಕಾಪಾಡೋದು. ದೇವ್ರ ಜೊತೆಗಿದ್ದು ಕಾಪಾಡ್ತಾನೆ, ಎಲ್ಲಿದ್ದಾನೋ ಒಂದು ಬೇಕಾದ್ರೂ ಕಾಪಾಡ್ತಾನೆ, ಎರಡಾಯ್ತು. ಆಮೇಲೆ ಹಲ್ಲುಗಳು ಅಗಿರ್ತಾನೆ, ಎಲ್ಲಿದ್ದು ಒಳಗಿದ್ದು, ದೇವ್ರು ಒಳಗಿದ್ದು ಕಾಪಾಡ, ಒಳಗಿದ್ದು ಹೊರಗಿದ್ದು ಜೊತೆ ಇದ್ದು ಎಷ್ಟು ಎಕ್ಸಾಂಪಲ್ಸ್ ಇದೆ. ಕಣ್ಣು ಮುಚ್ಕೊಂಡು ನೋಡಿದರೆ ನಾಲ್ಕು ಕಾಣಿಸುತ್ತೆ, ನಾಲ್ಕು ಒಂದೇ ಅಲ್ಲ, ಬೇರೆ ಬೇರೆ ವೆರೈಟಿಗಳಿವೆಲ್ಲ. ಜೊತೆಗಿದ್ದು ಕಾಪಾಡ್ತಾನೆ, ಒಳಗಿದ್ದು ಕಾಪಾಡ್ತಾನೆ, ಹೊರಗಿದ್ದು ಕಾಪಾಡ್ತಾನೆ, ಔಷಧಿ ಒಳಗೆ ಹೋಗುತ್ತೆ ಕಾಪಾಡೋದು, ಔಷಧಿ ಕಾಪಾಡೋದಿಲ್ಲ. ಒಳಗಿರೋ ಔಷಧಂ ಜಾಹ್ನವೀತೋ ಎಂ ವೈದ್ಯೋ ನಾರಾಯಣೋ ಹರಿಹಿ. ದೇವರಿದ್ದಾನೆ ಔಷಧಿಯೊಳಗೆ ಅಂತ ಔಷಧಿ ಕೆಲಸ ಮಾಡುತ್ತೆ ಹೊರತು ಬರೀ ಮಾಡೋದಾಗಿದ್ದರೆ ಯಾರು ಸಾಯ್ತಾನೇ ಇರಲಿ. ಭಗವಂತ ಯಾರನ್ನು ಉಳಿಸ್ಬೇಕೋ ಉಳಿಸ್ತಾನೆ, ಇಂತ ಹೋದ್ರೆ ಅದೇ ಔಷಧಿ ವಿಷ ಆಗ್ಬೋದು ಕೆಲವರಿಗೆ. ಒಂದು ಔಷಧಿ ಕೆಲವರಿಗೆ ಉಪಯೋಗ ಅಂದರೆ ಅಲರ್ಜಿ, ಸ್ಪಾಟ್ ಡೆತ್ ಹೋಗೇ ಬಿಡ್ತಾರೆ. ಕೆಲವು ಇಂಜೆಕ್ಷನ್ ಕೊಟ್ಟು ವಾಪಸ್ ತೆಗೆದ್ರೆ ಸತ್ತೋಗಿರ್ತಾನೆ, ಬದುಕಿದ್ರೆ ಹೇಗೋ ಸಾಯೋದು ಹಾಗೆ. ಯಾರು ಯಾರಿಗೂ ಗೊತ್ತಿಲ್ಲ, ಅವ್ರು ನೋ ಹೋಗಿಟ್ ಹ್ಯಾಪನ್ಸ್ ಅಂತ ನೋಬಡಿ ನೋ, ದೇವರ ಅನುಗ್ರಹ ಅಷ್ಟೇ. ಇವತ್ತು ನಾವು ಖಚಿತವಾಗಿ ಏನನ್ನೇ ಮಾಡ್ತೇವೆ ಅಂತ ಹೇಳೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಇವತ್ತು ಅಲರ್ಜಿ ಅಂತ ತೀರ್ಮಾನ ಮಾಡ್ತಾರೆ ವೈದ್ಯರನ್ನು ತಿಳ್ಕೊಬೋಣ. ಅಲರ್ಜಿ ಇದೆ ಅಂತ ಹೇಳಿ. ತಮಾಷೆ ಏನು ಗೊತ್ತಾ, ಪೆನ್ಸಿಲಿನ ಅಲರ್ಜಿ ಇತ್ತು, ಅವನ ಅಲರ್ಜಿ ಕೊಡಲಿಲ್ಲ, ಮುಗಿದೋಯ್ತು ಸರಿನೇ. ಆದರೆ ಬದಲು ಅಲರ್ಜಿ ಇರಲಿಲ್ಲ, ಕೊಟ್ಟರು ಸರಿ ಹೋಯ್ತು, ಇನ್ನೊಂದು ಕೊಟ್ಟ ತಕ್ಷಣ ಸತ್ತ. ಅಲರ್ಜಿ ಯಾವುದಾದ್ರೂ ಬರ್ಬೋದು, ಮತ್ತೆ ಯಾರು ಗೊತ್ತದಕ್ಕೆ ಹುಟ್ಟಿಂದ ಬರಬೇಕು ಅಂತ ನಿಯಮ ಇಲ್ಲ. ಒಮ್ಮೆ ತಗೊಂಡಿದ್ದು ಆದರೆ ಒಂದೊಂದು ಇನ್ನೊಂದ್ಸರಿ ತಗೊಂಡಾಗ ಆಗ್ಬಹುದು. ಇದನ್ನೆಲ್ಲ ಯಾರು ಕಂಟ್ರೋಲ್ ಮಾಡಬೇಕು? ಭಗವಂತ ಮಾತ್ರನೇ. ಕೊನೆಗೆ ಎಲ್ಲಿ ಬರುತ್ತೆ? ದೇವರ ದಯೆ ಅಷ್ಟೆ. ಎಲ್ಲ ಏನು ಹೇಳಿದ್ರು ಕೊಡೋದು ದೇವರ ದಯೆ. ಮನೆ ಹೆಪ್ಪಾಗಿರ್ತಾರೆ ಹಾಲಿಗೆ, ಬಂದು ಬೆಳಗಾಗುತ್ತೆ ಅಂತ ಏನು ಗ್ಯಾರಂಟಿ? ಬೆಳಗಾದ ಮೇಲೆ ಬೆಳಗಾಗೋರು ಇವನಿರ್ತಾನೆ ಅಂತ ಗ್ಯಾರಂಟಿ ಇಲ್ಲ, ಮೊಸರು ಆಗುತ್ತೆ ಅಂತಲೂ ಗ್ಯಾರಂಟಿ ಇಲ್ಲ. ಕೆಲಸ ಕಷ್ಟಪಟ್ಟು ಕಾಯಿಸಿ ಮೊಸರಾಗಿರ್ತಾನೆ, ಹಾಗೇ ಇರೋದಿಲ್ಲ. ಸುಮ್ಮನೆ ಯಾವ್ದೋ ನೋಡ್ತಾ ಹಾಲದ್ದಿಟ್ಟಿರ್ತಾರೆ, ಮೊಸರಾಗಿ ಕೂತಿರುತ್ತೆ. ಸರ್ ಸರ್ ಯಾವುದೋ ವ್ಯಾಪಾರಿ ನೋಡಿ ತಿಳಿದುಬಿಟ್ಟಿರುತ್ತೆ, ಮೊಸರ ಇದೆ. ಅದಕ್ಕೆ ಹೇಳ್ತಾರೆ, ಹಾಲು ಮೊಸರಾಗೋದು ನಮ್ಮ ಕೈಯಲ್ಲಿಲ್ಲ, ದೇವ್ರ ಕೈಯಲ್ಲಿದೆ. ನೀರು ಹರಿಯೋದು ನಮ್ಮ ಕೈಯಲ್ಲಿಲ್ಲ, ದೇವ್ರ ಕೈಯಲ್ಲಿದೆ. ಏನಹ ಪಯೋ ಮಂಡಂ ಭವತಿ ಉಪನಿಷತ್ ಹೇಳಿದೆ, ಹಾಲು ಮೊಸರಾಗೋದು ದೇವರ ಅನುಗ್ರಹದಿಂದ. ಇದೆಲ್ಲ ಯೋಚನೆ ಮಾಡಿದರೆ ಕಣ್ಣಿಗೆ ವೇ ಎಂದದಲ್ಲಿ, ಕೈ ಮೈ ತಿಂಡಿಗೋದ ಗುಬ ತೆರದಿ, ಫಲ್ಗಳು ಪಣ್ಣು ಫಲಗಳ ನೆಗೆ ರುಚಿಸುವಗೆ ರಸವ ನೀ ಬಂದೆ, ಪುಣ್ಯ ಫಲವೀ ಬಂದದಲ್ಲಿ. ಅಧಿಕ ಮಾಸ ಪುಣ್ಯ ಮಾಡಿಬಿಟ್ಟ, ಹೇಗೆ ಫಲ ಕೊಡುತ್ತೆ ನಮಗೆ ಗೊತ್ತಿಲ್ಲ. ಆ ಟೈಮ್ ಕರೆಕ್ಟ್ ಟೈಮನ್ನು ಕಾಪಾಡಿಬಿಡುತ್ತೆ ನಮ್ಮ ಒಂದು. ಯಾರು ಅಧಿಕ ಮಾಸ ಮಾತು ಭಾರಿ ಹೇಳಬೇಕು, ತುಂಬ ಜನ ಕೇಳಿದರು, ಹೇಳೋದು ಗೊತ್ತು, ಅದೇ ವಾರಗಟ್ಟಲೆ ಆಗುತ್ತೆ, ಹೇಳೋದಿಲ್ಲ. ಒಂದು ದೃಷ್ಟಾಂತ ಹೇಳ್ತೇನೆ ಅಷ್ಟೆ. ಅಧಿಕ ಮಾಸದೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಪ್ರಶ್ನೆ. ಅದಕ್ಕೆ ದೀಪ ಹಚ್ಚಿಡೋದು ಒಂದು, ದೀಪ ದಾನ ಇನ್ನೊಂದು, ಸ್ನಾನ ಒಂದು. ಸ್ನಾನ ನಿತ್ಯ ಸ್ನಾನ ಮಾಡ್ತೀವಲ್ಲ ಅಂತ ಕೇಳಿದರೆ ಆ ಸ್ನಾನ ಸ್ನಾನ ಅಂತ ಕರೆಯೋದಿಲ್ಲ. ಸೂರ್ಯ ಹುಟ್ಟೋದ್ರೊಳಗೆ ಸ್ನಾನ ಮಾಡಿದರೆ ಸ್ನಾನ, ಸೂರ್ಯನ ಎದ್ದೆ ಇರೋದಲ್ಲ ಪುಣ್ಯಾತ್ಮ ಏನು ಸ್ನಾನ ಆಗುತ್ತದೆ, ಆ ಥರ ಸ್ನಾನ ಅಲ್ಲ. ಸೂರ್ಯ ಹುಟ್ಟೋದ್ರೊಳಗೆ ಸ್ನಾನ ಮಾಡಿದರೆ ಅದು ಸರಿಯಾದ ಸ್ನಾನ. ಮಾಘ ಸ್ನಾನ, ಕಾರ್ತಿಕ ಸ್ನಾನ, ವೈಶಾಖ ಸ್ನಾನ ಅಂತಾರಲ್ಲ, ಅಧಿಕ ಮಾಸದಲ್ಲಿ ಬೇರೆ ಮಾಸದ ಎಲ್ಲ ಕೆಲಸ ಅಧಿಕ ಮಾಸ ಒಂದು ತಿಂಗಳಲ್ಲಿ ಮಾಡಬಹುದು. ಪ್ರತಿಯೊಂದು 12 ತಿಂಗಳ ಕಾರ್ಯವನ್ನು ಅಧಿಕ ಮಾಸದಲ್ಲಿ ಮಾಡಬಹುದು. ದೀಪ ಕಾರ್ತಿಕಕ್ಕೆ, ಅಧಿಕ ಮಾಸದಲ್ಲಿ ದೀಪ ಹಚ್ಚಿಡಬಹುದು. ಸ್ನಾನ ಮಾಘಾದಿಗಳಿಗೆ ಅಧಿಕ ಮಾಸದಲ್ಲಿ ಮಾಡಬಹುದು. ಸ್ನಾನ ಶ್ರೇಷ್ಠ, ಅದಕ್ಕಿಂತ ಹೆಚ್ಚಾಗಿ ಉಪವಾಸ ಭಾರಿ ಶ್ರೇಷ್ಠ ಅಂತ. ಅಧಿಕ ಮಾಸದಲ್ಲಿ ಉಪವಾಸವನ್ನು ಮಾಡಿ ಭಾರಿ ಶ್ರೇಷ್ಠ. ಉಪವಾಸವನ್ನು ಏಕಾಚಿ ಅಂತ ಹೇಗೋ ಹಾಗೆ ಯೋಚನೆ ಇಲ್ಲ, ಅದೇ ದೊಡ್ಡ ಪುಣ್ಯ ಅದು. ಅಧಿಕ ಮಾಸದಲ್ಲಿ ಮಾತ್ರ ಉಪವಾಸ ಮಾಡ್ತೀವಿ ಅಂತ ಹೇಳಿ ಅಧಿಕ ಮಾಸದಲ್ಲಿ ಮಾತ್ರ ಏಕಾಚಿ ಮಾಡಬಾರದು, ಮತ್ತೆ ಎಲ್ಲ ತಿಂಗಳಲ್ಲೂ ಮಾಡಬೇಕು. ಎಕ್ಸ್ಟ್ರಾ ಒಂದು ಮಾಡಿ, ಕೊನೆ ಪಟ್ಟ ಶ್ರವಣ ಮಾಡಿ, ಹುಣ್ಣಿಮೆ ಮಾಡಿ, ಅಮಾವಾಸ್ಯೆ ಮಾಡಿ, ದ್ವಾದಶಿ ಅದು ಶ್ರವಣ ಇದ್ದಾಗ ಮಾಡಿ, ಅಥವಾ ವೈದ್ಯತಿ ಯೋಗ ಇದ್ದಾಗ ಮಾಡಿ ಅಂತ ಹೇಳಿ ಆಪ್ಷನ್ಸ್ ಕೊಡ್ತಾರೆ. ಉಪವಾಸವನ್ನು ಮಾಡಿ, ಉಪವಾಸ ವ್ರತ, ಸ್ನಾನ, ಆಮೇಲೆ ಮೌನದಿಂದ ಭೋಜನ ಮಾಡಿ ಕೊನೆ ಪಟ್ಟ ಅಂತೇಳಿ. ಮೌನದಿಂದ ಭೋಜನ ಅದೊಂದು ಭಾರಿ ಸುಲಭ ಅಲ್ಲ. ನಮ್ಮ ಮನುಷ್ಯ ಮಾಡೋದೇ ಸಾಮಾನ್ಯ, ಇನ್ನೊಬ್ಬರಿಗೆ ಗೊತ್ತಾರೆ ಎಲ್ಲಿ ಬಂದ್ಬಿಡ್ತಾರೋ ಅಂತೇಳಿ ಒಬ್ಬರೇ ಮಾಡೋ ಪದ್ಧತಿ ಇರ್ತದೆ. ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ ಅಂತ ಆಸೆ ಹೇಳ್ತಾರೆ. ಊಟ ಮಾಡ್ತಾ ಟಿ ವಿ ನೋಡ್ತಾ ಊಟ ಮಾಡಬೇಡಿ, ಅಲ್ಟೆ ಹೊಡಿತಾ ಊಟ ಮಾಡಬೇಡಿ, ನಾವ ಸುಮ್ಮನೆ ಊಟ ಮಾಡಿ, ಅದು ದೊಡ್ಡ ತಪಸ್ಸು ಅಂತ ಕರೀತಾರೆ. ಸುಮ್ಮನೆ ಊಟ ಮಾಡಿ, 30 ದಿವಸ ಉಪವಾಸ ಮಾಡಿ, ಆಗದೆ ಹೋದ್ರೆ 15 ದಿವಸ ಮಾಡಿ, ಅಥವಾ 20 ಊಟ 20 ಫಲಹಾರ ಮಾಡಿ, ಅಥವಾ 2 ಊಟ ಮಾಡಿ ಮಧ್ಯೆ ಏನು ತಗೋಬೇಡಿ. ಅಥವಾ ಮನುಷ್ಯ ಉಂಡೂಟ ಕುಡಿದ್ರೆ ಒಪ್ಪತ್ತೆ ಮಾಡಿದ್ರು ಸಾಕು, ಅಥವಾ 2 ಫಲಹಾರ ಮಾಡಿ ಕೂಡ ಬೆಂದು ಬಿಟ್ಟೆ ಮಧ್ಯೆ ತಗೋಬಾರ್ದು. ಯಾವತ್ತಿಕ್ಕೂ ಬಾಯಕ್ಕೆ ಅಭ್ಯಾಸ ಇರುತ್ತಲ್ಲ, ಬಟ್ಟಿ ಹೋಟ್ಲಿಗೆ ಹೋಗೋದ್ಬಿಡಿ ಕೊನೆ ಪಟ್ಟಿ, ಇನ್ನೇ ಹೇಳಬೇಕು ಕೊನೆ ಪಟ್ಟ, ತೀರ ಸಿಕ್ಕಲ್ ತಿನ್ನೋದು ಬಿಟ್ಟುಬಿಡಿ ಆಯ್ತಾ. ಅಷ್ಟೇ ಒಂದು ಪುಣ್ಯ. ಅದರ ಜೊತೆಗೆ ಮತ್ತೆ ಹೇಳ್ತಾರೆ, ಒಂದು ದಿವಸ ಆದರೂ ಮಾಡಿ, ಒಪ್ಪತ್ತಾದರೂ ಮಾಡಿ ಅಪ್ಪನಿಗೆ ಎಕ್ಸ್ಟ್ರಾ ಉಪವಾಸ. ಭಾನುವಾರ ರಾತ್ರಿ ಊಟ ಬಿಡ್ತೀರಿ ಅಂತ ಬಿಡಿ. ನಮ್ಮ ಜನ ಬಿಟ್ಟುಬಿಡ್ತಾರೆ, ಫಲಾರ ಉಚ್ಚಾಬಡ್ಡಿ ತಿಂದ್ಬಿಡ್ತಾರೆ, ಪಂಚಾಯ ಬಿಡುತ್ತೆ. ಆ ರೀತಿ ಮಾಡಬಾರ್ದು, ಬಿಡುವಂದ್ರೆ ಬಿಟ್ಟುಬಿಡ್ಬೇಕಷ್ಟೇ. ಆದರೆ ಸಂಶೂಟ ಅಂತ ಮಾಡ್ತಾರಲ್ಲ, ಊಟ ಅಪ್ಪಾಗಿ ಬಿಡುತ್ತೆ. ಅದು ದಶಮಿ ರಾತ್ರಿ ಪ್ರಿಪ್ರೇಷನ್ ನೋಡಿಬಿಟ್ರೆ ತಲೆ ಕೆಟ್ಟೋಗಿ ಬಿಡುತ್ತೆ. ಇವರು ಊಟ ಮಾಡೋದು ಆಸೆ ಅನ್ಬಿಡುತ್ತೆ. ದಶಮಿ ತಿಂತಾನೆ ತಿಂತಾನೆ, 10 ಗಂಟೆವರೆಗೂ ತಿಂತಾನೆ. 12 ಅಂತ ಜ್ಯೂಸ್ ಕುಡಿತಾ 12 ಗಂಟೆ ಹೊತ್ತಿಗೆ ಸಾಕು ಅಂತಾನೆ. ನಾಳೆ ಹೆಚ್ಚಾಗಿ ತಿಂತಾನೆ, ಆ ಮತ್ತೆ 2 ಲೋಟ ಕೊಡೋದು ಮತ್ತೆ ಕೊಡೋದು. ಈ ರೀತಿ ತಿಂದರೆ ಆರಾಮಾಗಿರ್ಬೋದು, ಆರೋಗ್ಯವೇ ಕೆಟ್ಟೋಗಿಬಿಡುತ್ತದೆ, ಅವ್ರ ಉಪಯೋಗ ಇಲ್ಲ. ಅದನ್ನು ನಾರ್ಮಲ್ ಆಗಿ ಉಪವಾಸ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಅದು ಒಂದು ಎಲ್ಲ ಮಾಡಿದಂತೂ ಭಾರಿ ಶ್ರೇಷ್ಠ. ಒಂದು ಮುಖ್ಯವಾದ ಕಥನೆ ಹೇಳ್ತಾರೆ ಬೃಹನ್ನಾರದೇ ಪುರಾಣದೊಳಗೆ. ಒಬ್ಬ ಗಂಡ ಹೆಂಡತಿ ಇದ್ರಂತೆ, ಅವ್ರಿಗೆ ಮಕ್ಕಳಿರೋದಿಲ್ಲ. ಭಾಳ ಕಷ್ಟಪಟ್ಟು ದೇವರನ್ನು ಪ್ರತ್ಯಕ್ಷ ಮಾಡ್ಕೋತಾರೆ, ದೇವರನ್ನು ಕೇಳ್ತಾರೆ, ದೇವರು ಹೇಳ್ತಾರೆ ನಿಮಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ರು. ಭಾಳ ದುಃಖ ಆಗೋಯ್ತು. ಮತ್ತೆ ತಪಸ್ಸು ಮಾಡ್ತಾರೆ, ತುಂಬ ದೀರ್ಘಕಾಲ ತಪಸ್ಸು ಮಾಡ್ತಾರೆ. ಆಗ ಗರುಡ ದೇವರು ಪ್ರತ್ಯಕ್ಷರಾಗ್ತಾರೆ. ಏನು ಅಂತ ಕೇಳ್ತಾರೆ, ಅವ ಮಗು ಆಗಬೇಕು. ಆಗ ಅವ್ರು ಹೇಳ್ತಾರೆ, ಹಾಗಿದ್ರೆ ದೀರ್ಘಾಯುಷಿಯಾದ ಒಬ್ಬ ದುಷ್ಟ ಮಗ ಬೇಕೋ, ಒಬ್ಬ ಸದ್ಗುಣವಂತನಾದ ಅಲ್ಪಾಯುಷಿ ಮಗ ಬೇಕು ಅಂತ ಕೇಳಿದ್ದಾರೆ. ನಮಗೆ ಅಲ್ಪಾಯುಷಿ ಆದರೂ ಪರವಾಗಿಲ್ಲ, ಗುಣವಂತ ಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ 12 ವರ್ಷ ಮಾತ್ರ ಬದುಕೋ ಮಗು ಹುಟ್ಟುತ್ತೆ ಅಂತ ಹೇಳ್ಬಿಟ್ರೆ, 12 ವರ್ಷ ಮಾತ್ರ ಬದುಕುತ್ತೆ ಅಂತ ಸರಿ ಅಂತ ಒಪ್ಕೊಂಡು ಮಗು ಹುಟ್ಟಿತು. ಅವ್ರೇನು ಮಾಡಿದ್ರು, 12 ವರ್ಷ ಬದುಕುತ್ತೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಏನು ಆಶ್ಚರ್ಯ, ಎಂಥ ತಂದೆ ತಾಯಿಗಳವರು, 12 ವರ್ಷಕ್ಕೆ ಸಕಲ ಶಾಸ್ತ್ರ ಪಾರಂಗತನ ಮಾಡಿಬಿಡ್ತಾರೆ. ಇದು ದೊಡ್ಡದು, 8 ವರ್ಷದೊಳಗೆ ಜ್ಞಾನ ಸಂಪಾದನೆ ಮಾಡಬೇಕು. ಇದು ತಂದೆ ತಾಯಿಗಳ ಕೆಲಸ ಅಂದರು. 12 ವರ್ಷದೊಳಗೆ ದೊಡ್ಡ ವಿದ್ವಾಂಸ ಅವರು ಹೇಳಿರ್ತಾರೆ ಋಷಿಗಳು, ಆ ಗರುಡದೇವರು. ಜಲಗಂಡದಿಂದ ಸಾಯ್ತಾನೆ, ನೀರೊಳಗೆ ಸಾಯ್ತಾನೆ ಅಂತ ಹೇಳಿ. ಹನ್ನೆರಡನೇ ವರ್ಷ ಬಂತು, ತುಂಬ ದಿವಸ ಆಗಿ, ಇನ್ನೇನು ಅವತ್ತು ದಿವಸ ಕಳೆದ್ರೆ ಮುಗಿದಾಗ ಲೆಕ್ಕ. ಮನೆ ಬಿಟ್ಟು ಹೋಗದಂತೆ ವರ್ಷ ಪೂರ್ತಿ ಮನೆಯಲ್ಲಿ ಕೂಸಿರ್ತಾರೆ ಪಾಪ. ಜಲಗಂಡ ಅಂತ ಹೇಳಿದ್ರಿಂದ ನೀರು ಹತ್ರ ಹೋದ ನೋಡ್ಕೊಂಡಿರ್ತಾರೆ ಹನ್ನೆರಡು ವರ್ಷಗಳ ಕಾಲ. ಅವತ್ತು ಪ್ರಾರಬ್ಧ ಹೇಗಿರ್ತದೆ ಭಗವತ್ ಸಂಕಲ್ಪ ಅಂದ್ರೆ, ಸ್ನೇಹಿತರು ಬರ್ತಾರೆ, ಮಗು ಬಾ ಈಜಾಳ ಅಂತ ಕರ್ಕೊಂಡು ಹೊರಟುಬಿಟ್ರು, ಅವರೆಲ್ಲ ಒಳಗಿರ್ತಾರೆ. ಆ ಕ್ಷಣಕ್ಕೆ ಹೊರಟವ್ರು, ಅದು 24 ತಾಸು ಯಾರು ಕಾಯೋದಿಲ್ಲ, ಹಿಂದೆ ಮುಂದೆ ಎಡಬಲದಿ ಒಳಹೊರ ಹಿಂದಿ ರೇಷನು ಕಾದಾಗ ಯಾರು ಕಾಯ್ತಾರೆ. ಅವ್ರು ಒಳಗಿದ್ದು ಕರ್ಕೊಂಡು ಹೋಗ್ಬಿಟ್ರು, ಸೀದಾ ನೀರು ಹಾಡಿದ ಉಡ್ದವ್ರು ಎದ್ರು ಹೇಳಲೇ ಇಲ್ಲ, ಕತೆ ಮುಗಿದು ಸತ್ಯ ಹೋಗ್ಬಿಟ್ಟ. ನೋಡ್ತಾರೆ ಹೆಣ ಭಾರಿ ದುಃಖ, ಗೊತ್ತಾಯ್ತು ಇಬ್ಬರು ಬರ್ತಾರೆ, ಅಳ್ತಾರೆ ಅಳ್ತಾರೆ ಅಳ್ತಾರೆ, ಹೇಳೋದಕ್ಕೆ ಸಾಧ್ಯ ಇಲ್ಲ, ಸಂಸ್ಕಾರ ಮಾಡೋಕ್ಕೂ ಬಿಡಬಲ್ರು ಅದನ್ನು. ಅಷ್ಟು ಪ್ರೀತಿಯಿಂದ ಬೆಳೆಸಿದ ಮಗು, ಬಹಳ ದೊಡ್ಡ ವಿದ್ವಾಂಸ ಬೇರೆ ಮಾಡಿಬಿಟ್ಟಿದ್ದಾರೆ, ಹೇಗೆ ಬಿಟ್ಟಿರೋದು ಅಂತ ಅಳತಾ ಕೂತ್ಬಿಡ್ತಾರೆ, ಯಾರು ಕರೆದು ಎದ್ದೇಳೋದೇ ಇಲ್ಲ. ಆಗ ಮಳೆ ಶುರುವಾಗುತ್ತೆ, ಏಕಪ್ರಕಾರ ಮಳೆ ಹೊಡೆಯುತ್ತೆ. ಒಂದು ದಿವಸ ಆಯ್ತು, ಎರಡು ದಿವಸ ಆಯಿತು, ಮೂರು ದಿವಸ ಆಯಿತು, 15 ದಿವಸ ಆಯಿತು, 20 ದಿವಸ ಆಯಿತು, ತಿಂಗಳು ಆಯಿತು, ಕೂತ್ ಜಾಗ ಬಿಟ್ಟು ಎದ್ದಿಲ್ಲ ಅವರು, ಬರೀ ಅಳುತ್ತಿದ್ದಾರೆ, ಉಪವಾಸ ಕೂತ್ಬಿಟ್ಟಿದ್ದಾರೆ. ಮೂರು ಒಂದು ತಿಂಗಳು ಮುಗಿತೋ ಇಲ್ಲೋ, ದೇವ್ರ ಪ್ರತ್ಯಕ್ಷನಾದ ನೋಡ್ಕೊಳ್ಳಿಕ್ಕೆ ಸತ್ತು ಮಗು ಬದುಕೋಗ್ಬಿಡ್ತು. ಆ ಎದ್ದು ಕೂತಿದೆ ಮಗು, ಯಾತಕ್ಕೆ ಅಂತ ಕೇಳಿದರೆ, ಇದು ದೊಡ್ಡ ತಪಸ್ಸು ಮಾಡಿದ್ರಿ, ಅದಕ್ಕೆ ನಿಮ್ಮ ಮಗು ಬಯಸಿಕೊಟ್ಟೆ ಅಂತ ಭಗವಂತ ಹೇಳಿಬಿಟ್ಟು. ಏನು ಮಾಡಿದ್ವಿ ಸುಮ್ಮನೆ ಅಳತಾ ಕೂತಿದ್ದೀವಿ ಅಂತ ಕೇಳಿದರೆ, ಅಳತಾ ಕೂತಿದ್ದೀರಿ, ಒಂದು ತಿಂಗಳು ಹತ್ತಿದ್ದೀರಿ, ಏನೂ ತಿಂದಿಲ್ಲ, ಉಪವಾಸ ಮಾಡಿದ ಪುಣ್ಯ ಬಂತು. ಬರೀ ಮಳೆ ಮೈ ಮೇಲೆ ಸುರಿತಾ ಇದೆ, ಸ್ನಾನ ಮಾಡಿದ ಪುಣ್ಯ, 24 ತಾಸು ಸ್ನಾನ, ಅಧಿಕ ಮಾಸ ಅದು. ಶುರುವಾಗಿ ಎಂದು ಅಳ್ಳಕ್ಕೆ ಶುರು ಮಾಡಿದ್ರೆ ಅಧಿಕ ಮಾಸ ಬಂದಿತ್ತು ಅವತ್ತು, ಎಂದು ಮುಗಿತು ಅಧಿಕ ಮಾಸ ಮುಗಿತು. 30 ದಿವಸನೂ ನೀವು ಉಪವಾಸ ಮಾಡಿದಿರಿ, 30 ದಿವಸನೂ ಸ್ನಾನ ಮಾಡಿದಿರಿ, ಆ ಪುಣ್ಯದಿಂದ ಮಗು ಬದುಕಿದೆ ಅಂತ. ಈ ಕಥೆ ಕೇಳಿಬಿಟ್ರೆ ಅಧಿಕ ಮಾಸದಲ್ಲಿ ಮೊದಲು ಉಪವಾಸ ಮಾಡಲು ಶುರು ಮಾಡ್ತಾರೆ. ಯಾಕೆ ಮಕ್ಕಳ ಕ್ಷೇಮವನ್ನು ಚಿಂತಿಸ್ತಕ್ಕಂಥ ವ್ರತ ಅಧಿಕ ಮಾಸದ ವ್ರತ. ಯಾರು ಅಧಿಕ ಮಾಸದೊಳಗೆ ಈ ರೀತಿ ಮಾಡ್ತಾರೋ ಅವರ ಸಂತತಿ ಸುರಕ್ಷಿತವಾಗಿರುತ್ತೆ, ಅಷ್ಟೇ ಅಲ್ಲ ಯೋಗ್ಯ ಸಂತತಿಯಾಗುತ್ತೆ, ಸುಖವಾಗಿ ಬದುಕ್ತಕ್ಕಂಥ ಮಕ್ಕಳು ಹುಡುತಾರೆ, ಲೋಕೋಪಕಾರಕರ ಹುಡುತ್ತಾ. ಆ ಕಥೆಯನ್ನು ಭಾಳ ಬೆಳೀತಾ ಹೋಗುತ್ತೆ, ಅದೆಲ್ಲ ಹೇಳೋದಿಲ್ಲ, ಒಂದು ಭಾಗ ಅಷ್ಟೇ. ಬೇಕಾದ್ರೆ ಕ್ಯಾಸೆಟ್ ಇದೆ, ಆ ಅಧಿಕ ಮಾಸದಲ್ಲೂ ಪದ್ಮಪುರಾಣದಲ್ಲೂ ಎರಡು ಕ ಬುರನಾರದೇ ಪುರಾಣದಲ್ಲೂ ಅಧಿಕ ಮಾಸ ಮಹಾತ್ಮ್ಯ ಇದೆ, ಪದ್ಮಪುರಾಣ ಅಧಿಕ ಮಾಸ ಮಹಾತ್ಮ್ಯ ಇದೆ. ಅಪೂರ್ವ ಕಥೆಗಳನ್ನು ಹೇಳಿಬಿಟ್ಟು ಭಗವಂತನ ಆರಾಧನೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಈ ಕಾರ್ಯಕ್ರಮಕ್ಕೋಸ್ಕರವಾಗಿಯೇ CD ಮಾಡಿದೆ, MP3 CD ಭಾಳ ಕಡಿಮೆ ಬೆಲೆ ಇಟ್ಟಿದೆ, ಬರೀ 20 ರೂಪಾಯಿ CD ಬೆಲೆನೇ ಅಷ್ಟಾಗುತ್ತೆ. ಯಾರು ಬೇಕಾದ್ರೂ ತೊಗೊಳ್ಬಹುದು, ಸುಮಾರು ಮೂರು ಗಂಟೆ ಹೊತ್ತದಲ್ಲಿ ಕೇಳಬಹುದು. ಆ CD ತೊಗೊಳ್ಳಿ ಅಂತ ಹೇಳೋದಕ್ಕೆ ಚಾಲೆ ಹೇಳಲಿಲ್ಲ, ಅಧಿಕ ಮಾಸದ ಮಹತ್ವ ಅಷ್ಟು ದೊಡ್ಡದಿರೋದ್ರಿಂದ ನಾವು ಖಂಡಿತವಾಗಿ ಅಧಿಕ ಮಾಸದ ಏನಾದರೂ ಮಾಡಕ್ಕೆ ಪ್ರಯತ್ನ ಪಡಬೇಕು. ದೇವರು ದೀಪ ಹಚ್ಚಿಡ್ತಾರಲ್ಲ, ಎಕ್ಸ್ಟ್ರಾ ದೀಪ ಹಚ್ಚಿಡಿ, ಒಂದು ತಿಂಗಳು ಹಾಗೆ ಅಖಂಡ ದೀಪ ಇರಬೇಕು, ಆರಬಾರದು ದೇವರು ಮುಂದೆ. ಆ ರೀತಿ ನೋಡಿಕೊಳ್ಳಿ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ, ರಾಘವೇಂದ್ರ ಸ್ತೋತ್ರದಲ್ಲಿ ಕೇಳಿರ್ತೇವೆ. ಎರಡು ಪರ್ಪಸ್ಸು, ಒಂದು ಮಗ ಪುತ್ರಲಾಭ ಬರುತ್ತೆ, ಜ್ಞಾನ ಸಂಪಾದನೆಯಾಗಿ. ದೇವರು ದೀಪ ಅಂದರೆ ಜ್ಞಾನದ ಸಂಕೇತ ಅಂತೂ ಅಧಿಕ ಮಾಸದ ಮಹತ್ವ ಬಹಳ ಅಪೂರ್ವವಾದಂಥ ಮಹತ್ವ. ಅಂಥ ಮಾಸ ನಮಗೆ ಈಗಾಗಲೇ 15 ದಿವಸ ಕಳೀತು, ಹುಣ್ಣಿಮೆ ಆಯ್ತಲ್ಲ, ಇನ್ನು 15 ದಿವಸ ನಮಗಿದೆ, ಅದ್ರಲ್ಲಿ ಬೇಕಾದಷ್ಟು ಮಾಡಕ್ಕೆ ಬರುತ್ತೆ. ಆದರೆ 5 ದಿವಸ ಭಾಳ ಶ್ರೇಷ್ಠ ಅಂತ ಹೇಳಿದೆ, ಹುಣ್ಣಿಮೆ ಅಮಾವಾಸ್ಯೆ ದ್ವಾದಶಿ ವೈಧೃತಿ ವ್ಯತಿಪಾಕ ಇರತಕ್ಕಂಥ 5 ದಿವಸಗಳು ಭಾರಿ ಶ್ರೇಷ್ಠ. ಇನ್ನೂ 2 ಯೋಗ ಅಂಥದ್ದಿದೆ, ಮುಂದಿನ ಗುರುವಾರ ಒಂದು ಯೋಗ ಇದೆ, ಅಮಾವಾಸ್ಯೆ ಅಂತೂ ಇದ್ದೇ ಇದೆ. ಅವತ್ತು ಉಪವಾಸರು ಮಾಡಬಹುದು, ಬೇರೆ ಯಾವುದೇ ಕೆಲಸ ಮಾಡಿದರೂ ಅಕ್ಷಯವಾಗತಕ್ಕದ್ದು. ಅಧಿಕ ಮಾಸ ಪೂರ್ತಿಯ ಪುಣ್ಯ ಇದೆ, ಅವು ಸ್ಪೆಷಲ್ ಡೇಸ್ ಅಂತ ಅದು ಕರಬೇಕು ಅಂತ. ಇವತ್ತು ಹುಣ್ಣಿಮೆ, ಹುಣ್ಣಿಮೆನೂ ಬಹಳ ಶ್ರೇಷ್ಠವಾದಂಥ ಪರ್ವಕಾಲ ಇದು, ಅಧಿಕ ಮಾಸದ ಹಿರಿಮೆ. ಆ ರೀತಿ ಮಾಡಿದಾಗ ಭಗವಂತ ಕಣ್ಣಿಗೆವೆ ಎಂದದಲ್ಲಿ ಹೇಗೋ ಹಾಗೆ ನಮ್ಮನ್ನು ಕಾಪಾಡ್ತಾನೆ. ಪುಣ್ಯ ಫಲವೀ ಬಂದದಲ್ಲಿ ಅವರು ಮಾಡಿದ ಪುಣ್ಯ ಅಂತ ಅವರಿಗೆ ಗೊತ್ತಿಲ್ಲ, ಬಗು ಬಂದು ಕೂತ್ಕೊಂಡ್ಬಿಡ್ತು. ಎಷ್ಟು ಆಶ್ಚರ್ಯ, ಹುಡುಕಿದ ಮತ್ತೆ 100 ವರ್ಷ ಅಂತ ಆಮೇಲೆ ಆಯುಷ್ಯ ಯೋಚನೆಯೇ ಇಲ್ಲ, ಸುಮ್ಮನೆ ಬದುಕಲಿಲ್ಲ, ಅದು ದೀರ್ಘಾಯುಷ್ಯ ಪೂರ್ಣಾಯುಷ್ಯ ಬದುಕ್ತಾನೆ ಅದು. ಇಂಥ ಸಿದ್ಧಿ ಅವರಿಗೆ ಅನ್ನೋಯಿಂಗ್ಲಿ ಹೇಗೆ ಬಂತಲ್ಲ. ಪುಣ್ಯ ಫಲವೀ ಬಂದದಲ್ಲಿ ನುಡಿ ವೆಣ್ಣಿ ನಾನ್ ಮಾಂಡದೋಳು ಲಕ್ಷ್ಮಣ ನನ್ನ ನೊದಗುವ ಭಕ್ತರ ವಸರ ಕಮರ ಗಣ ಸಹಿತ. ತಾನೊಬ್ಬನೇ ಬರೋದಿಲ್ಲ, ಎಲ್ಲ ದೇವತೆಗಳ ಗುಪ್ತರ ಸಮೇತ ಬಂದುಬಿಡ್ತಾನಂತೆ ದೇವರು. ಇಷ್ಟು ಹೇಳಿ ಕೊಟ್ಟುದನು ಕೈಗೊಂಬ ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನೊಳು ಹೊರಿಸಿದವರೊಳು ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುನಿಯ ನುಣಿಸಿದ ಮುರಿದ ನಹಿತರನು. ದೇವರು ಕೊಟ್ಟೋದನು ಕೈಗೊಂಬ, ಏನು ಕೊಡ್ತೇವೆ ತಗೊಂಡ್ಬಿಡ್ತಾನೆ. ಅರೆಕ್ಷಣ ಬಿಟ್ಟಗಲ ತನ್ನವರ, ಒಂದು ಅರೆಕ್ಷಣನೂ ಬಿಟ್ಟಗಲಿರಲಿಲ್ಲ. ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ದುರಿತಗಳು ಬರದಂತೆ ಓಡಿಸಿಬಿಡ್ತಾನೆ. ಬೆಟ್ಟ ಬೆನ್ನೊಳು ಹೊರಿಸಿದವರೊಳು ಸಿಟ್ಟು ಮಾಡಿದನೇನು ಹರಿ. ಕೂರು ರೂಪದಿಂದ ಮಂದರ ಪರ್ವತ ಹೊರತಾನೆ ಭಗವಂತ. ಏನು ಮಾಡಿದ್ದಾಗ ಕಂಗೆಟ್ಟ ಸುರರಿಗೆ ಸುಧಿಯ ನುಣಿಸಿದ ಮುರಿದ ನಹಿತರನು. ದೇವತೆಗಳಿಗೆ ಅಮೃತ ಸಿಗಾಗ ಮಾಡ್ತಾನೆ, ಅಸುರರಿಗೆ ಸಿಗದಂತೆ ಮಾಡ್ತಾನೆ. ಇದು ದೇವರ ಕಾರುಣ್ಯ. ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನಂಗ್ರಿ ಕಮಲವ ನಂಬಿ ಸುಧಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದಧಿಯು. ಪರಮಾತ್ಮ ತನ್ನವರು ಮಾಡಿದ ಅಪರಾಧಗಳ ಎಣಿಸದಲೆ ಕಾಯುವ ಸರ್ವಕಾಮನನು. ಪರಮಾತ್ಮನನ್ನು ಕೊಂಡಾಡ್ತಾರೆ, ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಂದ. ಪರಮಾತ್ಮ ನಿರ್ದೋಷ, ಇದು ದೇವರ ಇನ್ನೊಂದು ಮುಖ. ಪರಮಾತ್ಮ ನಿರ್ದೋಷ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಕರುಣ ಮಹೋದಧಿ, ಕರುಣ ದೊಡ್ಡ ಸಾಗರ, ಕರುಣಾಳು, ಕರುಣಾಸಾಗರ, ಕರುಣೆಯ ಮಹಾಸಾಗರ ಅಂತ ಪರಮಾತ್ಮ ತನ್ನವರನ್ನು ಸದಾ ಕಾಯ್ಕೊಂಡಿರ್ತಾನೆ. ತನ್ನವರು ಮಾಡಿದ ಅಪರಾಧಗಳ ನೋಡದಲೇ ಸಲಹುವ ಸರ್ವಕಾಮದನು, ಅವರ ತಪ್ಪುಗಳನ್ನು ಕ್ಷಮಿಸಿ ಕೇಳಿದ್ದನ್ನೆಲ್ಲ ಕೊಟ್ಟು ಉದ್ಧಾರ ಮಾಡ್ತಾನಾದ್ರಿಂದ ದೇವರ ಬಗ್ಗೆ ದೋಷವನ್ನು ಚಿಂತನೆ ಮಾಡಬೇಡಿ. ತುಂಬ ದೊಡ್ಡ ವ್ಯಕ್ತಿ, ಯಾವುದೋ ಕಾರಣಕ್ಕೆ ಆರೋಗ್ಯ ಸರಿಯಿಲ್ಲ, ಈ ಕಣ್ಣು ಐ ಸ್ಪೆಷಲಿಸ್ಟ್ ಪಾಪ, ತನ್ನ ಕಣ್ಣೆ ಆಪರೇಷನ್ ಮಾಡ್ಕೊಳ್ಳೋದು ಬರೋದಿನವು. ಜಗತ್ತಿನ ಯಾವ ಐ ಸ್ಪೆಷಲಿಸ್ಟು ಕೂಡ ತನ್ನ ಕಣ್ಣು ಆಪರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕಣ್ಣು ಕಡ್ಕೊಳ್ಳೋಕೆ ಬರ್ತದೆ ಹೊರತು ಮಾಡೋಕ್ಕೆ ಬರೋದಿಲ್ಲ. ಹಾರ್ಟ್ ಸ್ಪೆಷಲಿಸ್ಟ್ ತನ್ನ ಹಾರ್ಟ್ ಆಪರೇಷನ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಇವತ್ತು ದೇವರು ಎಂಥ ಮಹಾನುಭಾವ ಅಂದರೆ ಒಂದು ದೋಷದ ಹೆಸರೇ ಇಲ್ಲ. ತನ್ನವರನ್ನು ಕಾಯ್ಕೊಂಡಿರೋದೇ ಭಗವಂತನ, ಬೇರೆ ಕೆಲಸ ದೇವರಿಗಿಲ್ಲವಂತೆ, ತನ್ನ ಕೆಲಸ ದೇವರಿಗಿಲ್ಲ, ಪರಿಪೂರ್ಣನೇ ಕೆಲಸ ಏನಿರುತ್ತೆ, ನಮ್ಮನ್ನು ಕಾಯೋದಂದೇ ಕೆಲಸ. ಜಗದ್ರಕ್ಷಾ ಕೇವಲೋದ್ಯೋಗಿನ ಅನಿಶಂ, ಇದು ದೇವರ ವೈಭವ. ಇನ್ನು ದೇವರು ನಮ್ಮ ಕಲ್ಯಾಣಕ್ಕೋಸ್ಕರ ಏನು ಮಾಡಿದ್ದಾನೆ, ಮೀನ ಕೂರ್ಮ ವರಾಹ ನರ ಪಂಚಾನನ ಅತುಳ ಶೌರ್ಯ ವಾಮನ ಅಷ್ಟೇ ಅಲ್ಲ, ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯಿತ ಸುಜನರನ್ನು. ಭಗವಂತ 10 ಅವತಾರಗಳನ್ನು ವರ್ಣನೆ ಮಾಡಿದ್ದು ದಾಸರು ವರ್ಣನೆ ಮಾಡಿದ, ಮೀನ ಕೂರ್ಮ ವರಾಹ ನರ ಪಂಚಾನನ ನರಸಿಂಹ ಅತುಳ ಶೌರ್ಯ ವಾಮನ ರೇಣುಕಾತ್ಮಜ ಸಾಕ್ಷಾತ್ ಪರಶುರಾಮದೇವರು, ರಾವಣಾದಿ ನಿಶಾಚರ ಧ್ವಂಸಿ ರಾಮದೇವರು, ರೇಣುಕಾಸುರ ಮಥನ ಕೃಷ್ಣ, ಮುಂದೆ ತ್ರಿಪುರರ ಹಾನಿಗೈಸಿದ ನಿಪುಣ ಬುದ್ಧ, ಕಲಿಮುಖ ದಾನವರ ಸಂಹರಿಸಿ ಕಲ್ಕಿ ಧರ್ಮದಿ ಕಾಯ್ದ ಸುಕಲ ಸುಜನರನ್ನು. ಭಗವಂತ ಕಾಪಾಡ್ತಾ ಇದ್ದಾನೆ, ಅವತಾರ ಮಾಡ್ತಾನೆ ಎಂಬ ಕಾರಣಕ್ಕೂ ದೇವರು ದೊಡ್ಡವನು. ಡಾಕ್ಟ್ರು ಭಾರಿ ದೊಡ್ಡವರು ಕರೆದ ಮನೆಗೆ ಬರ್ತಾರೆ ಅಂದರೆ ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ದೇವರು ಎಲ್ಲಿಯ ವೈಕುಂಠ, ಎಲ್ಲಿಯ ನಮ್ಮ ಇದು, ಇಲ್ಲಿ ಬಂದು ಅನುಕಾರ ಅನುಗ್ರಹ ಮಾಡ್ತಾರೆ ಅಂದರೆ ಭಾರಿ ಕರುಣ. ಅಂದರೆ ಅವತಾರವು ಕರುಣೆಯ ಸಂಕೇತ ಯಾತಕ್ಕೆ ಅಂದರೆ ಆತನ ವೈಭವ ನೋಡಿದವರಿಗೆ ನಮ್ಮಂಥವ್ರ ಹತ್ರ ಬಂದು ಹೀಗಿರ್ತಾನೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ದೇವ್ರು ಮಾಡ್ತಾನೆ. ಶ್ರೀ ಮನೋಹರ ಶಮಲ ವರ್ಜಿತ ಒಳ್ಳೆ ಕಾಮಿತ ಪ್ರದ ಶಬಲ ಚರಣ್ಯ ಶಾಶ್ವತ ಸರ್ಕಾರಾಕ್ಷತಕ ತಾಮಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲನು ಈ ಮಹಿಯೊಳ ಅವತರಿಸಿ ಧರ್ಮದಿ ಸಕಲರ ಸುಜನರ ಕಾಯ್ದೆ ಹೊರತು ವರ್ಣನೆ ಮಾಡಿದ್ದ ಕಾಯ್ದ ಸಕಲ ಸುಜನರನ್ನು. ಕೊನೆಯ ಪದ್ಯ 31ನೇ ಪದ್ಯ, ಶ್ರೀ ಮನೋರಮ ಅಂತ ಒಂದು ಪಾಠ, ಶ್ರೀ ಮನೋಹರ ಅಂತ ಇನ್ನೊಂದು ಪಾಠ. ಶ್ರೀ ಮನೋರಮ ಶಮಲವರ್ಜಿತ ಕಾಮಿತಪ್ರದ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷಸಖ ತಾಮಸನ್ನುತ ಸಕಲ ಗುಣಗಣ ಧಾಮ ಜಗನ್ನಾಥ ವಿಠಲ ಈ ಮಹಿಯೊಳ ಅವತರಿಸಿ ಕಾಯ್ದ ಸಕಲ ಸುಜನರನ್ನು. ಕೊನೆಯ ಪದ್ಯದಲ್ಲಿ ದೇವರ ಗುಣಗಳನ್ನು ವರ್ಣನೆ ಮಾಡ್ತಾರೆ. ಶ್ರೀ ಮನೋಹರ ಇದನ್ನು ಯಾರೋ ಗತಿಯಿಲ್ಲ ಅಂತ ಕಾಣುತ್ತೆ, ಪಾಪ ಕಂಡವರು ಸೇವೆ ಮಾಡಿಕೊಂಡು ಮಾಡಿ ದೇವರು ದುಡ್ಕೊಂಡ್ಬಿಡಬೇಡಿ. ಮಹಾಲಕ್ಷ್ಮಿಯ ಪತಿ ಭಗವಂತ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮ ಶಮಲವರ್ಜಿತ ಒಂದು ದೋಷವೂ ಭಗವಂತನಲ್ಲಿಲ್ಲ. ಕಾಮಿತಪ್ರದ ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಶಬಲ ಶರಣ್ಯ ಶಾಶ್ವತ ಚರ್ಕರಾಕ್ಷಸಕ ಶಬಲ ಅಂದರೆ ಭಗವಂತ ನಮ್ಮ ಹೃದಯದಲ್ಲಿಟ್ಟಿದ್ದ ರೂಪಕ್ಕೆ ಶಬಲ ಅಂತ ಕರೀತಾರೆ. ಶ್ಯಾಮ ಅಂತ ಹೇಳಿದರೆ ಹೃದಯಸ್ಥ ರೂಪ, ಶಬಲ ಅಂದರೆ ವಿಶ್ವರೂಪ. ಶ್ಯಾಮ ಶಬಲ ಶರಣ್ಯ ಶಾಶ್ವತ ಚರ್ಕರಾಕ್ಷಸಃ, ಚರ್ಕರಾಕ್ಷರು ಅಂದರೆ ಸೂಕ್ಷ್ಮದೃಷ್ಟಿಯ ಮುನಿಗಳು, ಅಂಥ ಮುನಿಗಳಿಗೆ ಅತ್ಯಂತ ಪ್ರಿಯನಾದವನು ಭಗವಂತ. ಸಾಮ ಸನ್ನುತ ಸಾಮಾದಿ ವೇದಗಳಿಂದ ನೂತನಾದವನು ಅಂಥ ಜಗನ್ನಾಥ ವಿಠಲ ಈ ಮಹಿಯೊಳಗೆ ಅವತಾರವನ್ನು ಮಾಡಿ ಎಲ್ಲ ಜನಗಳನ್ನು ಧರ್ಮದಿಂದ ಕಾಪಾಡ್ತಾನೆ, ಸತ್ಯದನ್ನು ಕಾಪಾಡ್ತಾ ಇದ್ದಾನೆ. ಇವೆಲ್ಲವೂ ಕರುಣೆಯ ಅನೇಕ ಮುಖಗಳಾದ್ದರಿಂದ ಇಂಥ ಶ್ರೀಹರಿಯನ್ನು ನಂಬಿ ನಾವು ಬದುಕಬೇಕು. ಈ ಕರುಣಾಸಂಧಿಗೆ ಸ್ಫೂರ್ತಿ ಕೊಟ್ಟಂಥ ಪದ ಯಾವುದು ದಾಸರಿಗೆ ಅಂದರೆ ದ್ವಾದಶ ಸ್ತೋತ್ರ. ಅವನ ಶ್ರೀಪತಿ ರಪ್ರತಿರಧಿಕೆ ಶಾದಿ ಭವಾದೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇಕೆ ದಿಜಿದಾಂತಪ್ರದ ಚಕ್ರಧರ ಗದಾ ಯುಗ್ವರ ಬಾಹೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇಕೆ. ದ್ವಾದಶಸ್ತೋತ್ರದ ಅಧ್ಯಾಯ ಪೂರ್ತಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇ, ದೇವರನ್ನು ಕರುಣಾಪೂರ್ಣ ಕರುಣಾಪೂರ್ಣ ಅಂತ ವರ್ಣನೆ ಮಾಡ್ತಾ ಹೋದಂತೆ ದೇವರು ಕರುಣೆಯಿಂದ ನಮ್ಮನ್ನು ಕಾಪಾಡಿರುತ್ತಾರೆ. ಜಗನ್ನಾಥದಾಸರು ಆಚಾರ್ಯರು ಇಡೀ ಒಂದು ಅಧ್ಯಾಯ ಪೂರ್ತಿ ಕರುಣಾಪೂರ್ಣ ಕರುಣಾಪೂರ್ಣ ಅಂತ ಹೇಳಿದರೆ ಜಗನ್ನಾಥದಾಸರು ಸಂಧಿ ಪೂರ್ತಿ ಕರುಣಾ ಸಂಧಿ ವರ್ಣನೆ ಮಾಡ್ತಾರೆ. ಅಂದರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳೇ ದಾಸ ಸಾಹಿತ್ಯದ ಜೀವಾಳ, ಅದರ ಹಿನ್ನೆಲೆಯಲ್ಲಿ ಹರಿದಾಸ ಸಾಹಿತ್ಯ ಬಂದಿರೋದು. ದ್ವಾದಶ ಸ್ತೋತ್ರದ ರಾಗ ತಾಳ ಅರ್ಥ ವೈಭವ ದಶಾವತಾರ, ಕೇಶವನಾಮ ಎಲ್ಲವೂ ದ್ವಾದಶ ಸ್ತೋತ್ರದ ಮೂಲವೇ. ಆ ದ್ವಾದಶ ಸ್ತೋತ್ರದ ಹಿನ್ನೆಲೆ ಹರಿದಾಸ ಸಾಹಿತ್ಯ ಬಂದಿದೆ. ಕರುಣಾಸಂಧಿಗೂ ಅದೇ ಮೂಲವಾಗಿದೆ. ಅದನ್ನು ವಿಸ್ತಾರ ಮಾಡಿ ಹರಿದಾಸರು ಜಗನ್ನಾಥದಾಸರು ಕೊಂಡಾಡಿದ್ದಾರೆ. ಅಂತ ದೇವರನ್ನು ನಾವು ಆರಾಧನೆ ಮಾಡ್ತಿದ್ರೆ ಯಥಾಯಥಾ ಉಪಾಸತೆ ತಥೈವ ಭವತಿ. ದೇವರನ್ನ ಕರುಣಾನು ಕರುಣ ಅಂತ ಉಪಾಸನೆ ಮಾಡಿದರೆ ಅನುಗ್ರಹ ಮಾಡ್ತಾನಂತೆ. ದೇವರು ಅನ್ಯಾಯ ಮಾಡಿದ, ದೇವರಿಗೆ ಕಣ್ಣಿಲ್ಲ, ದೇವರು ಹಾಗೆ ಮಾಡಿದ ಬೈಕೋತಾ ಇದ್ರೆ ನಾಚನೆ ಮಾಡ್ತಾನೆ. ಕೆಲವರು ಯಾವಾಗಲೂ ಕೊರಗೋದು, ಎಂಥ ಅನುಕೂಲ ಮಾಡಿಕೊಟ್ಟಿರಲಿ ಇನ್ನೂ ಕೊರಗ್ತಾನೆ ಇರ್ತಾನೆ. ಕೆಲವರು ಎಂಥವ್ರು ಗೊತ್ತಾ ಏನೂ ಇಲ್ಲ ಇದ್ದಿದ್ದೇ ಸಾಕು. ಅದು ಅಂತಹ ಸ್ವಭಾವ ಕೆಲವರು, ಮನೇಲಿ ಏನೂ ಇರೋದಿಲ್ಲ, ಇಷ್ಟಿದೆಯಲ್ಲ ಎಷ್ಟು ಪುಣ್ಯವಂತರು ನಾವು, ಎಲ್ಲ ಇದೆ. ದರಿದ್ರ ಅಂತ ಮತ್ತೆ ಬೈಯೋದೇ ಇದೆ, ಕರೆಂಟ್ ಇದೆ ಕರೆಂಟ್ ಬೈಯೋದು, ನೀರಿದೆ ಅನ್ನೂ ಬೈಯೋದು, ಪ್ರತಿಯೊಂದನ್ನು ಬೈಯೋದು, ತಟ್ಟೆ ಇದ್ರೆ ಅನ್ನೂ ಬೈಯೋದು, ತಟ್ಟೆ ತೊಳಿಬೇಕಲ್ಲ, ಎಲೆ ಇದ್ರೆ ಒಂದು ಬಿದ್ದರೆ ಅನ್ನೂ ಬೈಯೋದು, ಮತ್ತೆ ಅದು ಮಣ್ಣು ತಿಂದರೆ ಇನ್ನೇನು ಮಾಡ್ತಾನೆ. ಹಾಗಿದ್ರೆ ತಟ್ಟೆ ಕೊಟ್ಟರು ಸಾಲದು, ಎಲೆ ಕೊಟ್ಟರು ಸಾಲದು, ಏರು ಕೊಟ್ಟರು ಸಾಲದು, ಮಣ್ಣು ತಿನ್ನಬೇಕು, ಇನ್ನೇನು ಮಾಡೋಕ್ಕಾಗತ್ತೆ. ತೃಪ್ತಿ ಬಹಳ ಮುಖ್ಯ ಮನುಷ್ಯ. ಇದನ್ನು ಆ ದೇವರು ನಮ್ಮನ್ನು ಇಷ್ಟಿಟ್ಟಿದ್ದಾರೆ. ಬೇರೆಯವರು ನೋಡಿ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಜನಗಳು. ಒಂದು ಹೊತ್ತಿನ ಊಟಕ್ಕೆ ಒಂದು ಮನೆ ಹೋಗಿದ್ದೆ, ಒಬ್ಬ ವಿದ್ವಾಂಸರ ಮನೆಗೆ. ಪಾಪ ನೋಡಿದರೆ ಪರಮಾಶ್ಚರ್ಯವಾಗುತ್ತೆ. ಗಂಡ ಹೆಂಡತಿ ಮುದುಕರು, ಪಾಪ 80 ವರ್ಷದ ಮೇಲಿದ್ದಾರೆ. ಅವರು ಮನೆಯಲ್ಲಿ ಇದ್ದಾರೆ, ಒಳಗೆ ಬಾತ್ರೂಮ್ ಇಲ್ಲ, ನಾನು ಎನ್ಬಿಟ್ಕೊಳ್ಳಿ ಮನೆ ಹೊರಗೆ ಸ್ನಾನ ಮಾಡಬೇಕು. ತುಂಬ ಆಚಾರ ಬಂತು, ಮನೆ ಹೊರಗೆ ಸ್ನಾನ ಮಾಡಬೇಕು, ಒಳಗೆ ಬಾತ್ರೂಮೇ ಇಲ್ಲ. ಫಸ್ಟ್ ಎರಡನೇದಾಗಿ ಊಟಕ್ಕೆ ಅಂತ ಕೂತಿದ್ದರೆ ಮೇಲಿಂದ ಮಣ್ಣು ಬೀಳ್ತಾ ಇದೆ, ಅಷ್ಟು ಹಳೆ ಮನೆ. ಇಬ್ಬರಿಗೂ ಗಂಡನಿಗೆ ಕಣ್ಣೇ ಕಾಣೋದಿಲ್ಲ, ಹೆಂಡತಿ ಒಬ್ಬರು ಎಲ್ಲ ನೋಡ್ಕೋಬೇಕು. ಅವ್ರು ಹೇಗಿದ್ದೀರಿ ಅಂತ ಕೇಳಿದರೆ ದೇವರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೋಡಂತೆ, ಇವ್ರು ಎ ಸಿ ರೂಮ್ನಲ್ಲಿ ಇದ್ದು ಕೊರಗ್ತಿರ್ತಾರೆ, ಅಯ್ಯೋ ದೇವರು ಹಾಳಾಗೋಗ ಏನು ಮಾಡಿದ್ದಾರೆ ಅಂತ ಹೇಳಿ. ದೇವರು ಭಾರಿ ಚೆನ್ನಾಗಿಟ್ಟಿದ್ದಾರೆ ನಮ್ಮನ್ನು. ಏನಿಟ್ಟಿದ್ದಾರೆ ಅಂದರೆ ಇಬ್ಬರು ಮಕ್ಕಳು, ಇಬ್ಬರು ಸುಧಾ ಪಂಡಿತರಾಗಿದ್ದಾರೆ, ಸಾಲದ ಇನ್ನೇನು ಬೇಕು ಅಂತ ಹೇಳಿ. ದೇವರು ಹೇಗೆ ನೋಡ್ತಾರೆ ಯೋಚನೆ ಮಾಡಬೇಕು. ಎಷ್ಟೋ ಜನ ಈ ಊಟಕ್ಕೆ ಕೂತ ಮಣ್ಣು ಬೀಳುತ್ತೆ ಅಂದರೆ ಅವಾಗ ಊಟಕ್ಕೆ ಕೂತಿದ್ದೀವಿ, ಎಲ್ಲವೂ ಮಣ್ಣು ಬೀಳ್ತಾ ಇದೆ ಪಾಪ, ನಮಗೆ ಬೀಳುತ್ತಾ ಯೋಚನೆ ಮಾಡ್ತಾರೆ, ದಿವಸ ಅಂತ ತಿಂತಾರೆ ಪಾಪ, ನಮಗೇನು ದುಃಖ ಇಲ್ಲ ಅಂತ ಹೇಳ್ತಾರೆ. ಏನೋ ಕಷ್ಟದಲ್ಲಿದ್ದಾರೆ, ಸ್ವಲ್ಪ ದುಡ್ಡಿನ ದರ್ಶನ ಕೊಟ್ಟರೆ ಇನ್ನು ಸ್ವಲ್ಪ ಸೇರಿ ಕಾಗದ ಕೊಡ್ತಾರೆ, ಯೋಚನೆ ಮಾಡಿ. ಇದು ತೃಪ್ತಿ ಅಂದರೆ ಈ ರೀತಿ ಮನುಷ್ಯ ಬದುಕಿದ್ರೆ ಅದು ಶಾಸ್ತ್ರ ಓದಿದ್ದಕ್ಕೆ ಸಾರ್ಥಕ. ಹೊರಗಿನಲ್ಲಿ ಜೀವನ ಇಲ್ಲ, ನಲಿವಿನಲ್ಲಿ ಜೀವನ ಇಲ್ಲ. ಅದನ್ನು ನಾವು ಸಂತೋಷ ಪಡಬೇಕು. ಯಾವಾಗಲೂ ಕೂಡ ಆದದ್ದೆಲ್ಲ ಒಳಿತೇ ಆಗಿತ್ತು, ನಮ್ಮ ಶ್ರೀಹರನ ಸೇವೆಗೆ ಸಾಧಾರಣ ಸಂಪತ್ತಾಗಿ ರಾಯರಾಗಿದ್ದಿದ್ದಕ್ಕೆ ಇವತ್ತು ಎಷ್ಟು ಮೇಲಿದ್ದಾರೆ ಗೊತ್ತಾ. ಈ ಕಥೆ ರಾಯರಿಗೆ ನಡೆದೋಯ್ತು, ವಾರಕ್ಕೆ 9-60 ಟನ್ನ ಊಟ. ಇಮೇಜಿನ್ ಮಾಡೋಕ್ಕೆ ಸಾಧ್ಯ ಉಂಟ? ಚಿಕ್ಕ ಹೆಂಡತಿ ಚಿಕ್ಕ ಮಗು ಅಂತ ಹೊತ್ತೇ ನಾವು ಬದುಕಿದ್ರಲ್ಲ. ಇವತ್ತು ಜಗತ್ತನ್ನೇ ಬದುಕ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದ. ರಾಘವೇಂದ್ರ ಬಾರೋ ಕಾರುಣ್ಯ ವಾರಿಧಿಯ ಬಾರೋ ಅಂತ ಕರಿತೇವಲ್ಲ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ. ನಿಜವಾಗಲೂ ಅವ್ರ ಜೀವನ ನಮ್ಮ ಪ್ರದರ್ಶನ ನಮಸ್ಕಾರ ಮಾಡೋದು ಗೊತ್ತೇ ಹೊರತು ಅವ್ರ ಜೀವನದ ಕಥೆ ಓದಿಲ್ಲ. ನಾವು ಓದಬೇಕು, ಆಶ್ಚರ್ಯವಾಗಿಬಿಡುತ್ತೆ. ಎಂಥ ದೊಡ್ಡ ವಿದ್ವಾಂಸರು, ಎಂಥ ದೊಡ್ಡ ಮಹಾಮಹಿಮಾವಂತರು. ಅವರು ತಿಳಿಸುತ್ತ ಹೇಳಿದ್ರೆ ಬಂಗಾರದ ಮಡೆ ಕರೆಯೋದು, ಅದ್ಯಾವುದೋ ಬೇಡ, ದೇವರೇ ಅನುಗ್ರಹ. ಆ ರೀತಿ ಕೂತಿದ್ದರ ಫಲ ಇವತ್ತು ರಾಘವೇಂದ್ರ ಅಂದರೆ ಜಗತ್ತಿಗೆ ಅದು ಮಂತ್ರ. ಅದು ಎಲ್ಲಿ ಹೋದರೆ ಅವ್ರ ಹೆಸರು ಕೇಳಿ ಜನ ಕಷ್ಟ ತಲೆಬಾಗ್ತ ಅಂತ ಸಿದ್ಧಿ ಅವರ ಹೆಸರು ಬಂದಿದೆ ಅಂತ ಕೇಳಿದರೆ ದೇವರ ಸೇವೆಯನ್ನು ಮಾಡಿದ್ದರ ಫಲ. ಆ ಹಿನ್ನೆಲೆಯಲ್ಲಿ ಕರುಣ ಪರಮಾತ್ಮನ ಕರುಣಾಪೂರ್ಣ ಕರುಣಾಪೂರ್ಣ ಅಂತ ಆರಾಧನೆ ಮಾಡ್ತಾ ಮಾಡ್ತಾ ಹೋದರೆ ಎಂಥ ಕೆಡಕಾಗಿರಲಿ, ದೇವರು ಭಾರಿ ದೊಡ್ಡವರು ಇಷ್ಟಾದ್ರೂ ಕೊಟ್ಟಿದ್ದಾನೆ ಅಂದ್ಕೊಂಡ್ಬಿಡಿ, ದೇವರು ಉದ್ಧಾರ ಮಾಡಿಬಿಡ್ತ. ಬೈಯೋದರಲ್ಲಿ ಜಾಣತನ ಇಲ್ಲ, ದೇವರನ್ನು ಸ್ತೋತ್ರ ಮಾಡೋದ್ರಲ್ಲಿ ಜಾಣತನ ಇದೆ. ಅದಕ್ಕೆ ಜ್ಞಾನ ಬೇಕು, ಅದಕ್ಕೆ ಹರಿಕಥೆಯನ್ನು ಕೇಳೋ, ಕೇಳಿದ್ದೇ ಕೇಳೋ, ಹರಿಕಥಾಶ್ರವಣ ಮಾಡೋ ನಿರಂತರ ಅಂತ ಹೇಳ್ತಾರೆ. ಇದು ಹರಿಕಥಾಮೃತ ಸಾರದ ಕರುಣಾಸಂಧಿಯ ಒಂದು ಸಾರ. ಈ ಹಿಂದೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಮಂಗಳಾಚರಣ ಸಂಧಿ ಒಂದು ವರ್ಷದಿಂದ ಆಗಿತ್ತು. ಒಬ್ಬರು ಪ್ರಭಾಕರ್ ಮತ್ತು ಅವರ ಕುಟುಂಬದವರು ಅವರ ಎಲ್ಲರೂ ಸೇರಿ ಹರಿಕಥಾಮೃತ ಮತ್ತೆ ಹೇಳಬೇಕು ಅಂತ ತುಂಬ ಕೇಳ್ತಾನೆ ಇದ್ರು. ಅದರ ಪರಿಣಾಮವಾಗಿ ಹರಿಕಥಾಮೃತ ಸಾರ ಹೇಳ್ತಕ್ಕಂಥ ಯೋಚನೆಯನ್ನು ಮುಂದುವರೆಸಬೇಕು ಅಂತ ಯೋಚನೆ ಮಾಡಿ ಇದ್ದಾಗ ಇಲ್ಲಿ ರಾಘವೇಂದ್ರ ಮಠದವರು ಬಂದು ವೈದಿಕ ಮಾಸದಲ್ಲಿ ನಮ್ಮಲ್ಲಿ ಪ್ರವಚನ ಮಾಡಬೇಕು ಅಂತ ಹೇಳಿದಾಗ ಇವರ ಅಪೇಕ್ಷೆಯೂ ಆಯಿತು, ಅವರ ಕೋರಿಕೆಯೂ ಆಯಿತು ಅಂತ ಹೇಳಿ ಈ ಒಂದು ಪವಿತ್ರವಾದಂಥ ದೊಡ್ಡ ಪರ್ವಕಾಲದಲ್ಲಿ ರಾಘವೇಂದ್ರ ಗುರುಗಳ ಸನ್ನಿಧಾನದಲ್ಲಿ ನಾರಾಯಣ ದೇವರಿದ್ದಾರೆ, ಲಕ್ಷ್ಮೀದೇವಿ ಇದ್ದಾರೆ, ಗಣೇಶ ಇದ್ದಾನೆ, ಪ್ರಾಣದೇವರಿದ್ದಾರೆ ಅಂಥವರು ದಿವ್ಯ ಸನ್ನಿಧಾನದೊಳಗೆ ಕರುಣಾಸಂಧಿ ಹೇಳ್ತಕ್ಕಂಥ ಸುಯೋಗ ಬಂದಿದೆ. ಸೇವಾಕರ್ತರಾದಂತಹ ಶ್ರೀ ಪ್ರಭಾಕರ್ರವರು, ಅವರ ಮನೆಯವರು, ಅವರ ಮಕ್ಕಳು ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಕಾರ್ಯದಲ್ಲಿ ಇಡೀ ಹರಿಕಥಾಮೃತ ಸಾರ ಹೇಳಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಅವರು. ಮುಂದೆ ಎಲ್ಲಾಗುತ್ತೋ ಗೊತ್ತಿಲ್ಲ, ಆದಷ್ಟು ಬೇಗ ವ್ಯಾಪ್ತಿ ಸಂಧಿಯನ್ನು ಮುಂದೊಂದು ಕಡೆ ಹೇಳೋಣ ಅಂತ ಅವರಿಗೆ ಭರವಸೆ ಕೊಟ್ಟ